ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹರಂ ಸತ್ಯಂ ಪರಂ ಧೀಮಹಿ ಸಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವಿಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ದೇವಕ್ಯುವಾಚ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ರೂಪಂ ಯತ್ ತತ್ ಪ್ರಾಹುಃ ಅವ್ಯಕ್ತಂ ಆದ್ಯಂ ಬ್ರಹ್ಮ ಜ್ಯೋತಿಃ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುಃ ಅಧ್ಯಾತ್ಮದೀಪಂ. ವಸುದೇವ ಕೃಷ್ಣನನ್ನು ಸ್ತೋತ್ರ ಮಾಡಿದ ಮೇಲೆ ದೇವಕಿ ಸ್ತೋತ್ರ ಮಾಡ್ತಾ ಇದ್ದಾನೆ. ರೂಪಂ ಇತಿ ರೂಪಂ ಯತ್ ತತ್ ಪ್ರಾಹುಃ ಅವ್ಯಕ್ತಂ ಆದ್ಯಂ. ರೂಪ ಎಂಥದ್ದು ಅಂದರೆ ಆದ್ಯಂ ಅವ್ಯಕ್ತಂ ತದವ್ಯಕ್ತಮಃ ಹೀವೋ. ಪರಮಾತ್ಮರ ರೂಪ ಎಂಥದ್ದು? ಅವ್ಯಕ್ತವಾದದ್ದು. ಬ್ರಹ್ಮ ಗುಣಪೂರ್ಣವಾದದ್ದು. ಜ್ಯೋತಿ ನಿರ್ಗುಣ ಜ್ಯೋತಿಶ್ಚರಣಾಭಿಧಾನ ಎಲ್ಲ ಬ್ರಹ್ಮಸೂತ್ರದ ಪದಗಳು. ಜ್ಯೋತಿಶ್ಶಬ್ದವಾಚ್ಯನಾದವನು, ನಿರ್ಗುಣಂ ಈ ಸತ್ವಾದಿ ಗುಣರಹಿತನಾದವನು, ನಿರ್ವಿಕಾರಂ ಯಾವುದೇ ವಿಕಾರಕ್ಕೆ ಒಳಗಾಗದವನು, ಸತ್ತಾ ಮಾತ್ರಂ ನಿರ್ವಿಶೇಷಂ. ಇಲ್ಲಿ ಸತ್ತಾ ಮಾತ್ರಂ ಅನ್ನೋ ಪದ ಇದೆ. ಆ ಪದ ಇದನ್ನೇ ಅಪಾರ್ಥ ಮಾಡಿಕೊಂಡು ಅವನೊಂದೇ ಸತ್ತ, ಇವನೇನು ಇಲ್ಲ ಅವನಿಗೆ, ನಿರ್ಗುಣ ಅಂತ ಹೇಳೋದಕ್ಕೆ ಹೋಗ್ತಾರೆ, ಸರಿಯಲ್ಲ. ಸರ್ವ ಅಶುಭ ಸರ್ವ ಅಶುಭ ಏನಿದೆ ಮುಂದಲ್ಲಿ ಅಶುಭ ವಿನಿರ್ಮುಕ್ತ ಗುಣೈ ಸರ್ವ ಅಶುಭ ವಿನಿರ್ಮುಕ್ತ ಗುಣೈ ರೂಪ ಅಂತ ಪ್ರಿಂಟೇ ಆಗಿಲ್ಲ ಅಕ್ಷರ ಅಲ್ಲಿ. ಸರ್ವ ಅಶುಭ ವಿನಿರ್ಮುಕ್ತ ಗುಣೈ ರೂಪ ಗುಣೈಕ ರೂಪಂ. ಸತ್ತಾ ಮಾತ್ರ ಅಂದ್ರೆ ಏನು? ಸತ್ತ ಅಂದ್ರೆ ಭಗವದ್ಗೀತೆಯಲ್ಲೇ ಬಂದಿದೆ. ಏನಂತ? ಸತ್ವ ಶಬ್ದಕ್ಕೆ ಏನರ್ಥ? ಸಾಧುಗುಣಪೂರ್ಣ. ಸಾಧು ಅಂದ್ರೆ ಸಜ್ಜನ ಎಂಬ ಅರ್ಥ ಉಪಯೋಗಿಸ್ತೇವೆ ನಾವು. ಅದು ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ ಅಂತ ಹೇಳ್ತಾರೆ. ಅದಕ್ಕೇನೆ ಸತ್ತಾ ಮಾತ್ರ. ಪರಮಾತ್ಮ ಕೇವಲ ಅತ್ಯಂತ ಅಶುಭದಿಂದ ದೂರಾದಂತಹ ಶುದ್ಧ ಗುಣಗಳಿಂದ ಪೂರ್ಣನಾದವನು. ಶುದ್ಧಾನಂದೋರು ಸಂವಿದ್ವಿಧಿ ಬಲಬಲೋದಾರಿಯ ವಿರ್ಯಾದಿದೇಹಂ ಅಂತ ಹೇಳಿದ ಹಾಗೆ ನಮ್ಮ ಭೌತಿಕಾನಂದವನ್ನ ಶುದ್ಧಾನಂದ ಅಂತ ಕರೆಯೋದಿಲ್ಲ. ಶುದ್ಧಾನಂದ ಯಾವುದು? ಅಪ್ರಾಕೃತ ಆನಂದವೇ ಶುದ್ಧಾನಂದ. ಇದು ಅಶುದ್ಧವಾದ ಆನಂದ. ಲೋಕದಲ್ಲಿ ಕೆಲವು ಊಟ ಮಾಡಿದ್ರೆ ಆನಂದ ಆಗುತ್ತೆ, ಎಂಥದ್ದು? ಅದು ಶುದ್ಧವಾದ ಆನಂದ ಅಲ್ಲ. ಗೊತ್ತಾಯ್ತಾ? ಓದ್ದಾಗ ಆನಂದ, ಅದು ಶುದ್ಧ ಆನಂದ. ಜ್ಞಾನದ ಆನಂದ ಶುದ್ಧ ಆನಂದ. ಭೋಜನದ ಆನಂದ ಎಂಬುದು ಅಶುದ್ಧ ಆನಂದ ಅಂದ್ರೆ ಒಂದೇ, ಅನಿತ್ಯ ಅಪರಿಪೂರ್ಣ ಆನಂದ ಅಂದ್ರೆ ಒಂದೇ. ಪರಮಾತ್ಮಂದ ಹಾಗಲ್ಲ. ಸತ್ತಾ ಮಾತ್ರ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪಂ. ನಿರ್ವಿಶೇಷಂ ಪರಮಾತ್ಮನ ಎಲ್ಲ ಯಾವುದೇ ರೂಪಗಳಲ್ಲೂ ಕೂಡ ಪರಸ್ಪರ ಭೇದಾದಿಗಳಿಲ್ಲಾದ್ರಿಂದಾಗಿನೇ ನಿರ್ವಿಶೇಷ ಯಲೋತ್ತಮ ಏಕಮೇವ ದ್ವಿತೀಯಂ ಇತ್ಯಾದಿ ಅರ್ಥ. ಮತ್ತೆ ಅವನಿಗಿಂತ ವಿಶೇಷ ಯಾರೂ ಇಲ್ಲೇ ಇಲ್ಲ, ಅಂದ್ರೆ ಉತ್ತಮರು ಯಾರೂ ಇಲ್ಲ ಅಂತ ಅರ್ಥ. ವಿಶೇಷ ಅಂತ ಹೇಳಿದ್ರೆ ಮೇಲಿನವರು, ನಿರ್ವಿಶೇಷ ಅಂದ್ರೆ ಮೇಲಿನವರು ಇಲ್ಲದೆ ಇರೋದು. ಅದಕ್ಕೇನೆ ಆಚಾರ ಕೋಟ್ ಮಾಡ್ಬೇಕಾದ್ರೆ ನಾ ತ್ವಸಮಶ್ಚಾಭ್ಯಧಿಕ ಕುತೋನ್ಯ ಅಂತ ಹೇಳಿದ್ರು. ನಿರೀಹಂ ಇವರೇನು ಹೇಳ್ತಾರೆ ಉಳಿದವರು? ನಿರ್ವಿಶೇಷ ವಿಶೇಷಗಳೇ ಇಲ್ಲ. ಅದು ಪರಮಾತ್ಮ ಕಡಿಮೆ ಆಗಿಬಿಡ್ತಾನೆ. ವಿಶೇಷಗಳೇ ಇಲ್ಲ ಪರಮಾತ್ಮನ ಬಗ್ಗೆ, ಯಾವ ವಿಶೇಷವೂ ಇಲ್ಲ. ಹಾಗಲ್ಲ, ಗೊತ್ತಾಯ್ತಾ? ಅವರಿಗಿಂತ ವಿಶಿಷ್ಟರಾದವರು ಯಾರಿಲ್ಲೇ ಇಲ್ಲ. ಅವನೊಬ್ಬನೇ ವಿಶೇಷ ಪದಾರ್ಥ. ನಿರೀಹಂ ಯಾವುದೇ ವಿಧವಾದಂತಹ ಪೂರ್ಣ ಕಾಮನಾದ್ರಿಂದಾಗಿನೇ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರ ಅಧ್ಯಾತ್ಮ ದೀಪಂ. ಅಂಥ ವಿಷ್ಣು ಏನಿದೆಯಲ್ಲ ಅವನೇ ನೀನು ಅಂತ ಸಹ ವಿಷ್ಣು ತ್ವಂ ಸಾಕ್ಷಾದಶಿ ಅಂತ ಸಾಕ್ಷಾತ್ ವಿಷ್ಣುವೇ ನೀನಾಗಿರುವಿ. ಕೃಷ್ಣನನ್ನ ಸಾಕ್ಷಾತ್ ವಿಷ್ಣು ಅಂತ ಕರೀತಾರೆ. ಅಧ್ಯಾತ್ಮ ದೀಪಂ ಅದು ಇಂಪಾರ್ಟೆಂಟ್. ಅಧ್ಯಾತ್ಮ ದೀಪಂ ಆತ್ಮಾನಂ ಅಧಿಕೃತ್ಯ ವರ್ತಮಾನಂ ದೇಹೇಂದ್ರಿಯಾದಿಕಂ ದೀಪಯತಿ ಪ್ರಕಾಶಯತಿ ಇತಿ ತತ್ತಥ ಅಧ್ಯಾತ್ಮ ದೀಪಂ ಯೋ ಅಂತಃ ಪ್ರವಿಶ್ಯ ಅಂತ ಹೇಳಿದ್ರಲ್ಲ. ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳು. ಏನಂತ? ಆತ್ಮಾನಂ ಅಧಿಕೃತ್ಯ ವರ್ತಮಾನಂ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ದೇಹ ಜೀವನಿಗೆ ಸಂಬಂಧಪಟ್ಟಂತಹ ಈ ದೇಹಾದಿಗಳೆಲ್ಲ ಏನೋ ಜೀವನಿಗೆ ಸಂಬಂಧಪಟ್ಟಿರೋ ದೇಹೇಂದ್ರ ದೀಪ ಇತಿ ಪ್ರಕಾಶಯತಿ ಇತಿ ತತ್ತಥ ಅತ್ರ ಆಚಾರ್ಯೈ ಯಶ್ಚ ತದ್ರೂಪಂ ಸತ್ವಂ ಇತಿ ವ್ಯಾಖ್ಯಾತಂ ಯತ್ತದಿತಿ ಸಾಮಾನಾಧಿಕರಣೇನ ಯತಿತ್ಯತ್ರ ಷಷ್ಟಿತ್ಯಂಗೀಕಾರೇ ಕಿಂ ನಿಯಾಮಕಮಿತಿ ಚೇತ್ ಏವ ಮುಚ್ಚತೆ. ವಿಶೇಷ, ಇವರಿಗಿಂತ ಅವರು ವಿಶೇಷ ಗೊತ್ತಾಯ್ತು, ಅವ್ರು ದೊಡ್ಡವರು ಅಂತ ಆಯ್ತಾಗ. ಪರಮಾತ್ಮ ನಿರ್ವಿಶೇಷ, ಅವನಿಗೆ ದೊಡ್ಡವರು ಯಾರೂ ಇಲ್ಲೇ ಇಲ್ಲ, ಅರ್ಥ ಆಯ್ತಾ? ಅವನಿಗೆ ಸಮಾರೋಹ ಯಾರೂ ಇಲ್ಲೇ ಇಲ್ಲ. ಆ ಅರ್ಥದಲ್ಲಿ ಸರ್ವೋತ್ತಮ ಅಂತ ಅರ್ಥನೇ ಹೊರತು ಸಾಮಾನ್ಯ ಅರ್ಥ ಅಲ್ಲ. ಗುರುದೇವರು ಅವರಿಗಿಂತ ವಿಶೇಷ, ಇನ್ನು ವಿಶೇಷ ವಿಶೇಷ ಅಂತಾರೆ. ಅವನ ಮೇಲೆ ನಿರ್ವಿಶೇಷ ಇನ್ನೇನು ಇಲ್ಲೇ ಇಲ್ಲ. ಎಲ್ಲರ ಮೇಲೆ ದೇವರು ವಿಶೇಷ ಆಗ್ತಾ ಬರ್ತಾನೆ, ಗೊತ್ತಾಯ್ತಾ? ಇವರಿಗಿಂತ ಅವ್ರು ವಿಶೇಷ, ಅವರಿಗಿಂತ ವಿಶೇಷ ಅಂತ ಹೇಳ್ತಾ 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 ವಿಶೇಷ ಸುದ್ದಿ ಇದೆಯಾ, ವಿಶೇಷ ಅಂಶ ಇದೆಯಾ ಅಂತ ಕೇಳ್ತಾರಲ್ಲ. ಎಲ್ಲ ಎಂಡೆಯಲ್ಲಿ ದೇವರಲ್ಲೇ ಆಗುತ್ತೆ. ಅವನ ಮೇಲೆ ಯಾರಾದ್ರು ಇರ್ತಾರ ಅಂದ್ರೆ ಇಲ್ಲ, ನಿರ್ವಿಶೇಷ. ಅವನ ಮೇಲೆ ಯಾರು ನಿರ್ವಿಶೇಷ, ಅನುತ್ತಮ ಅಂತೀವಲ್ಲ, ಉತ್ತಮ ಪದಾರ್ಥ ಮೇಲೆ ಇನ್ನೊಂದಿಲ್ಲದೆ ಹೋಗಿಬಿಟ್ರೆ ಅದು ಅನುತ್ತಮ ವಸ್ತು. ಲಕ್ಷ್ಮೀಕಾಂತ ಸಮಂತತೋ ವಿಗಲಯನ್ ನೈವೇಶಿತು ತೇ ಸಮಂ ಪಶ್ಯಾಮಿ, ಅದೇ ನೀನು ನಿರ್ವಿಶೇಷ ಅಂತ. ಅವನಲ್ಲೇ ವಿಶೇಷ ಇಲ್ಲ ಅಂತಲ್ಲ, ಅವನಿಗಿಂತ ವಿಶೇಷ ಹೊಂದಿದವರು ಯಾರೂ ಇಲ್ಲ. ಅವರೇನ್ ಮಾಡಿದ್ರೆ ಅವನಿಗೆ ವಿಶೇಷ ಇಲ್ಲ ಅಂತ ಹೇಳ್ಬಿಟ್ರು. ಅವನಿಗೆ ವಿಶೇಷ ಇಲ್ಲ ಅಂದ್ರೆ ಅಡೆದಿರಿ ಪ್ರಸನ್ನ ಅಂತ ಆಗ್ಬಿಡುತ್ತೆ. ಆ ರೀತಿ ಅಲ್ಲ. ನಷ್ಟೇ ಲೋಕೇ ದ್ವಿಪರಾರ್ಧಾವಸಾನೆ ಮಹಾಭೂತೇಶು ಆದಿಭೂತಂ ಗತೇಶು ವ್ಯಕ್ತೇ ಅವ್ಯಕ್ತಂ ಕಾಲವೇಗೇನ ಯಾತಂ ಭವಾನೇಕಃ ಶಿಷ್ಯತೆ ಅಶೇಷ ಸಂಜ್ಞಃ. ದೇವರ ಮಹಿಮೆ ಮತ್ತೊಂದು ಹೇಳ್ತಾರೆ. ನಷ್ಟೇ ಲೋಕೇ ದ್ವಿಪರಾರ್ಧಾವಸಾನೆ ಮಹಾಭೂತೇಶು ಆದಿಭೂತಂ ಗತೇಶು ವ್ಯಕ್ತೇ ಅವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇಕಃ ಶಿಷ್ಯತೆ ಅಶೇಷ ಸಂಜ್ಞಃ. ಎಷ್ಟು ದೇವರ ಮಹಿಮೆ! ಲೋಕೇ ನಷ್ಟೇ, ಯಾವಾಗ ದ್ವಿಪರಾರ್ಧಾವಸಾನೆ, ಪರಾರ್ಧ ದ್ವಿಪರಾರ್ಧ, ಬ್ರಹ್ಮದೇವರ ಆಯುಷ್ಯ ಒಟ್ಟು ಪರಕಾಲ, ಅದರಲ್ಲಿ ಒಂದೊಂದು ಅರ್ಥ ಮಾಡಿದ್ರೆ ಪರಾರ್ಥ ಪರಾರ್ಥ, ಪ್ರಥಮ ಪರಾರ್ಥ ದ್ವಿತೀಯ ಪರಾರ್ಥ, ಎರಡು ಪರಾರ್ಥಗಳು ಕಳೆದ ಮೇಲೆ ಅಂದ್ರೆ ಬ್ರಹ್ಮದೇವರ ಈಗ ಅವಧಿ ಮುಗಿದ ಮೇಲೆ ನಷ್ಟೇ ಲೋಕೆ, ಲೋಕಗಳಲ್ಲಿ ಏನಾಗ್ಬಿಡುತ್ತಾಗ ಎಲ್ಲ ಹೋಗ್ಬಿಡುತ್ತೆ. ಮಹಾಭೂತೇಶು ಈ ಪಂಚಭೂತಾದಿ ಎಲ್ಲಾ ಮಹಾಭೂತಗಳು ಕೂಡ ಆದಿಭೂತಂ ಗತೇಶು ಮೂಲ ಪ್ರಕೃತಿಯಲ್ಲಿ ಸೇರಿದ ಮೇಲೆ, ಅರ್ಥ ಆಯ್ತಾ? ಲೋಕಗಳೆಲ್ಲ ನಾಶ ಆದವು, ಮಹಾಭೂತಗಳೆಲ್ಲ ಕೂಡ ಮೂಲಭೂತದಲ್ಲಿ ಸೇರಿಕೊಂಡು. ವ್ಯಕ್ತೇ ಅವ್ಯಕ್ತಂ, ವ್ಯಕ್ತ ಅವ್ಯಕ್ತಂ ವ್ಯಕ್ತೇ ಅಂತ ಅವ್ಯಕ್ತವಾದ ತತ್ವ ಏನಾಯಿತು? ವ್ಯಕ್ತೇ ಸದಾ ವ್ಯಕ್ತನಾದ ಪರಮಾತ್ಮನೊಳಗೆ ಹಸಿರು ಜಠರೇ ನಿಧಾಯ ಹೊರಟೋಯ್ತು. ಕಾಲವೇಗೇನ ಯಾತೆ, ಇದೆಲ್ಲ ಹೇಗೆ ನಡೆಯುತ್ತೆ? ಕಾಲವೇಗದಿಂದ ನಡೀತಾ, ಪ್ರಳಯ ಕಾಲ ಬಂತು ಅಂದ್ರೆ ಎಲ್ಲ ಹೋಗ್ಬಿಡುತ್ತ. ಆದರೆ ಭವಾನ್ ಏಕಃ ಶಿಷ್ಯತೆ ಅಶೇಷ ಸಂಜ್ಞಃ, ನೀನೊಬ್ಬನೇ ಉಳ್ಕೊಳ್ಳೋದಿನ, ಯಾರು ಉಳ್ಕೊಳ್ಳೋದಿನ ಹೇಳ್ತಾರೆ. ಅದನ್ನೇ ಅಸೀದುದಾರು ಗುಣವಾರಿಧಿ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕಃ, ಅದೇ ಏಕಃ, ನೀನೊಬ್ಬನೇ ಇರೋದು. ಭವಾನ್ ಏಕಃ ಶಿಷ್ಯತೆ ಅಶೇಷ ಸಂಜ್ಞಃ, ಎಲ್ಲರಿಗೂ ಲಯ ಉಂಟು. ಮಹಾಲಕ್ಷ್ಮಿಗೆ ಲಯ ಇಲ್ಲ, ದೇವರಿಗೆ ಬಹಳ ಹತ್ರ ಇರೋದೇ ಅವರಿಗೆ ಲಯ, ದೇವರಿಗೆ ಮಾತ್ರ ಯಾವ ಲಯದ ಹೆಸರು ಕೂಡ ಇಲ್ಲ. ಇದು ದೇವರ ವೈಭವ. ಆದ್ದರಿಂದ ಉಡಿಯತೆ ಉಡಿತಿ ಅಂತ ಅರ್ಥ. ಶಿಷ್ಯ ಅಂದ್ರೆ ಗುರು ಶಿಷ್ಯ ಎಂಬ ಅರ್ಥ ಅಲ್ಲ, ಶಿಷ್ಯತೆ ಉಡಿಯುವವನು, ಪರಿಶಿಷ್ಟ ಅಂತ ಕರೀತಾರಲ್ಲ ಹಾಗೆ, ಶಿಷ್ಟ ಪದಾರ್ಥ ಉಡಿದದ್ದು ಅಂತ ಅರ್ಥ. ನೀನೊಬ್ಬನೇ ಉಡಿಯೋದಿನ, ಯಾರು ಉಳಿಯೋದೇ ಇಲ್ಲ ಕಾಲಕ್ಕೇನೆ. ಇಲ್ಲಿ ಹೇಳ್ತಾರೆ, ಮಹಾಭೂತೇಶು ಇತಿ ಪಂಚಮಹಾಭೂತೇಶು ಪೃಥಿವ್ಯಾದಿಷು ಅಹಂಕಾರದ್ವಾರ ಆದಿಭೂತಂ ಮಹತ್ತತ್ವಂ ಗತೇಶು. ಆದಿತತ್ವ, ಆದಿಭೂತ ಅಂದ್ರೇನು? ಮೊದಲು ಹುಟ್ಟಿದ್ದು ಅಂತ ಅರ್ಥ. ವೈವೇಕ್ತ ತತ್ವದಿಂದ ಮೊದಲು ಹುಟ್ಟಿದ್ದು ಯಾವುದು? ಮಹತ್ತತ್ವ. ಈ ಪಂಚಮಹಾಭೂತಗಳು ಅಹಂಕಾರ ತತ್ವದ ಮೂಲಕ ಮಹತ್ತತ್ವದಲ್ಲಿ ಲಯ ಹೊಂದಿದ ಮೇಲೆ, ವ್ಯಕ್ತೇ ಮಹತ್ತತ್ವೇ ಅಥವಾ ವ್ಯಕ್ತವಾದ ಮಹತ್ತತ್ವದಲ್ಲಿ ಅವ್ಯಕ್ತಂ ಪ್ರಧಾನಂಗತೇ ಸತಿ, ಅವ್ಯಕ್ತವು ಪ್ರಧಾನ, ಅವ್ಯಕ್ತ ತತ್ವ ಕೂಡ ಏನಾಯಿತು? ಅವ್ಯಕ್ತ ತತ್ವದೊಳಗೆ ಮಹತ್ತತ್ವ ಕೂಡ ಅವ್ಯಕ್ತತ್ವದೊಳಗೆ ಹೊರಟೋಯ್ತು. ಅಶೇಷ ಸಂಜ್ಞ, ಅಶೇಷಾಸಂಜ್ಞ ಯಶ್ಯ ಸಾ ತಥಾ ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ. ನೀನೆಂಥವನು ಅಶೇಷ ಸಂಜ್ಞ. ಆಗ ಯಾವ ಪದ ಯಾರನ್ನ ಹೇಳಬೇಕಾಗ? ಬುಡದವ್ರು ಹೇಳಾಗಿಲ್ಲ, ಯಾರನ್ನ ಹೇಳಬೇಕಾಗ? ದೇವ್ರನ್ನ. ಇದೊಂದು ಬಹಳ ಸ್ವಾರಸ್ಯವಾದ ಪದ ಇದೆ. ಎಲ್ಲಾ ಶಬ್ದಗಳು ದೇವರನ್ನೇ ಹೇಳಬೇಕು, ಯಾಕೆಂದ್ರೆ ಶಬ್ದಗಳೆಲ್ಲ ನಿತ್ಯ, ವೇದವಾಕ್ಯಗಳು ನಿತ್ಯ, ಅರ್ಥ ಆಯ್ತಾ? ಆ ಯಾರನ್ನು ಹೇಳಾಗಿಲ್ಲ, ಅದಕ್ಕೆ ಯಾರು ಇಲ್ಲೇ ಇಲ್ಲ. ಸೊ ಅದಕ್ಕೊಂದು ಅರ್ಥ ಇಲ್ಲದೆ ಹೋಗ್ಬಿಡುತ್ತಾಗ. ಸೊ ಅರ್ಥ ಯಾರಾಗಬೇಕಾಗ? ದೇವರೇ ಆಗ್ಬೇಕು, ಅರ್ಥ ಆಯ್ತಾ? ಈಗ ಆ ಇನ್ನೊಂದು ದೃಷ್ಟಿಯಿಂದ ಕೂಡ ಇನ್ನೊಬ್ಬರ ಅರ್ಥ ಹೇಳದಿದ್ರೆ ವೇದವಾಕ್ಯಗಳು, ಅವ್ರು ಇಲ್ಲೇ ಇಲ್ಲ ಆದ್ರಿಂದ ವೇದವಾಕ್ಯಗಳು ಸುರುಡಾಗ್ಬಿಡ್ತಾ ಇದ್ವಾಗ, ಗೊತ್ತಾಯ್ತಾ? ವೇದವಾಕ್ಯಗಳು ಸುರುಡಾಗೋದು ಅಪ್ರಮಾಣ ಆಗಿಬಿಡ್ತಾ ಇತ್ತು. ಆದ್ರಿಂದ ವೇದವಾಕ್ಯಗಳ ಮುಖ್ಯ ಗುರಿ ಯಾವುದು ಅಂತ ಕೇಳಿದ್ರೆ ಯಾವಾಗಲೂ ದೇವರೇನೆ. ಇದು ಬರೋದು ಹೋಗೋದು ಮಧ್ಯೆ ಅಷ್ಟೇ ಹೊರತು ಮುಖ್ಯವಾದ ಗುರಿ ಅದೇನೆ. ಓನರ್ ಹೆಸರು ಬಾಡಿಗೆದಾರ ಚೇಂಜ್ ಆಗ್ತಾನೆ ಇರ್ತಾನೆ, ಓನರ್ ಮಾತ್ರ ಅವನೇ ಇರ್ತಾನಲ್ಲ ಆ ಟೈಪು. ಇವರು ಓನರು ಚೇಂಜ್ ಆಗ್ತಾರೆ, ಆ ವಿಚಾರ ಬೇರೆ. ಆದ್ರೆ ಒಟ್ಟಾಗಿ ಬಾಡಿಗೆದಾರಿಗಿಂತ ಓನರ್ ಬೆಟರ್, ದೇವರು ಮಾತ್ರ ಅಬ್ಸಲ್ಯೂಟ್ ಓನರ್. ಆದ್ರಿಂದ ಏನಾಗೋದಿಲ್ಲ, ಯಾವಾಗಲೂ ಅವರೊಬ್ಬನೇ. ಸೊ ಯಾರನ್ನ ಹೇಳಬೇಕದು? ಅಡ್ರೆಸ್ ಕೊಡಬೇಕು, ಪರ್ಮನೆಂಟ್ ಅಡ್ರೆಸ್, ಟೆಂಪರರಿ ಅಡ್ರೆಸ್ ಅಂತ ಕೊಡ್ತಾರೆ. ಅದೇ ರೀತಿ ಪರ್ಮನೆಂಟ್ ಅಂದ್ರೆ ದೇವರೊಬ್ಬನೇ. ಆದ್ರಿಂದ ಯಾರನ್ನ ಹೇಳಬೇಕು? ವೇದವಾಗಿ ವೇದಗಳು ನಿತ್ಯ, ಅವು ಹೇಳಬೇಕು ನಿತ್ಯ ಪದಾರ್ಥನೇ ಆಗಿರಬೇಕು. ಸೊ ಅಂತ ನಿತ್ಯ ಪದಾರ್ಥ ಯಾರು? ಏಕೋ ನಾರಾಯಣ. ಆದ್ರಿಂದ ಅವನನ್ನೇ ಹೇಳಬೇಕು. ಇಲ್ಲದೆ ಹೋಗಿದ್ರೆ ಎಲ್ಲ ವ್ಯರ್ಥ ಬಂದಿರೋದು. ಶಬ್ದ ಇದೆ, ವಿಷಯನೇ ಇಲ್ಲ. ಶಬ್ದ ಇದೆ, ಏನೋ ಹಾಕಿದ್ರು ಮಂಡಿಗೆ ಅಂತ ಹಾಕಿದ್ರು, ಬರೀ ಉಪ್ಪು ಅಷ್ಟೇ. ಅರ್ಥನೇ ಇಲ್ಲ. ಏನಾದ್ರು ಅದು ಉಪ್ಪೆ ಹಾಕ್ತಿರೋದು ಎಲ್ಲದಕ್ಕೂ ಮಂಡಿಗೆ ಕೀರು ಅಂತ ಹಾಕ್ತಾ ಇದ್ರೆ ಇದೇನು ಅಂತ ಹೇಳಿ ವಾಚ್ಯತ್ವ ಇಲ್ಲ ಅದಕ್ಕೆಲ್ಲ ಕೂಡ. ಆದ್ರೆ ಆ ಪದಾರ್ಥ ಇರಬೇಕಲ್ಲಿ. ಸೊ ಇಂದ್ರ ಅಂದ್ರೆ ದೇವ ನಾರಾಯಣನೇ ಆಗ, ಯಮ ಅಂದ್ರೆ ನಾರಾಯಣನೇ, ವಿಷ್ಣು ಸಹಸ್ರ ಎಲ್ಲ ಹೆಸರುಗಳನ್ನು ನೋಡ್ತಾ ಹೋದ್ರೆ ದೇವ್ ಘಟ ಪಟ ಏನೇ ಹೇಳಿ ಯಾರನ್ನ ಹೇಳಬೇಕದು? ದೇವ್ರನ್ನೇ ಹೇಳಬೇಕು. ಇದು ದೇವ್ರ ವೈಭವ. ಅದಕ್ಕೆ ಅಶೇಷ ಸಂಜ್ಞಾಹಾಸನ್ ಶಿಷ್ಯತೆ, ಎಲ್ಲಾ ಹೆಸರನ್ನು ಒಂದು ನೀನೇ ಉಳ್ಕೊಂಡ್ಬಿಡ್ತೀಯ. ಗೊತ್ತಾಯ್ತಾ? ಶಬ್ದಗಳು ಉಳ್ಕೊಳ್ಳುತ್ತೆ, ಗುಣಗಳು ಶಬ್ದ ಉಳ್ಕೊಂಡು ಏನು ಉಳ್ಕೋಬೇಕು ದೇವರಲ್ಲಿ? ಆಗ ಗುಣನೂ ಉಳ್ಕೋಬೇಕು. ದುರ್ಗುಣ ಅಂತ ಹೇಳ್ಬಿಟ್ರೆ ವೇದ ವಾಕ್ಯಗಳು ಏನು ಬಂದಾಗಾಯ್ತಾಗ? ವಿಷಯಾಭಾವ, ವಿಷಯನೇ ಇಲ್ದಾಗಿಬಿಡೋದು. ಹಾಗಿರಬಾರದು. ಇದು ಪದ ಅಶೇಷ ಸಂಜ್ಞೆ ಅನ್ನೋ ಪದ ಅರ್ಥೋಯಂ ಬ್ರಹ್ಮಸೂತ್ರಾಣ ಸರ್ವಶಬ್ದ ವಾಚ್ಯತ್ವಕ್ಕೆ ಸಮನ್ವಯಾಧ್ಯಾಯಕ್ಕೆ ಒಳ್ಳೆ ಪದ. ಅಶೇಷ ಸಂಜ್ಞಾನಾಗಿ ನೀನೊಬ್ಬರೇ ಉಡಿತಾ ಇದ್ದಿ. ಲಕ್ಷ್ಮಿ ಇದ್ದಾರಲ್ಲ, ಲಕ್ಷ್ಮಿ ಭುಜಾಂತರಗತಃ, ಅದು ಸ್ವಾತಂತ್ರ್ಯನ ಇರೋದು ಯಾರು? ದೇವರು. ಲಕ್ಷ್ಮಿ ದೇವರನ್ನು ಆಲಿಂಗಿಸಿಕೊಂಡಿದ್ದಾರೆ ಎಂಬ ಪದಕ್ಕೆ ಅರ್ಥ ಏನು ಗೊತ್ತೇನು? ಈ ಬಳ್ಳಿ ಮರಣ ಸುತ್ತಿಕೊಂಡಿರುತ್ತೆ ಅಂದ್ರೆ ಏನರ್ಥ? ಆಶ್ರಯ, ಪರಮಾತ್ಮ ಆಶ್ರಯ ಅಂತ ಅರ್ಥ. ಆಲಿಂಗನ ಶಬ್ದಕ್ಕಲ್ಲಿ ಆಶ್ರಯ, ಆಶ್ರಯ ಭಾವ. ಮಹಾಲಕ್ಷ್ಮಿ ಆಲಿಂಗನ ಮಾಡಿಕೊಳ್ತಾರೆ ಪರಮಾತ್ಮನನ್ನ ಅಂತ ಹೇಳಿದ ಮೇಲೆ ಈ ಬಳ್ಳಿ ಆಲಿಂಗನ ಮಾಡಿಕೊಳ್ಳುತ್ತೆ ವೃಕ್ಷವನ್ನು. ವೃಕ್ಷ ಇಲ್ಲದೆ ಹೋದ್ರೆ ಬಳ್ಳಿ ಬಿದ್ದೋಗ್ಬಿಡುತ್ತೆ. ಆ ರೀತಿ ಅದು ಯಾರ ಮೇಲೂ ಲಕ್ಷ್ಮಿ ಅವಲಂಬಿತಲಾಗಿಲ್ಲ, ಪರಮಾತ್ಮನ ಮೇಲೆ ಮಾತ್ರ ಹಾಗೇ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಹೇಳಿದ ಮಾತು. ನಷ್ಟೇ ಲೋಕೇ ದ್ವಿಪರಾರ್ಧಾವಸಾನೇ ಮಹಾಭೂತೇಷು ಆದಿಭೂತಂ ಗತೇಷು ವ್ಯಕ್ತೇ ಅವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇಕಃ ಶಿಷ್ಯತೆ ಅಶೇಷ ಸಂಜ್ಞಃ ಯೋಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾಮಾಹುಃ ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂಪೇಶಾನಂ ಕ್ಷೇಮಧಾಮ ಪ್ರಪದ್ಯೇ. ಯಹ ಅಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧೋ. ಯಹ ಅಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾಂ ಆಹುಃ ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿಹಿ ವತ್ಸರಾಂತಃ ಮಹೀಯಾನ್ ತಂ ತ್ವಾ ಈಶಾನಂ ಕ್ಷೇಮಧಾಮ ಪ್ರಪದ್ಯೇ. ಯೋ ಅಯಂ ಕಾಲಃ, ಗೊತ್ತಾಯ್ತಾ? ಯಾವ ಕಾಲ ಏನಿದೆಯಲ್ಲ, ಈ ಕಾಲ ಏನಿದು? ಕಾಲವೇಗೇನ ಯಾತಃ, ಹಿಂದೆ ಬಂದು ಕಾಲವೇಗಕ್ಕೆಲ್ಲ ಬರಲಾಗುತ್ತೆ ಅಂತ ಕೇಳಿದ್ರೆ ಒಂದು ಪ್ರಶ್ನೆ ಬಂತಾಗ, ಅಂತೂ ದೇವರು ಕಾಲ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತ ಹೇಳಿಬಿಟ್ರೆ ಏನ್ ಮಾಡ್ಬೇಕಾಗ? ಅದಕ್ಕೆ ಕಾಲ ನಿಯಾಮಕ ಯಾರು ಅಂದ್ರೆ ಮತ್ತೆ ನೀನೇನೆ, ಕಾಲಾಂತರ್ಗತ ಕಾಲ ನಿಯಾಮಕ ಅಂತ ಹೇಳ್ತಾರಲ್ಲ ಹಾಗೆ. ಕಾಲಃ ವಿಷ್ಣು ಸಹಸ್ರನಾಮದಲ್ಲೇ ಕಾಲಃ ಅಂತ ಪದ ಬಂದಿದೆ. ಯೋಯಂ ಇತಿ ನಿಮೇಷಾದಿರು ವತ್ಸರಾಂತಃ ಯೋಯಂ ಕಾಲಃ ತಂ ಕಾಲಂ ಯಶ್ಚ ಅಶೇಷ ಸಂಜ್ಞಃ ತಸ್ಯತೆ ತವ ಚೇಷ್ಟಾಮಹೋ ಇತ್ಯನ್ವಯ. ಆ ಕಾಲ ಕೂಡ ನಿಮೇಷಾದಿ ವತ್ಸರಾಂತಃ, ಕಾಲ ಹೇಗಿದೆ? ನಿಮೇಷ ದಿಂದ ಹಿಡಿದು ಎಲ್ಲಿವರೆಗೂ ಹೋಗ್ಬೇಕು? ವರ್ಷದವರೆಗೂ ಹೋಗ್ಬೇಕು. ನಿಮೇಷ ಅಂತ ಹೇಳಿದ್ರೆ ಒಂದು ರೆಪ್ಪೆ ಹಾಕಷ್ಟು ಕಾಲ. ಅಲ್ಲಿಂದ ವರ್ಷದ ಕಾಲಕ್ಕೆ ಕಾಲದ ಅನೇಕ ಭಾಗಗಳವೆಲ್ಲ ಕೂಡ. ಮನುಷ್ಯನಿಗೆ ಅವಯವಗಳು ಹೇಗೋ ಕಾಲಗಳಿಗೇನುಂಟು? ವರ್ಷ, ಅಯನ, ಮಾಸ, ಪಕ್ಷ, ವಾರ, ತಿಥಿ ಇವೆಲ್ಲ ತಗೊಂಡ್ರೆ ಅವೆಲ್ಲ ಕಾಲದ ಅಂಗಗಳವೆಲ್ಲ ಕೂಡ. ಅಂತ ಅಂದರ ಅಂಗ ಬಂದಿರತಕ್ಕಂಥ ಕಾಲವು ಅಶೇಷ ಸಂಜ್ಞ ತಸ್ಯ ತೇ ತವ ಚೇಷ್ಟಾಮಾಹುರಿತ್ಯನ್ವಯ. ಅದು ನಿನ್ನ ಚೇಷ್ಟ ಅಂದ್ರೇನು? ನಿನ್ನ ಅಧೀನದಲ್ಲಿದೆ. ಯೋಯಂ ಕಾಲಃ ನಿಮೇಷಾದಿಹಿ ಮಾ ವತ್ಸರಾಂತಃ ಮಹೀಯಾನ್ ವರ್ತತೆ. ಅದೆಲ್ಲ ಕೂಡ ಏನು? ನಿನ್ನ ಚೇಷ್ಟೆ ಅಂದ್ರೆ ನಿನ್ನ ಲೀಲೆ. ಅದೆಲ್ಲ ಕೂಡ ಅದು ಕಂಟ್ರೋಲರ್ ಆಫ್ ಕಾಲ. ನೀನು ಯಾರೋ ತಡ ಬರ್ತಾರೆ ಕೇಳ್ತಾರೆ, ಬುಕ್ಕಿ ವಹಿಸ್ತಿರ್ತಾರೆ, ಯಾರು ಕೇಳೋದಿಲ್ಲ ಅದನ್ನ. ಅದಕ್ಕೆ ಅವನ ಕೈಯಲ್ಲಿದೆ, ಬರೋದಕ್ಕೆ ಬರೋದಿಲ್ಲ ಅಂದ್ರೆ ಬರ್ತದೆ ಅಂತಾನೆ, ಮೊದಲೇ ಬರ್ತಾನೆ, ಯಾರು ಕೇಳಾಗಿಲ್ಲ. ಅರ್ಥ ಆಯ್ತಾ? ಆ ದೇವರ ಆ ರೀತಿ ಏನ್ ಮಾಡ್ತಾನೆ? ಇಡೀ ಕಾಲ ನಿಯಂತ್ರಣ ಮಾಡ್ತಾನೆ. ಆದ್ರಿಂದಾಗಿನೆ ಕಾಲವೇಗೇನ ಯಾತೆ ಅಂದ್ರೆ ಇದರ ಸಂಕಲ್ಪಕ್ಕೆ ತಕ್ಕಂತೆ ಕಾಲ ಹೋಗ್ತಿರ್ಬೇಕಾದ್ರೆ ಈ ರೀತಿ ಆಗುತ್ತೆ ಅಂತ ಅರ್ಥನೆ ಹೊರತು ಕಾಲ ಅಂಬೋದು ಬಂದ್ಬಿಡುತ್ತೆ, ದೇವರು ಕೂಡ ಹೆಲ್ಪ್ಲೆಸ್ ಆಗಿಬಿಡುತ್ತಾನೆ ಅಂತ ಅರ್ಥ ಮಾಡ್ಕೋಬಾರ. ಯೋಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧೋ. ಅವ್ಯಕ್ತ ಬಂಧೋ ದೇವರನ್ನು ಸಂಬೋಧನೆ ಮಾಡ್ತಾರೆ. ಹೇ ಅವ್ಯಕ್ತ ಬಂಧೋ, ಅವ್ಯಕ್ತ ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಗೆ ಬಂಧುವಾದವನೇ ರಮಾಪತೆ ಅಂತ ಹೇಳಿದ್ರು. ಅವ್ಯಕ್ತ ಬಂಧೋ ರಮಾಪತೆ. ಚೇಷ್ಟಾ ಮಾಹುಹು ಚೇಷ್ಟತೆ ಏನ ವಿಶ್ವಂ. ಇದರಿಂದಾಗಿನೇ ಇಡೀ ವಿಶ್ವಂ ಚೇಷ್ಟತೆ. ಈ ಕಾಲದಿಂದ ಇಡೀ ವಿಶ್ವ ಒಳಗಾಗಿದೆ, ಆದರೆ ಕಾಲ ನಿನ್ನ ದಿನದಲ್ಲಿದೆ. ಇದು ವಿಶೇಷ. ನಿಮೇಷಾಧಿ ವತ್ಸರಾಂತೋ ಮಹೀಯಾನ್ ತಂ ತ್ವಾ ಈಶಾನಂ ಕ್ಷೇಮಧಾಮ ಪ್ರಪದ್ದೆ. ವಿಷ್ಣು ಸಹಸ್ರನಾಮದ ಕಾಲ ಶಬ್ದಕ್ಕೆ ಅರ್ಥ ಇದು. ಅದು ಹೇಳಿಕೊಂಡ್ರೆ ಕಾಲಶಬ್ದ ಹೇಗೆ ಉಪಾಸನೆ ಮಾಡಬೇಕು ಅಂತ ಗೊತ್ತಾಗ. ಆ ಕಾಲಂ ತಾವತ್ ಪ್ರತೀಕ್ಷತ ಅಂತ ಭಗವಂತ ಹೇಳಿದ್ದ ದೇವತೆಗಳಿಗೆ. ಹಿರಣ್ಯಕಶಿಪು ಒಂದು ಬಹಳ ಪೀಡಿಸ್ತಾ ಇದೆ, ಏನ್ ಮಾಡಬೇಕು ಅಂದ್ರೆ ಕಾಲಂ ಪ್ರತೀಕ್ಷತ, ಕಾಲ ಕಾಯಿರಿ ಅಂತ ಹೇಳಿದ್ರೆ ಟೈಮ್ ನೋಡ್ಕೊಳ್ಳಿ, ಅದು ಅರ್ಥ ಅಲ್ಲ, ನಾನು ಸಂಹಾರ ಮಾಡ್ತೇನೆ, ನನ್ನ ಉಪಾಸನೆ ಮಾಡಿ ಅಂತ ಅದಕ್ಕೆ ಅರ್ಥ. ಕಾಲನಾಮಕ ಪರಮಾತ್ಮ. ನಿಮೇಷಾದಿರ್ ವತ್ಸರಾಂತ ಎಂ ಕಾಲ ತಸ್ಯ ತಂ ಕಾಲಂ. ಅವ್ಯಕ್ತ ಬಂಧು ರಮಾಪತೆ ಏನತ್ವಯ ಏನ ಕಾಲೇನವಾ ಕ್ಷೇಮಧಾಮ. ನೀನ್ ಯಾರು ಗೊತ್ತಾ? ಕ್ಷೇಮಧಾಮ, ನಿತ್ಯಕ್ಷೇಮ ಮೋಕ್ಷಸ್ಥಾನಂ ಅಭಯಂ ಪ್ರತಿಷ್ಠಾಮಿಂದತೆ ಶ್ರುತಿ. ಕ್ಷೇಮಕ್ಕೆ ಧಾಮ, ಕ್ಷೇಮ ಅಂದ್ರೆ ಮೋಕ್ಷ, ಧಾಮ ಅಂದ್ರೆ ನೆಲೆ. ಮೋಕ್ಷಕ್ಕೂ ನೆಲೆ ಯಾರು ಅಂದ್ರೆ ಪರಮಾತ್ಮ. ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಅದು ಕ್ಷೇಮಧಾಮ ಅಂದ್ರೆ ಅದು. ಎಲ್ಲಿ ಹೋದ್ರೂ ಕೂಡ ಕ್ಷೇಮ ಇಲ್ಲ, ದೇವರಲ್ಲಿ ಹೋದ್ರೆ ಮಾತ್ರ ಕ್ಷೇಮ. ವೈಕುಂಠಕ್ಕೆ ಹೋದ್ರೆ ವೈಕುಂಠ ಯಾರ ಅಧೀನ? ದೇವರ ಅಧೀನ. ಇದು ಅಲ್ಲಿ ಮಹಿಮೆ. ಈ ದೇವರು ಕಾಲಕ್ಕೆ ಸಂಬಂಧಪಟ್ಟಂತೆ ದೇವರು ಉಪಾಸನೆ ಮಾಡೋ ವಿಷಯವನ್ನು ಹೇಳುತ್ತಾರೆ. ಬಹಳ ಮುಖ್ಯ ಇದು. ನಷ್ಟೇ ಲೋಕೆ ದ್ವಿಪರಾರ್ಧಾವಸಾನೆ ಮಹಾಭೂತೇಶು ಆದಿಭೂತಂ ಗತೇಶು ವ್ಯಕ್ತೆ ಅವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇಕ ಶಿಷ್ಯತೆ ಅಶೇಷ ಸಂಜ್ಞ ಅಂತ ಹೇಳಿಬಿಟ್ಟು ಕಾಲಸಂಜ್ಞನು ನೀನೆ ಅಂತ ಹೇಳಿದರು. ಯೋಯಂ ಕಾಲ ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾ ಮಾಹು ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ದೆ ತಂ ತ್ವಾ ಈಶಾನಂ. ತ್ವಾ ಅಂದ್ರೆ ತ್ವಾಂ ಅಂತರ್ಥ. ಈಶಾನಂ ಸರ್ವ ಸಮರ್ಥನಾದ ನಿನ್ನನ್ನ ನಾನು ಶರಣ ಹೊಂದುತ್ತೇನೆ ಅಂತ ದೇವಕ್ಕೆ ಹೇಳ್ತಾ ಇದ್ದಾನೆ. ಮರ್ತ್ಯೋ ಮೃತ್ಯುವ್ಯಾಲಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾಧ್ಯಗಚ್ಚತ್ ತ್ವತ್ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯಾದ್ಯ ಸ್ವಸ್ಥಸ್ಯೇತೆ ಮೃತ್ಯುರಸ್ಮಾದಪೈತಿ. ಮರ್ತ್ಯೋ ಮೃತ್ಯುವ್ಯಾಲಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾಧ್ಯಗಚ್ಚತ್ ತ್ವತ್ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯ ಅದ್ಯ ಸ್ವಸ್ಥ ಸೇತೆ ಮೃತ್ಯು ಅಸ್ಮಾದಪೈತಿ. ಎಷ್ಟು ಒಳ್ಳೆ ಶ್ಲೋಕಗಳವೆಲ್ಲ. ಮರ್ತ್ಯಃ ಮರಣಶೀಲ ಅಂತ ಅರ್ಥ. ಮರಣಶೀಲನಾದಂತಹ ವ್ಯಕ್ತಿ ಏನಾಗ್ತಾ ಇದ್ದಾನೆ? ಮೃತ್ಯುಕಾಲ ಮೃತ್ಯು ವ್ಯಾಲಭೀತ. ವ್ಯಾಲ ಅಂದ್ರೆ ಸರ್ಪ, ಈ ಕಾಲ ಸರ್ಪ, ಈ ಮೃತ್ಯು ಅಂತಕ್ಕಂಥ ಸರ್ಪದಿಂದ ಭೀತನಾಗಿಬಿಟ್ಟು ಪಲಾಯನ್ ಓಡಕ್ಕೆ ಶುರು ಮಾಡ್ತಾನಂತೆ. ನಾನು ಸಾಯಬಾರದು ಅಂತ ಓಡಕ್ಕೆ ಶುರು ಮಾಡ್ತಾನಂತೆ. ಪಲಾಯನ್ ಪಲಾಯನ ಮಾಡ್ತಾನೆ. ಲೋಕಾನ್ ಸರ್ವಾನ್ ಎಲ್ಲಾ ಲೋಕಕ್ಕೂ ಹೋದ. ಏನಾಯ್ತು? ನಿರ್ಭಯಂ ನಾಧ್ಯ ಗಚ್ಚತ್, ಭಯ ಹೋಗಲೇ ಇಲ್ಲ. ಆ ಬ್ರಹ್ಮ ಭವನಾಲ್ ಲೋಕಾಹ ಪುನರಾವರ್ತಿನು. ಎಲ್ಲೋದ್ರೂ ಕೂಡ ಏನಿದೆ? ಕೂತ ಎಬ್ಬಿಸಿರ್ತ ಇಲ್ಲಿ ಕೂತ್ರ ಮತ್ತೆ ಎಬ್ಬಿಸ್ತಾರೆ, ಅಲ್ಲಿ ಕೂಡ ಮತ್ತೆ ಎಬ್ಬಿಸ್ತಾರೆ. ಬರೀ ಕೂಡ ಏನಾಗ್ಬಿಡತ್ತೆ? ಈ ಎಲ್ಲ ಕೂಡದೇ ಬೇಡ, ಅವರ ಕರೆದು ಕೂಡ ಹಾಗೆ ಕೂತಿನ ಕೂತ್ಕೊಂಡ್ಬಿಡ್ತಾರೆ. ಯಾ ತರ ಆಯ್ತು? ಎಲ್ಲೋದ್ರೂ ಕೂಡ ಎಬ್ಬಿಸಾರೆ, ಯಾವ ಲೋಕಕ್ಕೆ ಹೋದ್ರೂ ಗಟ್ಟಿ ಇಲ್ಲ. ಅದಕ್ಕೆ ನಾಧ್ಯ ಗಚ್ಚತ್, ಅಭಯ ಹೊಂದಲೇ ಇಲ್ಲ. ಆಮೇಲೆ ತ್ವತ್ಪಾದಾಬ್ಜಂ ಪ್ರಾಪ್ಯ, ಆಮೇಲೆ ಏನಾಯ್ತು? ನಿನ್ನ ಪಾದದ ಹತ್ರ ಬಂದ, ವೈಕುಂಠ ಲೋಕಾಂತರ ನೆನೆ ಬಂದ. ಎದೃಚ್ಛಯ ನಿನ್ನ ಸಂಕಲ್ಪ ನಿಶ್ಚಯ ಅದು. ಅದ್ಯ ಈಗ ಸ್ವಸ್ಥ ಶೇತೆ ಆರಾಮಾಗಿದ್ದು ಬಿಟ್ಟಿದ್ದಾನೆ. ಎಲ್ಲಿ ಹೋದ್ರೂ ಭಯ ಇತ್ತು, ಆದ್ರೆ ಪರಮಾತ್ಮ ಪಾದ ಹತ್ರ ಏನಾಯ್ತಾಗ ಭಯ ಹೊರಟೋಯ್ತು. ಯಾಕೆ ನಿತ್ಯ ಅದು. ಆದ್ರಿಂದ ಶೇತೆ ಮೃತ್ಯುರ ಅಸ್ಮಾದ ಪೈತಿ, ಆಗ ಮೃತ್ಯು ದೂರ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಮೃತ್ಯು ಕಂಡ್ರೆ ಇವನು ನೋಡ್ತಿದ್ದ, ಇವನು ಕಂಡ್ರೆ ಮೃತ್ಯು ಓಡುತ್ತಂತ. ಅರ್ಥ ಆಯ್ತಾ? ಈಗ ಅವನು ಹಡ್ಸ್ಕೊಂಡು ಬರುತ್ತೆ, ಅರ್ಥ ಆಯ್ತಾ? ಇಲ್ಲಿಂದ ಹಡ್ಸ್ಕೊಂಡು ಬರುತ್ತೆ, ಅದು ಏನ್ ಮಾಡತ್ತ? ಅದಕ್ಕೆ ದೊಡ್ಡ ಪಾಯ ಹತ್ರ ಓಡೋಗ್ಬಿಡುತ್ತೆ ಆ ಕಡೆ. ಅರ್ಥ ಆಯ್ತಾ? ಅದು ವಾದಿರಾಜರ ಹತ್ರ ಬಂದ ತಕ್ಷಣ ಇಲ್ಲಿಗೆ ಕ್ಷೇಮ ಸಿಕ್ತು ಅಂತ ಹೇಳ್ತಾರಲ್ಲ, ಹಾಗೆ ಭಯ ಆಗಿತ್ತು ಬೆಕ್ಕಿನಿಂದ. ಅಲ್ಲಿ ಬಂದ ತಕ್ಷಣ ಬೆಕ್ಕು ಆಗೋಯ್ತು. ಎಲ್ಲಿವರೆಗೂ ಕೂಡ ಭಯ. ಇವಳು ಕಳ್ಳ ಹಡ್ಸ್ಕೊಂಡ್ ಬರ್ತಿದ್ದ, ಪೊಲೀಸರ ಹತ್ರ ಹೋದ, ಕಳ್ಳ ಓಡೋ ವಾಪಸ್ ಹೋದ, ಅಲ್ಲಿವರೆಗೂ ಓಡ್ಕೊತಾ ಬಂದ, ಬಂದ ತಕ್ಷಣ ವಾಪಸ್ ಓಡೋ. ಇವತ್ತು ಮೃತ್ಯು ಬಿಡ್ತು ಅಲ್ಲ, ಅದೇ ಓಡ್ತು ಅಂತ ಹೇಳ್ಬಿಡ್ತ. ಅದನ್ನೇ ನಜ ಪುನರಾವರ್ತತೆ, ನಜ ಪುನರಾವರ್ತತೆ. ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ, ಆ ಸೂತ್ರದ ಅರ್ಥ ಇದೆ. ಈ ರೀತಿ ಹೇಳ್ತಾ ಹೋಗೋದ್ರಿಂದನೇ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಕರೆದಿರೋ. ಮರ್ತ್ಯೋ ಮೃತ್ಯು ವ್ಯಾಲಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾಧ್ಯಗಚ್ಚತ್ ತ್ವತ್ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯಾದ್ಯ ಸ್ವಸ್ಥ ಸೇತೆ ಮೃತ್ಯುರಸ್ಮಾದಪೈತಿ. ಇದು ಅಂಬರೀಷನ್ ಕಥೆ ಇದ್ದಾಗಿದೆ. ದುರ್ವಾಸ ಏನ್ ಮಾಡಿದ್ರು? ಪಲಾಯನ್ ಓಡಿದ್ರು ಓಡಿದ್ರು ಓಡಿದ್ರು. ಲೋಕಾನ್ ಸರ್ವಾನ್ ಎಲ್ಲೋ ಕೂಡ ಏನೂ ಆಗ್ಲೇ ಇಲ್ಲ. ಅವಾಗ ಏನಾಯ್ತು? ಮೃತ್ಯುರಸ್ಮಾತ್ ನೀವು ನಾಧ್ಯಗಚ್ಚತ್. ಆಮೇಲೆ ಏನ್ ಮಾಡಿದ್ರು? ವಿಷ್ಣು ಲೋಕಕ್ಕೆ ಹೋದ್ರು. ಅವ್ರಿಗೆ ಅಂಬರೀಷ್ ಅಂತ ಕಳಿಸಿದ್ರು, ತಾನೇ ಪರಿಹಾರ ಮಾಡಿದ್ದು. ಅಲ್ಲಿ ಏನಾಯ್ತಂತೆ? ಎದುರುಚ್ಛಯಾದ್ಯ ಸ್ವಸ್ಥ ಸೇತೆ ಮೃತ್ಯುರ ಅಸ್ಮಾದ ಪೈತಿ, ಅಲ್ಲಿ ಬಿಡುಗಡೆ ಆಗೋಯ್ತು. ದುರ್ವಾಸರ ಕತೆ ಕರೆಕ್ಟ್ ಆಗಿ ಹೊಂದಕ್ಕಂಥದ್ದು. ಮೃತ್ಯು ವ್ಯಾಲದಿಂದ ಮೃತ್ಯುರೇವ ವ್ಯಾಲಃ ತಸ್ಮಾತ್ ಭೀತ ಪಲಾಯನ್ ಪಲಾಯಮಾನ ಅಸ್ಮಾತ್ ಮರ್ತ್ಯಾ. ಕ್ಷೇಮಧಾಮದ್ದೇ ಕ್ಷೇಮಧಾಮ ಅಂದ್ರೆ ಇದೇನೆ. ಎಲ್ಲಿ ಹೋದ್ರೂ ಕ್ಷೇಮ ಸಿಗಲಿಲ್ಲ, ಅಲ್ಲಿ ಹೋದ್ರೆ ಕ್ಷೇಮ ಸಿಕ್ತು. ಆದ್ರಿಂದ ಅಭಯಂ ಪ್ರತಿಷ್ಠಾಂ ವಿಂದದೆ. ಉಪನಿಷತ್ತಲ್ಲಿ ಹೇಳ್ತಾರೆ, ಎಲ್ಲಿ ಹೋದ್ರೂ ಕೂಡ ಅಭಯ ಸಿಗೋದಿಲ್ಲ, ಪ್ರತಿಷ್ಠೆ ಸಿಗೋದಿಲ್ಲ. ಬರೀ ಚೇಂಜ್ 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 ಮಾಡ್ತಾ ಇರ್ತಾರೆ. ಭಯ ಪರಿವರ್ತನೆ, ಭಯ ಪರಿವರ್ತನೆ. ಅಲ್ಲಿ ಹೋದ್ಮೇಲೆ ಏನಾಯ್ತು? ಯಾವ ಹೆದರಿಕೆ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಮನುಷ್ಯ ಅದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಯಾವುದೋ ಪ್ರಯತ್ನ ಸಾಧಿಸಿ ಏನು ಪ್ರಯೋಜನ ಇಲ್ಲ. ಅದು ನಿಜವಾದ ಸಾಧಿಸಬೇಕಾದ ಯಾವುದೋ ಎಂದೂ ಭಯವಿಲ್ಲದ ಜಾಗ ಹುಡುಕಬೇಕು. ಆದ್ದರಿಂದನೇ ಅಭಯಂ ಸತ್ವ ಸಂಶುದ್ಧಿ. ಅಭಯ ಭಯ ಇಲ್ಲದಿರಬೇಕೆಯನ್ನು ಸಂಪಾದನೆ ಮಾಡೋದು ಜೀವನದ ಗುರಿ ಆಗಬೇಕು. ಭಯ ಎಲ್ಲೋದ್ರೂ ಇದೆ, ಆದ್ದರಿಂದಾಗಿನೇ ವಿಷ್ಣು ಲೋಕಕ್ಕೆ ಹೋದ್ರೆ ಭಯ ಇಲ್ಲ. ಸತ್ವಂ ಘೋರಾದುಗ್ರಸೇನಾತ್ಮಜಾನ್ನಹ ತ್ರಾಹಿತ್ರಸ್ತಾನ್ ಭೃತ್ಯ ವಿತ್ರಾಸಹಾಸ್ಮೀ ರೂಪಂ ಚೇದಂ ಪೌರುಷಂ ಧ್ಯಾನಧಿಷ್ಣ್ಯಂ ಅಪ್ರತ್ಯಕ್ಷಂ ಮಾದೃಶಾಂ ತ್ವಂ ಕೃಷಿಷ್ಠಾಃ ಸಹ ತ್ವಂ ಘೋರಾತ್ ಉಗ್ರಸೇನಾತ್ಮಜಾತ್ ನಹಾತ್ರಾಹಿ ತ್ರಸ್ತಾನ್ ಮೃತ್ಯ ಮಿತ್ರಾಸಹ ಅಸಿ ರೂಪಂ ಚ ಇದಂ ಪೌರುಷಂ ಧ್ಯಾನಧಿಷ್ಣ್ಯಂ ಅಪ್ರತ್ಯಕ್ಷಂ ಮಾದೃಶಾಂ ತ್ವಂ ಕೃಷಿಷ್ಠಾಃ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಮಾದೃಶಂ ಯಾದೃಶಾಂ ಜನಾನಾಂ ಅಪ್ರತ್ಯಕ್ಷಂ ಕೃಷಿಷ್ಠಾಃ ಕುರು ಸಹ ತ್ವಂ ಅಂತಹ ನೀನು ಘೋರಾತ್ ಉಗ್ರಸೇನಾತ್ಮಜಾತ್ ಉಗ್ರಸೇನನ ಮಗ ಕಂಸ ಅವನಿಂದ ಭಯಂಕರನಾದ ಉಗ್ರಸೇನನ ಮಗನಾದ ಕಂಸನಿಂದ ನಹಾತ್ರಾಹಿ ನಮ್ಮನ್ನು ಕಾಪಾಡು ನೀನು ಯಾರು ಅಂದರೆ ತ್ರಸ್ತಾನ್ ನಾವು ಭಯಭಂಡೆ ಹೊಂದಿದವರು ನಾವು ಭೃತ್ಯ ವಿತ್ರಾಸಹ ಸಿ ನೀನು ಯಾರು ಗೊತ್ತಾ ಭೃತ್ಯ ವಿತ್ರಾಸಹ ಭೃತ್ಯರ ವಿಶೇಷ ತ್ರಾಸವನ್ನ ಪರಿಹಾರ ಮಾಡುವವನು ನೀನು ಗೊತ್ತಾಯ್ತು ಆರ್ತವತ್ಸಲ ಭಕ್ತ ರಕ್ಷಕ ನೀನು ಆದ್ರಿಂದ ಈಗ ಕಂಸನ ಭಯದಿಂದ ನಾವೆಲ್ಲ ಏನು ಬೆಂದೋಗಿದ್ದೇವೆ ಅದರಿಂದ ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಸತ್ವಂ ಘೋರಾದ್ ಉಗ್ರಸೇನಾತ್ಮಜಾನ್ನಹ ತ್ರಾಹಿ ತ್ರಸ್ತಾನ್ ಭೃತ್ಯ ವಿತ್ರಾಸಹ ಅಸಿ ಭೃತ್ಯ ವಿತ್ರಾಸಹ ಅಸಿ ಅದಕ್ಕೇನ್ ಮಾಡ್ಬೇಕು ನೀನೀಗ ಮಾದೃಶ ರೂಪಂ ಚೇದಂ ಪೌರುಷಂ ಧ್ಯಾನಧಿಷ್ಣ್ಯಂ ಈ ರೂಪ ಎಂಥದ್ದು ಪೌರುಷಂ ಅಂದ್ರೆ ಮನುಷ್ಯಾಕೃತಿ ಹೊಂದಿರತಕ್ಕಂಥ ರೂಪ ಇದು ಇದನ್ನ ಅಪ್ರತ್ಯಕ್ಷಂ ಮಾದೃಶಾಂ ತ್ವಂ ಕೃಷಿಷ್ಠಾಹ ಏನ್ ಮಾಡ್ಬೇಕೀಗ ಅಪ್ರತ್ಯಕ್ಷ ಮಾಡಿಬಿಡು ಇದನ್ನು ತೋರಿಸ್ಬೇಡ ರೂಪ ತೋರಿಸ್ಬೇಡ ಕಂಸ ಮೊದಲೇ ಕಾಯ್ತಿದ್ದಾನೆ ಇದಕ್ಕೋಸ್ಕರ ಅದು ರೂಪ ಮರೆ ಮಾಡಿಬಿಡು ಅಂತ ಪ್ರಾರ್ಥನೆ ಮಾಡ್ತಾ ರೂಪಂ ಚೇದಂ ಪೌರುಷಂ ಧ್ಯಾನಧಿಷ್ಣ್ಯಂ ಧ್ಯಾನಕ್ಕೆ ಕಾಣತಕ್ಕಂಥ ರೂಪ ಈ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ಟಿದೀಯಾ ಮತ್ತೆ ಕಣ್ಣಿಗೆ ಕಾಣದಂತೆ ಮಾಡಿಬಿಡು ಮಾದೃಶಾಂ ತ್ವಂ ಕೃಷಿಷ್ಠ ನಮ್ಮಂಥವ್ರ ಕಣ್ಣಿಗೆ ಕಾಣಬಾರದು ವೃತ್ಯ ವಿತ್ರಾಸಹ ವೃತ್ಯಾನಾಂ ವಿವಿಧ ಭಯ ನಾಶಕೋಸಿ ಧ್ಯಾನಧಿಷ್ಣ್ಯಂ ಧ್ಯಾನ ವಿಷಯಂ ಮಾದೃಶಾಂ ಜನಾನಾಂ ಅಪ್ರತ್ಯಕ್ಷಂ ಕೃಷಿಷ್ಠಾಃ ಕುರು ಜನ್ಮತೇ ಮಯ್ಯಸೌ ಪಾಪೋ ಮಾ ವಿಸಜ್ಯ ಮಾ ವಿದ್ಯಾನ್ ಮಧುಸೂದನ ಸಮುದ್ವಿಜೇ ಭವದ್ಧೇತೋ ಕಂಸಾದಃ ಮಹೀರಧೀಹಿ ಯಾತಕ್ಕೆ ಅಂತ ಪ್ರಶ್ನೆ ಯಾತಕ್ಕೆ ರೂಪ ಮೇರೆ ಮಾಡಬೇಕು ಅಂದ್ರೆ ಜನ್ಮತೇ ಮಯಿ ಅಸೌ ಪಾಪ ಮಾ ವಿದ್ಯಾತ್ ಮಧುಸೂದನ ಸಮುದ್ವಿಜೇ ಭವದ್ಧೇತೋ ಕಂಸಾದ್ ಅಹಂ ಅಧೀರಧೀಹಿ ನಾ ಹೇಳ್ತೇನೆ ಕೃಷ್ಣ ಹೇ ಮಧುಸೂದನ ಅಸೌ ಪಾಪ ತವ ಜನ್ಮ ತೇ ಜನ್ಮ ಮಾ ವಿದ್ಯಾತ್ ಆ ಪಾಪಿಷ್ಠನಾದ ಕಂಸನಿಗೆ ನೀನು ಅವತಾರ ಮಾಡಿದ್ರೆ ಗೊತ್ತಾಗಬಾರದು ಈ ರೂಪ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವಿಷ್ಣು ಅಂತ ಹೇಳಿಬಿಟ್ಟು ಸಮುದ್ವಿಜೇ ಭವದ್ಧೇತೋ ನನ್ನ ಭಾರಿ ಗಾಬರಿ ಆಗುತ್ತೆ ಅನ್ನಿಸಿಕೊಂಡ್ರವನ್ನ ಕಂಸಾದ್ ಅಹಂ ಅಧೀರಧೀಹಿ ನಾನು ಅಧೀರಧೀಹಿ ನಾನು ಚಂಚಲ ಬುದ್ಧಿಯವಳು ಅದರಿಂದ ನನ್ನ ನಿಷ್ಠೆ ಕದರೆ ಹೋಗ್ಬಿಡುತ್ತೆ ಆದ್ದರಿಂದ ಕಂಸ ಬಂದ್ಬೋದು ಭಯ ಆಗಬಹುದು ಅಂತ ಹೇಳಿ ಭಯ ಪಡ್ತಾ ಇದ್ದೇನೆ ದಯವಿಟ್ಟು ರೂಪವನ್ನ ಮರೆ ಮಾಡಿಬಿಡು ಇಷ್ಟೆಲ್ಲ ಸ್ತೋತ್ರ ಮಾಡ್ತಾನೆ ಜೊತೆಗೆ ಏನ್ ಸೇರ್ಕೊಂಡ್ಬಿಟ್ಟಿದೆ ದಶರಥ ಏನ್ ಮಾಡ್ತಾನೆ ರಾಮನ ಕಂಡ್ರೆ ತಪಸ್ ಮಾಡಿ ಪಡ್ಕೊಂಡಿದ್ದಾನೆ ವಿಶ್ವಾಮಿತ್ರ ಕೇಳ್ತಾರೆ ರಾಮನ ಕಳಿಸಿಕೊಡು ಯಜ್ಞ ರಕ್ಷಣೆ ಮಾಡಬೇಕಾಗಿದೆ ಅಂತ ಕೇಳಿದರೆ ಪಾಪ ರಾಮ ಹುಡುಗ ಆತೇನ್ ಮಾಡ್ತಾನೆ ನಾನು ಬರ್ತೇನೆ ಅಂತ ಹೇಳ್ತಾನೆ ಅದು ಯಾರು ದೊಡ್ಡವರು ತಿಳ್ಕೊಂಡಾಗೈತೀಗ ರಾಮಂತ ತಾನೇ ತಾರೇ ದೊಡ್ಡವನು ಅಂತ ರಾಮನ ಕೈಯಲ್ಲಿ ಆಗೋದಿಲ್ಲ ಚಿಕ್ಕವನು ಪಾಪ ಬಾಲಶ್ಚ ಅಕೃತ ವಿದ್ಯಶ್ಚ ಇನ್ನೂ ಅಧ್ಯಯನ ಮಾಡಿಲ್ಲ ರಾಮ ನಾನು ಪರವಾಗಿಲ್ಲ ನಾನು ಬರ್ತೇನೆ ಅಂತ ಹೇಳಿದರು ಆ ಬೈತಾರೆ ನೀವು ಬಂದೇನಾಗುತ್ತೆ ಸುಮ್ಮನೆ ಕೊಡುತ್ತೆ ಬೈತಾರೆ ವಿಶ್ವಾಮಿತ್ರ ನಿನ್ನ ಕೈಯಲ್ಲಿ ಆಗೋದಿಲ್ಲ ನೀನು ಬರಬೇಡ ಅಂತ ರಾಮನ್ ಹೇಳ್ತಾರೆ ಅಹಂ ವೇದ್ಯ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ರಾಮ ಯಾರೋ ನನಗೆ ಗೊತ್ತು ನಿನಗೇನು ಗೊತ್ತು ಅಂತ ಹೇಳಿ ಇದು ಮಾಡ್ತಾರೆ ಅದಕ್ಕೆ ನಿದರ್ಶನ ಇಷ್ಟೆಲ್ಲ ಸ್ತೋತ್ರ ಮಾಡ್ತಾನೆ ಕಂಸರಿ ಭಯಪಡ್ತೇನೆ ನಾನು ಅಂತ ಹೇಳ್ತಾರೆ ಅದೇ ಹೇಳ್ತಿರೋದು ಆ ಕಾಲದಲ್ಲಿ ಕೃಷ್ಣ ಅರ್ಜುನ ಏನ್ ಮಾಡ್ತಾನೆ ಕೃಷ್ಣ ಅಚ್ಯುತ ಕೇಶವ ವಾರ್ಷ್ಣೇಯ ಅಂತ ಕರೀತಾನೆ ಯುದ್ಧ ಮಾಡೋದಿಲ್ಲ ಅಂತಾನೆ ಆ ಟೈಮ್ ಆ ಕಾಲ ಜ್ಞಾನ ಇದೆ ಆ ಇದರೊಳಗೆ ಇದು ಮಾಡ್ತಾನೆ ಅದು ವಿಶೇಷ ಅಂದ್ರೆ ಆ ಕಾಲದಲ್ಲಿ ಪ್ರತ್ಯಕ್ಷದ ಭಯ ಇದೆಯಲ್ಲ ಬಹಳ ಅಪಾಯಕರ ಅದಕ್ಕೊಂದು ಲಿಮಿಟೇಷನ್ ಇದೆ ರುಜುಗಳಂತವ್ರು ಇನ್ನೂ ಆಗದೇ ಇಲ್ಲ ಉಳಿದವ್ರಿಗೆ ಏನಾಗುತ್ತೆ ಅಂದ್ರೆ ಆ ಕಾಲಕ್ಕೆ ಒಂದು ಮುಖದಲ್ಲಿ ಜ್ಞಾನ ಇದ್ರು ಕೂಡ ಇನ್ನೊಂದು ಮುಖದಲ್ಲಿ ಏನಾಗುತ್ತೆ ಸ್ವಲ್ಪ ಜ್ಞಾನ ತುಂಬಾ ಮುಚ್ಚುತ್ತೆ ಅತಿ ಬಿಕಾಷ್ಟ ಪ್ರಸಂಗ ಇವರಿಗೆಲ್ಲ ಕೂಡ ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಮಲೌಕಿಕಂ ಶಂಖಚಕ್ರಗತಾ ಪದ್ಮಶ್ರೀಯಾ ಜುಷ್ಟಂ ಚತುರ್ಭುಜಂ ಉಪಸಂಹರ ವಿಶ್ವಾತ್ಮನ್ ಅಧಃ ರೂಪಂ ಅಲೌಕಿಕಂ ಶಂಖಚಕ್ರ ಗದಾ ಪದ್ಮಶ್ರೀಯಾ ಜುಷ್ಟಂ ಚತುರ್ಭುಜಂ ಆದ್ದರಿಂದ ಈ ರೂಪವನ್ನ ಅಧಃ ರೂಪಂ ಹೇ ವಿಶ್ವಾತ್ಮನ್ ಉಪಸಂಹರ ಅಲೌಕಿಕವಾದ ರೂಪವನ್ನ ಉಪಸಂಹಾರ ಮರೆ ಮಾಡಿಬಿಡು ಅರ್ಜುನಗೆ ಹೇಗೆ ಪ್ರಾರ್ಥನೆ ಮಾಡ್ತಾನಲ್ಲ ತದೇವ ರೂಪಂ ವೇದರ್ಶಯ ದೇವರೂಪಂ ಅಂತ ಹೇಳಿದಾಗ ಆ ರೂಪ ತೋರಿಸ್ಬಿಡು ಅಂತ ಹೇಳಿದಾಗ ನೋಡಕ್ಕಾಗದಿಲ್ಲ ತೋರಿಸು ಅಂತ ಆತ್ ಕೇಳ್ತಾನೆ ಇನ್ನೊಂದು ಕಾರಣಕ್ಕೆ ಕೇಳ್ತಾಳೆ ಅಂತೂ ಕೂಡ ಈ ರೂಪ ತೋರಿಸ್ಬೇಡ ಶಂಖಚಕ್ರ ಗದಾಪದ್ಮಧಿಯ ಜುಷ್ಟಂ ಶಂಖ ಚಕ್ರ ಗದಾಪದ್ಮ ಅಂತ ಕಾಂತಿಯಿಂದ ಕೂಡಿದೆಯಲ್ಲ ಈ ರೂಪ ತೆಗೆದುಬಿಡು ಚತುರ್ಭುಜಂ ಈ ನಾಲ್ಕೈ ರೂಪ ತೋರಿಸ್ಬೇಡ ಎಲ್ಲ ನಾಲ್ಕೈ ಇದ್ದಷ್ಟು ವಿಲಕ್ಷಣವಾಗಿ ಕಾಣುತ್ತಾನೆ ಕಂಸನಿ ಮತ್ತೆ ಇದಾಗುತ್ತೆ ಅದಾಗಬಾರದು ಎಲ್ಲರಂತೆ ಎದ್ದು ಬಿಡಬೇಕು ನೀನು ಉಪಸಂಹರ ವಿಶ್ವಾತ್ಮನ್ ಅದೋ ರೂಪ ಮರೌಕಿಕಂ ಶಂಖಚಕ್ರ ಗದಾಪದ್ಮ ಶ್ರೀಯಾ ಜುಷ್ಟಂ ಚತುರ್ಭುಜಂ ವಿಶ್ವಾತ್ಮನ್ ಅಂತ ಪ್ರಾರ್ಥನೆ ಮಾಡ್ತಾಳೆ ಮತ್ತೆ ವಿಶ್ವಾತ್ಮನ್ ಎಲ್ಲ ವಿಶ್ವರೂಪದವನೇ ಏನು ಅಂತಾರೂಪ ತಗೊಳ್ಳೋಕ್ಕೂ ಸಾಧ್ಯ ಇರುವವನೇ ಅಂತರ್ಥ. ಹರೇಹೇ ಗರ್ಭವಾಸಾದಿ ದುಃಖಾನುಭವೋ ನಾಸ್ತೇವ ಇತ್ಯಾಸೇನಃ ವಿಶ್ವಮಿತಿ ನಿಶಾಂತೇ ಕಲ್ಪಾವಸಾನೆ ಯಥಾವಕಾಶ. ಮುಂದಕ್ಕೆ ವಿಶ್ವಂ ಯದೇತತ್ ಸ್ವತನೌ ನಿಶಾಂತೇ ಯಥಾವಕಾಶಂ ಪುರುಷ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತ್. ವಿಶ್ವಂ ಯತ್ ಏತತ್ ಸ್ವತನೌ ನಿಶಾಂತೇ ಯಥಾವಕಾಶಂ ಪುರುಷ ಪರೋ ಭವಾನ್ ಬಿಭರ್ತಿ ಸಹ ಅಯಂ ಮಮ ಗರ್ಭಗಃ ಅಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತ್. ನೀನು ಗರ್ಭವಾಸವೇ ಇಲ್ಲ ಅಂಬುದನ್ನು ಮತ್ತೆ ಸ್ಪಷ್ಟ ಮಾಡ್ತಾರೆ ಕೃಷ್ಣನ ಬಗ್ಗೆ. ವಿಶ್ವಂ ಯದೇತತ್ ಸ್ವತನೌ ನಿಶಾಂತೇ ಯಥಾವಕಾಶಂ ಪುರುಷ ಪರೋ ಭವಾನ್ ಬಿಭರ್ತಿ ನಿಶಾಂತೆ. ನಿಶಾಂತೆ ಅಂದ್ರೇನು? ನಿಶಾಂತೆ ಸತಿ, ಕಲ್ಪಾವಸಾನೆ ಸತಿ, ಕಲ್ಪಾವಸಾನ ಮುಗಿತಿರ್ಲಿಕ್ಕೆ ಏನ್ ಮಾಡ್ತೀನಿ ನೀನಾಗ ಇಡೀ ಜಗತ್ತನ್ನ ವಿಭರ್ತಿ ಏನ್ ಮಾಡಿಕೊಂಡು ಯಥಾವಕಾಶಂ ಸ್ವತನೌ ನಿನ್ನ ದೇಹದೊಳಗೆ ಇಟ್ಕೊಂಡ್ಬಿಡ್ತೀಯ. ಜಠರೇ ನಿಧಾಯ ಇಡೀ ವಿಶ್ವವನ್ನ ನಿನ್ನ ದೇಹದೊಳಗೆ ಇಟ್ಕೊಂಡ್ಬಿಡ್ತೀವಿ. ವಿಶ್ವಂ ಯದೇ ತತ್ ವಿದ್ಯತೆ ತತ್ಸರ್ವಂ ಯಥಾವಕಾಶಂ ತ್ವಂ ನಿಶಾಂತೆ ಸತಿ ಸ್ವತನೌ ವಿಭರ್ತಿ ನಿನ್ನ ದೇಹ ಇಟ್ಕೊಂಡ್ಬಿಡ್ತೀಯ. ಅಂತ ಪುರುಷ ಪರೋ ಭವಾನ್ ಪರಮ ಪುರುಷ ನೀನು ಅಂಥವನು ಅಂತ ನೀನು ಸೋಯಂ ಮಮ ಗರ್ಭಗೋಭೂತ್ ಅಂತ ನೀನ್ ನನ್ನ ಗರ್ಭದಲ್ಲಿ ಕೂತ್ಕೊಂಡಿಯಲ್ಲ. ಸ್ವಾರಸ್ಯ ಏನು ಗೊತ್ತಾ? ಇಡೀ ಜಗತ್ತನ್ನು ನಿನ್ನ ಗರ್ಭದಲ್ಲಿ ಇಟ್ಕೊತೀಯಲ್ಲ, ನನ್ನ ಗರ್ಭದಲ್ಲಿ ಕೂತಿದ್ದೀಯಲ್ಲ, ಏನ್ ಮಾಡೋದು ಅಂತ ಹೇಳ್ತಾ ಅಂದ್ರೆ ನೀನೇನಿಲ್ಲ, ನಿನಗೆ ಹುಟ್ಟಿಲ್ಲ ಅನ್ನೋದು ಸ್ಪಷ್ಟ ಮಾಡ್ತಾರೆ. ಸ್ವಾರಸ್ಯ ವಿಶ್ವಗರ್ಭನಾದ ಪರಮಾತ್ಮ ನೀನು ದೇವಕಿಯಾದ ನನ್ನ ಗರ್ಭದಲ್ಲಿ ಕೂತಿದ್ದು ಏನ್ ಆಶ್ಚರ್ಯ? ಅಹೋ ನೃಲೋಕಸ್ಯ ವಿಡಂಬನ ಮಹತ್. ಎಷ್ಟು ಅನುಕರಣೆ ಮಾಡ್ತೀಯಲ್ಲ ನೀನು ಲೋಕಕ್ಕೆ, ಎಷ್ಟು ವಿಡಂಬನೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾಳೆ. ಅಂದ್ರೆ ದೇವಕಿಗೆ ಏನಿಲ್ಲ, ಪದ್ರಾಜ ಸ್ವಾಮಿ ಹೇಳಿದ ಹಾಗೆ ಏನೇನೂ ಇಲ್ಲ. ಏನಾಕೆಗೆ? ಸ್ಪಷ್ಟ ಕೃಷ್ಣ ತನ್ನ ಮಗನಲ್ಲ ಅನ್ನೋ ಜ್ಞಾನ ಇದೆ. ಆದ್ರಿಂದ ಗುರುದೇವರಿಗೆ ಜನ್ಮ ಕರ್ಮಚ ಮೇ ದಿವ್ಯಂ, ಪರಮಾತ್ಮನ ಅವತಾರ ದಿವ್ಯ, ಆತನ ಕರ್ಮ ದಿವ್ಯ ಅನ್ನೋದಕ್ಕೆ ಇದೆಲ್ಲ ಇನ್ನೊಂದು ರೀತಿಯಲ್ಲಿ ಆಧಾರಗಳು. ವಿಭರ್ತಿ ದೇವರು ಹೇಳಿದ್ರೆ ಮುಗದೇ ಹೋಯ್ತು, ಇವರೆಲ್ಲ ಒಪ್ಕೋತಾರೆ ಬಂದು ಇನ್ನೊಂದು ವಿಟ್ನೆಸ್ ಇದೆ. ತೀರಾ ಅವರೇ ಒಪ್ಕೊಂಡ್ಬಿಟ್ಮೇಲೆ ಇನ್ನೇನು ಕೇಸೆ ವಿತ್ರ ಮಾಡದ ಲೆಕ್ಕ. ವಿಭರ್ತಿ ಸೋಯಂ ಮಮ ಗರ್ಭಗೋಭೂತಹೋ ನೃಲೋಕಸ್ಯ ವಿಡಂಬನಂ ಮಹತ್. ಶ್ರೀ ಭಗವಾನುವಾಚ ತ್ವಮೇವ ಪೂರ್ವ ಸರ್ಗೇ ಭೂಹು ಪೃಷ್ಣಿಃ ಸ್ವಯಂ ಭುವೇ ಸತಿ ತದಾಯಂ ಸುದಪಾ ನಾಮ ಪ್ರಜಾಪತಿರಕಲ್ಮಷಃ. ಈಗ ದೇವರು ತಾನೆ ಯಾತಕ್ಕೆ ಅವತಾರ ಮಾಡ್ತಿದ್ದೇನೆ ಅಂತ ತಿಳಿಸ್ತಾನೆ. ನಿಮ್ಮಗ್ನೇ ಯಾಕೆ ಅವತಾರ ಮಾಡಿದ್ದೇನೆ? ಈಗ ಒಂದು ಉದ್ದೇಶ ಏನೋ ಸರಿನೇ, ಸರಿ ಎಲ್ಲಿ ಬೇಕಾದ್ರೆ ಅವತಾರ ಮಾಡೋದು, ಇಲ್ಲೇ ಯಾಕೆ ಅವತಾರ ಮಾಡಬೇಕಾಗಿತ್ತು? ವಸುದೇವ ದೇವಕಿಯರ ಮಗನೇ ಯಾತಕ್ಕೆ ಆಗಬೇಕಾಗಿತ್ತು ಅಂತ ಕೇಳಿದ್ರೆ ಕಾರಣ ಹೇಳ್ತಾನೆ. ತ್ವಮೇವ ಪೂರ್ವ ಸರ್ಗೇ ಅಭೂಹು ಪೃಷ್ಣಿಃ ಸ್ವಯಂಭುವೇ ಸತಿ ತದಾ ಅಯಂ ಸುತಪ ನಾಮ ಪ್ರಜಾಪತಿ ರಕಲ್ಮಷಃ. ಏನಾಗಿತ್ತು ಗೊತ್ತ? ಹಿಂದೆ ತ್ವಮೇವ ದೇವಕಿ ಪೂರ್ವ ಸರ್ಗೆ ಹಿಂದಿನ ಕಲ್ಪದೊಳಗೆ ನೀನು ಅಭೂಹು ಪೃಷ್ಣಿಹಿ ನಿನ್ನ ಪೃಷ್ಣಿ ಅಂತ ಹೆಸರು. ಯಾವಾಗ? ಸ್ವಯಂಭುವೇ ಸತಿ. ಸ್ವಯಂಭುವೇ ಪೂರ್ವ ಸರ್ಗೆ ಅಲ್ಲಿಗನ್ವಯ. ಸ್ವಯಂಭುವೇ ಪೂರ್ವ ಸರ್ಗೆ ನೀನು ಪೃಷ್ಣಿ ಅಂತ ಹೆಸರು ಆಗಿತ್ತು. ಅವಾಗ ಏನಾಗಿತ್ತು ಅಂತ ಕೇಳಿದರೆ ಪೃಷ್ಣಿಹಿ ತನ್ನಾಮ್ನಿ ಅಭೂಹು ಪೃಷ್ಣಿ ಅಂತ ಅವನ ಹೆಸರು. ಅದಕ್ಕೆ ದೇವರಿ ಪೃಷ್ಣಿ ಗರ್ಭ ಪೃಷ್ಣಿ ಗರ್ಭ ಅಂದರು ಅಂದರೆ ದೇವಕಿ ಗರ್ಭ ಅಂತ ಹೇಳಿದ್ರು ಒಂದೇ. ಪೃಷ್ಣಿ ಅಂತ ಇವಕ್ಕೆ ಹೆಸರು. ಇನ್ನೊಂದು ಅರ್ಥನೂ ಹೇಳ್ತಾರೆ ಆಚಾರ ಮುಂದೆ ಬಂದಾಗ, ಅದೇ ಸ್ಪಾಟ್ ಅಂತ ಹೇಳ್ತಾರೆ ಇರಬಹುದು. ಯಾಕಂದ್ರೆ ಅಷ್ಟು ಕಾಲದ ಹೇಳ್ಕೊತ ಬಂದಾಗ ಇನ್ನು 5,000 ವರ್ಷ ಆಗಿರೋದ್ರಿಂದ ಒಪ್ಪಬಹುದು. ಅದು ತುಂಬಾ ಆದಾಗ ಒಪ್ಪೋದು ಕಷ್ಟ, ಅದು ಚೇಂಜ್ ಆಗಿರ್ಬೋದು, ಅಂತ ಚಾನ್ಸಸ್ ಇಲ್ಲ, ಅದೇ ಇರಬಹುದು. ತದಾಯಂ ಸುತಪ ನಾಮ ಪ್ರಜಾಪತಿರ ಕಲ್ಮಷ. ಅವನೇನಾಗಿದ್ದ ಗೊತ್ತಾ? ಇವ ವಸುದೇವ ಸುತಪ ಅಂತ ಪ್ರಜಾಪತಿಯಾಗಿದ್ದ ವಿಶೇಷ ಸುತಪಸ್ತಂತ ಪ್ರಜಾಪತಿ ಹೆಸರು. ಪೃಷ್ಣಿ ನೀನು ಅವನ ಹೆಂಡತಿಯಾಗಿದ್ದಿ. ಯುವಾಂ ವೈ ಬ್ರಹ್ಮಣಾದಿಷ್ಟೌ ಪ್ರಜಾಸರ್ಗೇ ಯದಾ ತತಃ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ತೇ ಪಾಥೇ ಪರಮಂ ತಪಃ. ಯುವಾಂ ವೈ ಬ್ರಹ್ಮಣ ಆದಿಷ್ಟೌ, ನೀವಿಬ್ರು ಕೂಡ ಏನ್ ಮಾಡಿದ್ರಿ? ಬ್ರಹ್ಮದೇವರಿಂದ ಆಜ್ಞಪ್ತರಾದ್ರಿ. ಪ್ರಜಾಸರ್ಗೆ ಪ್ರಜಾ ಸೃಷ್ಟಿ ಮಾಡಿ, ಪ್ರಜಾಪತಿಗಳಾದ್ರಿಂದ ಪ್ರಜಾ ಸೃಷ್ಟಿ ಮಾಡಿ ಅಂತ ಹೇಳಿದರು. ಯದಾ ಯುವಾಂ ವೈ ಬ್ರಹ್ಮಣ ಆದಿಷ್ಟೌ ಮತ್ತು ಪ್ರಜಾಸರ್ಗೆ ತತಃ ಆಗೇನ್ ಮಾಡಿದಿರಿ? ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ, ಸನ್ನಿಯಮ್ಯ ಸಮ್ಯಕ್ ನಿಯಮ್ಯ ಇಂದ್ರಿಯಗಳ ಸಮೂಹವನ್ನ ಸಣ್ಣಾಗಿ ಹಿಡಿತದಲ್ಲಿಟ್ಕೊಂಡ್ಬಿಟ್ಟು ಪರಮಂ ತಪಃ ತೇಪಾಥೆ ದೊಡ್ಡ ತಪಸ್ಸನ್ನು ಮಾಡಿದೆ. ಇಬ್ಬರು ಕೂಡ ನೀವು ಅಮೋಘವಾದ ತಪಸ್ಸನ್ನು ಮಾಡಿದರೆ ಬ್ರಹ್ಮದೇವರ ಅಪ್ಪಣೆಯಂತೆ. ವರ್ಷ ವಾತ ಆತಪ ಹಿಮ ಧರ್ಮ ಕಾಲ ಗುಣಾನನು ಸಹಮಾನೋ ಶಾಸರೋಧ ವಿನಿರ್ಧೂತ ಮನೋಮಲವು. ಪರಮಂ ತಪಃ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ, ದೊಡ್ಡ ತಪಸ್ಸನ್ನು ಮಾಡಿದಿರಿ. ಎಂಥ ತಪಸ್ಸು ಅಂದ್ರೆ ವರ್ಷ ಆತಪ ಹಿಮ ಧರ್ಮ ಕಾಲ ಗುಣಾನನು ಸಹಮಾನೌ ವಾಶ್ವಾಸ ರೋಧ ನಿರ್ಧೂತ ಮನೋಮಲವು. ಒಂದು ಕಡೆಗೆ ವರ್ಷ ಮಳೆ, ವಾತ ಅಂದ್ರೆ ಗಾಳಿ, ಆಮೇಲೆ ಆತಪ ಅಂದ್ರೆ ಬಿಸಿ ಬಿಸಿಲು, ಹಿಮ ಅಂದ್ರೆ ಚಳಿ, ಅವುಗಳ ಧರ್ಮ ಅವುಗಳ ಧರ್ಮ ಕಾಲಗುಣಾನನು, ಕಾಲದ ಗುಣಗಳನ್ನೆಲ್ಲವೂ ಕೂಡ ಏನ್ ಮಾಡಿದೀನಿ ನೀವೀಗ ದಾಟಿಬಿಟ್ರಿ ಅಂತ ಹೇಳ್ತಾರೆ. ಎಲ್ಲ ಅಂದ್ರೆ ಮಳೆ ಸಹಿಸ್ಕೊಂಡ್ರಿ, ಬಿಸಿಲು ಸಹಿಸ್ಕೊಂಡ್ರಿ, ಚಳಿ ಸಹಿಸ್ಕೊಂಡ್ರಿ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಏನೇ ಬಂದರೂ ಅದು ಚಾಲೆಂಜ್ ಇದ್ದಾಗ ಲೆಕ್ಕ. ಕ್ವೆಶನ್ ಪೇಪರ್ ಡಿಫಿಕಲ್ಟ್ ಇದೆ, ಬರಿ ಪೇಪರ್ ಕೊಟ್ಟ, ಸುಲಭ ಇದೆ ಮತ್ತೆ ಬರಿ ಪೇಪರ್ ಕೊಟ್ಟ, ಏನ್ ಭಾರಿ ಸುಲಭ ಮತ್ತೇನು ಬರೆಯೋದು ಅಂತೇಳಿ. ಬರೀ ಬರೀ ಪೇಪರ್ ಕೊಡೋದು ಅಭ್ಯಾಸ ಮಾಡ್ಕೊಂಡೆ ಹೊರತು ಬರೀ ಅಭ್ಯಾಸನೇ ಇಲ್ಲ. ಕಷ್ಟಪಟ್ಟರೆ ಕಷ್ಟ ಇದ್ದಾಗ ಕಷ್ಟಪಟ್ಟು ಉತ್ತರ ಬರೀರಿ, ಸುಲಭ ಇದ್ದಾಗ ಸುಖವಾಗಿ ಬರೀರಿ ಅಂತ ಬರೀಲೇಬೇಕು. ಅದನ್ನ ಸುಲಭ ಅಂತಾನು ಬಿಡಾಗಿಲ್ಲ, ಕಷ್ಟ ಅಂತಾನು ಬಿಡಾಗಿಲ್ಲ, ಬರೀಬೇಕಾದ ಕಂಪಲ್ಸರಿ. ಮನುಷ್ಯನಿಗೆ ಅದು ಪ್ರತಿಯೊಂದು ಕಾಲವೂ ಚಾಲೆಂಜ್, ಸಾಧನೆಯ ಕಾಲ, ಆದ್ರಿಂದ ಎಂದು ಕಳ್ಕೊಳ್ಳೋದಕ್ಕೆ ಹೋಗಬಾರದು. ಹಾಗೆ ಮಾಡಿದ್ರಿ ನೀವು ಸಹಮಾನವು ಕುಲ ಕಾಲಗುಣಾನ್ ಅನು ಸಹಮಾನವು ಶ್ವಾಸರೋಧ ವಿನಿರ್ಧೂತ ಮನೋಮಲವು. ಶ್ವಾಸರೋಧ ಅಂದ್ರೆ ಪ್ರಾಣಾಯಾಮ, ಶ್ವಾಸರೋಧದಿಂದಾಗಿ ವಿನಿರ್ಧೂತ ಮನೋಮಲವು ಮನಸ್ಸಿನ ಕೊಳೆಯೆಲ್ಲ ಕಳ್ಕೊಂಡು ಬಿಟ್ಟು, ಅದು ಬಹಳ ಮುಖ್ಯ. ಅದು ಪ್ರಾಣಾಯಾಮದ ಪರ್ಪಸ್. ಇವರೆಲ್ಲ ದೇಹದ ಬಗ್ಗೆ ಅಷ್ಟೇ ಮಾತಾಡ್ತಾರೆ, ಆಧುನಿಕ ಪ್ರಾಣಾಯಾಮ ಮಾಡೋರಲ್ಲ, ಹೆಲ್ತ್ ಸರಿ ಹೋಗುತ್ತೆ ಅಷ್ಟೇ, ಆದ್ರೆ ಮನಸ್ಸಿನ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಹೇಳ್ತಾರೆ ಮನುಸ್ಮೃತಿಯಲ್ಲಿ ಮಾಯಮಾನಾನಾಂ ಧಾತೂನಾಂ ಮಲಂ. ಯಾವಾಗ ಸಣ್ಣ ಸುಟ್ಟು ಬಿಟ್ಟಾಗ ಈ ಓರ್ ಇರ್ತಾವಲ್ಲ ಅದೆಲ್ಲ ಸುಟ್ಟು ಬಿಟ್ಟು ಶುದ್ಧ ಆಗಬೇಕು, ಪ್ರಾಣಾಯಾಮ ಮಾಡಿದರೆ ಮನಸ್ಸೆಲ್ಲ ಶುದ್ಧ ಆಗುತ್ತೆ ಅಂತ ಹೇಳ್ತಾರೆ. ಕಾಮಕ್ರೋಧ ದೋಷಗಳಿಗೆಲ್ಲಕ್ಕೆ ಯಾವುದು ಉಪಾಯ? ಪ್ರಾಣಾಯಾಮ ದೊಡ್ಡ ಉಪಾಯ. ಅದು ಬರೀ ಫಿಸಿಕಲ್ ಅಷ್ಟೇ, ಬೇಸಿಕಲಿ ಅದು ಸ್ಪಿರಿಚುವಲ್. ಅದಕ್ಕೆ ಆಚಮ್ಯ ಪ್ರಾಣಾನಾಯಮ್ಯ. ಯಾವುದೇ ಕೆಲಸ ಮಾಡಬೇಕಾದ್ರೆ ದೇಹ ಶುದ್ಧಿಗೆ ಆಚಮನ, ಮನಃಶುದ್ಧಿಗೆ ಪ್ರಾಣಾಯಾಮ. ಎರಡು ಯಾತಕ್ಕೆ ಮಾಡಬೇಕು ಅಂದ್ರೆ ದೇಹ ಶುದ್ಧಿ ಆಗಬೇಕಲ್ಲ, ಆಚಮನ ಮಾಡಬೇಕು. ಅಲ್ಲಿ ದೇಹ ಶುದ್ಧಿ ಆಯ್ತಷ್ಟೇ, ಮನಃಶುದ್ಧಿ ಆಗಿಲ್ಲ ಇನ್ನು ಕೂಡ. ಮನಃಶುದ್ಧಿಗೆ ಏನ್ ಮಾಡಬೇಕು? ಪ್ರಾಣಾಯಾಮ ಮಾಡಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಮನೋಮಲವು ಅಂತ ಪದ ಇದೆ ಸ್ಪಷ್ಟವಾಗಿ. ಇನ್ನೇನು ಅದು ಫಿಸಿಕಲ್ ಪ್ರಾಣಾಯಾಮಕ್ಕೆ ಅಷ್ಟು ಪಾಪ್ಯುಲಾರಿಟಿ ಬಂದ್ರೆ, ಇನ್ನು ಸ್ಪಿರಿಚುವಲ್ ಪ್ರಾಣಾಯಾಮ ಸರಿ ಆಗಿರಬೇಕು. ಅಲ್ಲ, ಇಲ್ಲಿ ಪ್ರಶ್ನೆ ಅದಲ್ಲ. ನಮ್ಗೇನು ಇನ್ನೊಂದು ಆಂಗಲ್ ಯೋಚನೆ ಮಾಡಿ, ಜನಗಳಿಗೆ ಎಷ್ಟು ಬೇಕಾಗಿದೆ ಅಂದ್ರೆ ಅಷ್ಟು ಹೇಳಿದ್ರು ಸಾಕು, ಅಷ್ಟು ಜನ ಸೇರ್ತಾರೆ. ನಾವು ಹೇಳೋದಿಲ್ಲ ಅಂತ ಅರ್ಥ ಅದಕ್ಕೆ, ಹೋಗ್ತಾನೆ. ಅಷ್ಟು ಜನ ಸೇರೋದಿಲ್ಲ ಅಂದ್ರೆ ಅದನ್ನೂ ಹೇಳ್ತಾ ಇಲ್ಲ. ನಾವೀಗ ನೋಡೋದಕ್ಕೆ ಸಿಂಪಲ್ ಅಂತ ಅನ್ಬೋದು, ನಿಜಾನೇ. ಆ ಸಿಂಪಲ್ ಯಾಕೆ ಹೇಳಿಲ್ಲ ನೀವು ಮತ್ತೆ? ನಮ್ಮಲ್ಲಿ ಆ ಕಾನ್ಸೆಪ್ಟ್ ಏನು ಪ್ರಾರ್ಥನೆ ಬೇರೆ, ಯಾರು ಬರೋದು ಹೋಗೋದು ಅಷ್ಟೇ ಹೊರತು ಒಂದು ಕಮಿಟೆಡ್ ಅಪ್ರೋಚ್ ಅಂತ ಇಲ್ಲೇ ಇಲ್ಲ. ಅದಕ್ಕೆ ಅವರೆಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ. ಗಂಟೆ ಹೇಳಿ ಒಂದು ಏನು ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಏನೋ ಇನ್ವಾಲ್ವ್ಮೆಂಟ್ ಶುರುವಾಗುತ್ತೆ. ವಿದ್ಯಾರ್ಥಿ ಬರೀ ಪಾಠ ಕೇಳೋರು ಯಾರು ಬರೋದಿಲ್ಲ, ಹೋಮ್ವರ್ಕ್ ಕೊಡ್ತೀವಿ ಇಲ್ಲೇ ಬರೀಬೇಕು ಈಗ 10 ನಿಮಿಷ ಬರೀರಿ ಅಂದ್ರೆ ಆಗ ಶುರುವಾಗುತ್ತೆ, ಇನ್ವಾಲ್ವ್ಮೆಂಟ್ ಶುರುವಾಗುತ್ತೆ. ಅದ್ಮೇಲೆ ಹೋಗ್ತಾ ಹೋಗ್ತಾ ಅವ್ರ ಕೈಲಿ ಜಾಸ್ತಿ ಕೆಲಸ ಮಾಡಿಸ್ಬೇಕು ಆಗಿರ್ಬೇಕು. ಆ ರೀತಿ ಎಲ್ಲೆಲ್ಲಿ ಕೊಡ್ತಾರೆ ಜನ ಅಲ್ಲಿ ಹೋಗ್ಬಿಡ್ತಾರೆ. ನಮ್ಮಲ್ಲಿ ಆ ಹೆಸರು ಕೂಡ ಎಲ್ಲೆಲ್ಲೂ ಇಲ್ಲ. ಅದಕ್ಕೋಸ್ಕರ ದೂರ ತಾಕಿದ್ರೆ ಏನು ಒಂಥರ ಬರೀ ಹೇಳ್ತಾರೆ ಹೊರತು ಪ್ರಾಕ್ಟೀಸ್ ಇಲ್ಲೇ ಇಲ್ಲ ಅಂತಾಗ್ಬಿಡ. ಅದು ಬೇರೆ, ಆ ವಿಷಯ ಬೇಡ, ಆ ವಿಷಯ ಸೆಕೆಂಡರಿ. ಅವೆಲ್ಲ ಅಲ್ಲಿ ಹೋದ್ರೆ ತಾರೆ ರಿಸ್ಟ್ರಿಕ್ಷನ್ ಪ್ರಶ್ನೆ. ನಮ್ಮಲ್ಲಿ ಏನು ಅಂತರಿಷ ಉಪನ್ಯಾಸಕ್ಕೆ ರಿಸ್ಟ್ರಿಕ್ಷನ್ ಇದೆ ಅವರಿಗೆ, ಯಾಕೆ ಬರೋದಿಲ್ಲ ಆಗಿದೆ, ಏನು ರಿಸ್ಟ್ರಿಕ್ಷನ್ ಇದೆಯಪ್ಪ? ಯಾವಾಗುದಿಲ್ಲ, ಯಾಕೆ ಬೇಕಾದ್ರೂ ಒಂದು ಕೊಡು, ಚೇರ್ ಕೂಡ ಹಾಕ್ತಾರೆ, ಇನ್ನೇನು ಬೇಕು ಅದಕ್ಕಿಂತ ನಿಮಗೀಗ. ಯು ಗೆಟ್ ಎವ್ರಿಥಿಂಗ್, ಚೇರು ಮತ್ತೆ ಅವೆಲ್ಲ ಮುಂದಿನ ಪ್ರಶ್ನೆ. ಮತ್ತೆ ಬಂದ್ರೆ ತಾನೆ ಅವೆಲ್ಲ ಮುಂದೇನು ಮಾಡೋದು, ಸರಿ ಅರ್ಥ ಆಗಲಿಲ್ಲ ಅವೆಲ್ಲ ಕೂಡ. ಹಾಗಿದ್ರೆ ಕೆಲವು ಕೋರ್ಸ್ಗಳು ಮನೆಯಲ್ಲೇ ಮಾಡಬಹುದು, ಕೆಲವು ಕೋರ್ಸ್ ಸ್ಕೂಲ್ಗೆ ಹೋಗಿ ಮಾಡ್ತಾರೆ, ಮನೆಯಲ್ಲೆಲ್ಲ ಮಾಡ್ಬಿಡು. ಇಂಜಿನಿಯರಿಂಗ್ ಮೆಡಿಕಲ್ ಮನೇಲಿ ಯಾಕೆ ಮಾಡಲಾಗಿದ್ರೆ? ರಿಸ್ಟ್ರಿಕ್ಷನ್ಸ್ ಇಲ್ಲ, ಮನೇಲಿ ಕುತ್ಕೊಂಡ್ಬಿಟ್ರೆ ಪೋಸ್ಟಲ್ ಮಾಡಿಬಿಟ್ರೆ ಹೇಗಿರ್ತದೆ? ಈ ಬಾಡಿ ಡೆಡ್ ಬಾಡಿ ಪೋಸ್ಟ್ ಆಗ್ತಿರ್ತಾವ ಅಷ್ಟೇ, ಏನು ಉಪಯೋಗ ಅದರಿಂದ? ಏನ್ ಮಾಡ್ಬೇಕು ಅದನ್ನ? ಅದಕ್ಕೆ ಹೇಳ್ತಾ ಅಟ್ರಾಕ್ಟ್ ಪ್ರಶ್ನೆ ಅಲ್ಲ, ಇನ್ವಾಲ್ವ್ಮೆಂಟ್ ಇದ್ರೆ ಮಾಡೇ ಮಾಡ್ತಾರೆ. ಅದು ಅರ್ಥ ಗೊತ್ತಾಗ್ಬೇಕು. ಇವತ್ತು ಅಷ್ಟು ಕಾರ್ಡ್ ನೋಡಿದ್ರೆ ಡೊನೇಷನ್ ಕೊಡ್ತಾರೆ, ಡೊನೇಷನ್ ಕೊಡ್ತಾರೆ, ಓದ್ತಾರೆ, ಅವೆಲ್ಲ ಬರುತ್ತಲ್ಲ ಅದಕ್ಕೆ ಹಾಗಾಗುತ್ತೆ. ಇಲ್ಲೇ ಯಾಕೆ ಇದನ್ನ ಮಹತ್ವ ಗೊತ್ತಾದ್ರೆ ಬೇರೆ ದೇಶಕ್ಕೆ ಓದ್ತಾರೆ, ಬೇರೆಯವ್ರಿಗೆ ಓದ್ತಾರೆ, ಒಬ್ಬರೇ ಕಷ್ಟಪಟ್ಟು ಓದ್ತಾರೆ, ಅದಕ್ಕೆ ಮಹತ್ವ ಗೊತ್ತಾಗಿದೆ. ಮನೆ ಕುತ್ಕೊಂಡು ಓದ್ಬೋದು, ಈ ಕೋರ್ಸ್ಗೆ ಅಷ್ಟು ಮಹತ್ವ ಇಲ್ಲ. ಮನೆ ಕುತ್ಕೊಂಡು ಓದ್ತೇವೆ, ಕೋರ್ಸ್ ಮಹತ್ವ ಇಲ್ಲ, ಅದನ್ನ ಹೇಳ್ಬೇಕಲ್ಲ ಕೊನೆ ಪಕ್ಷ. ಏನು ರಿಜಿಸ್ಟ್ರೇಷನ್ ಎಲ್ಲ ಹೋಗ್ತೀರಿ ಕರೆಕ್ಟ್, ಏನು ಸಾಧಿಸ್ತೀರಿ ಅಂತೇಳಿದ್ರೆ ಮುಗಿದೋಯ್ತು. ನಿಮಗೆ ಅರ್ಥ ಇಲ್ಲ ಆ ವಿಷಯ ಅಲ್ಲ, ನಾನು ಈ ಆಂಗಲ್ ಅಲ್ಲಿ ಮಾತಾಡಬೇಕು. ಅವ್ರು ಬಯೋ ಆಂಗಲ್ ನಮಗೆ ಬೇಕಾಗಿಲ್ಲ, ನಮ್ಮ ಲ್ಯಾಬ್ಸ್ ಇದೆ, ಆ ಆಂಗಲ್ ಯೋಚನೆ ಮಾಡಬೇಕು. ಅವ್ರು ಬಯೋ ಏನೋ ಸಾಧನೆ ಮಾಡಿದಾಗಲ್ಲ, ನಾವು ಕರೆಕ್ಟ್ ಆದ್ರೆ ಸರಿ ಹೋಗುತ್ತೆ ಅಷ್ಟೇ. ನಾವೇ ಪ್ರಾಣಾಯಾಮ ಮಾಡ್ರಿ ಅಂತ ಹೇಳ್ಬೋದು, ಇದನ್ನ ಮಾಡಿ ಅಂತ ಹೇಳ್ಬೋದು, ಅದಕ್ಕೂ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಇಲ್ಲೇ ಇಲ್ಲ, ಅವರೆಲ್ಲ ಧ್ಯಾನ ಮಂದಿರ ಅಂತ ಕಟ್ಟಿಸ್ಬಿಡ್ತಾರೆ. ಏನೇ ಇರಲಿ ಒಂದ್ ಕಡೆಗೆ ಜನಕ್ಕೆ ಏನೋ ಒಂದು ಭಾರಿ ಅಟ್ರಾಕ್ಷನ್ ಧ್ಯಾನ ಮಂದಿರ ಅಂದ ತಕ್ಷಣ. ನಮ್ಮಲ್ಲಿ ಅದಿರೋದಿಲ್ವಲ್ಲ, ಆದ್ದರಿಂದ ಜನಗಳೆಲ್ಲ ಏನೋ ನಮ್ಮ ಕ್ಲೀನ್ಲಿನೆಸ್ ಅಂದ್ರೆ ಟ್ರೆಮೆಂಡಸ್ ಕ್ಲೀನ್ಲೆಸ್ ಮೇಂಟೈನ್ ಮಾಡ್ತಾರೆ. ನಮ್ಮಲ್ಲಿ ಭಯಂಕರ ಗಲೀಜು, ಅದನ್ನ ಇನ್ನೊಂದು ರೀತಿ ಮೇಂಟೈನ್ ಮಾಡಿದ್ರೆ, ಯಾಕಂದ್ರೆ ನಮ್ಮಲ್ಲಿ ತಂದು ಹಾಕಿರ್ಬೇಕು ಕರ್ಕಸಾರ ಅಂತ ಹೇಳ್ತಾರೆ ಆ ತರ. ಅದಕ್ಕೂ ಮತ್ತೆ ಒಂದು ಕಮರ್ಷಿಯಲ್, ಇಷ್ಟು ದುಡ್ಡು ಕೊಟ್ಟರೆ ಆಯ್ತು ಅಷ್ಟೇ, ನಮ್ಗೆ ಏನಿದ್ರೆ ಕಮರ್ಷಿಯಲ್ ಮಾಡಕ್ ಬಿಡೋದು ಏಕದಮ್. ಹಾಗೆ ಮಾಡಬಾರ್ದು. ಎಂಥ ಪ್ರಸಂಗ ಬಂದರೂ ಕೂಡ ಪರಿಸರಕ್ಕೆ ಜನ ಹೋಗಬೇಕಾದ್ರೆ ಮನೆಯಲ್ಲಿರೋದು ವಾತಾವರಣ ಅಲ್ಲಿರಬೇಕು. ಮನೆಗಿಂತ ಅದೇ ಹೋಪ್ಲೆಸ್ ಆಗಿ ಯಾಕೆ ಹೋಗ್ತಾರೆ? ಮನೆಗಿಂತ ನಿಮ್ಮ ಮಠಗಳೇ ಪೀಠಗಳೇ ಯಾವುದು ದೇವಸ್ಥಾನ ನಿಮಗೆ ಹೊಲಸ್ಕೊಂಡ್ರೆ ಯಾರು ಹೋಗೋದಿಲ್ಲ. ಮನೆಯಲ್ಲಿ ವಾತಾವರಣ ಸಿಗುತ್ತೆ ಅಂತ ಆಗಬೇಕು ನಿಮಗೆ. ಮನೆಯಲ್ಲಿ ದೊಡ್ಡ ವಿಗ್ರಹ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗತ್ತ ಆಗೋದಿಲ್ಲ, ಅಲ್ಲಿ ಹೋದ್ರೆ ನೋಡ್ತೀರಿ ಧ್ಯಾನ ಮಾಡಕ್ ಸುಲಭ ಆಗುತ್ತೆ. ಸಣ್ಣ ವಿಗ್ರಹ ನೋಡಿದ್ರೆ ಏನ್ ಮನಸ್ಸು ಕೇಂದ್ರೀಕೃತವಾಗುತ್ತೋ ಅದಕ್ಕಿಂತ ಜಾಸ್ತಿ ಯಾವಾಗುತ್ತೆ ದೊಡ್ಡ ವಿಗ್ರಹ ನೋಡಿದ್ರೆ? ಅರ್ಥ ಆಯ್ತಾ? ಅದೇ ರೀತಿ ಅಲ್ಲಿಗೆ ಹೋಗ್ತಾನೆ ದೊಡ್ಡ ವಿಗ್ರಹ ನೋಡಿದ. ಮನೆಯಲ್ಲಿ ಜಾಗ ಚಿಕ್ಕ ಜಾಗ ಏನ್ ಕೂತ್ಕೊಂಡು ಮಾಡ್ತಾನೆ ಸಾಧ್ಯ ಇಲ್ಲ. ವಿಶಾಲವಾದ ಜಾಗ ಗೊತ್ತಾಯ್ತಾ, ನಿಮ್ಗೆ ಯಾರು ಡಿಸ್ಟರ್ಬೆನ್ಸೇ ಇಲ್ಲ. ಯಾಕೆ ಬಂದವರು ಯಾರು ಮಾತಾಡೋಲ್ಲ, ಮನೆ ಶಿಷ್ಯರಲ್ಲೇ ಮಾತಾಡ್ಬಿಡ್ತಾರೆ ಎಷ್ಟೋ ದಿನ, ಅದು ಗುಡಿ ದೇವಸ್ಥಾನದಲ್ಲಿ ಮಾತಾಡಕ್ಕೆ ಬಂದ್ಬಿಡೋದು. ಅಲ್ಲಿ ಡೋಂಟ್ ಟಾಕ್, ಯಾವುದು ಮಾತಾಡೋಲ್ಲ, ಒಂಥರ ಏಕಾಂತ ವಾತಾವರಣ, ಒನ್ ಪೈಎಸ್ ಅಟ್ಮಾಸ್ಫಿಯರ್. ಮನೆಯಲ್ಲಿ ಎಷ್ಟು ಗಿಡ ಹಾಕ್ಲಿಕ್ಕಾಗುತ್ತೆ ನಿಮಗೆ, ಈಗ ರೆಕಾರ್ಡ್ ಗಿಡಗಳು ತುಳಸಿ ಎಲ್ಲ ಕಾಣ್ತಾ ಇರುತ್ತೆ, ಒಂದು ಹೊಸ ವಾತಾವರಣ ಡೆವಲಪ್ ಆಗುತ್ತೆ. ಅದು ಮಠಗಳಿಂದ ದೇವಸ್ಥಾನದ ನಿರೀಕ್ಷೆ ಮಾಡೋದು ಜನ. ಇದಕ್ಕಿಂತ ಹೋಗ್ತದೆ ಸರ್ ಯಾರು ಹೋಗೋದಿಲ್ಲ, ಅವ್ರು ಆ ರೀತಿ ಮೇಂಟೈನ್ ಮಾಡ್ತಾರೆ. ಆದ್ರಿಂದ ಜನ ಅತಿ ಫಿಸಿಕಲ್ ಅಟ್ರಾಕ್ಷನ್ ಆಗಿದೆ ಅಂತ ಹೋಗ್ಬಿಡ್ತಾರೆ. ನಮ್ಮಲ್ಲಿ ಸ್ಪಿರಿಚುವಲ್ ಅಟ್ರಾಕ್ಷನ್ ಇದೆ ಅದು ಹೇಳೋದಿಲ್ಲ, ಫಿಸಿಕಲ್ ಇಲ್ಲೇ ಇಲ್ಲ. ಅದಕ್ಕೆ ಜನಗಳಿಗೆ ಅರ್ಥ ಆಗಲ್ಲ, ಬರೀ ಹೇಳ್ತಾರೆ ಹೊರತು ಇವರೇನು ಮಾಡಾಗಿಲ್ಲ, ಮಾಡೋದಿಲ್ಲ ಅಂಬೋದಿಲ್ಲ, ಮಾಡೋಕ್ಕೇನು ಇಲ್ಲ ಅಂತ ಕಾಣುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ರಿಸ್ಟ್ರಿಕ್ಷನ್ಸ್ ಕ್ವಶನ್ ಅಲ್ಲ ಇದು, ಪ್ರಾಪರ್ ಕಮ್ಯುನಿಕೇಶನ್ ಇಲ್ಲ. ವರ್ಷ ವಾತ ಆತಪ ಹಿಮ ಧರ್ಮ ಘರ್ಮ, ಧರ್ಮ ಅಲ್ಲ ಘರ್ಮ, ಕಾಲಗುಣಾನನು. ಘರ್ಮ ಅಂದ್ರೆ ಬಿಸಿ, ಭಾರಿ ಬಿಸಿ. ಅದೆಲ್ಲವನ್ನು ಕೂಡ ಏನ್ ಮಾಡ್ತೀನಿ ನೀನು, ಆ ಕಾಲದ ಗುಣಗಳವೆಲ್ಲ ಕೂಡ, ಅವೆಲ್ಲ ಏನು ಕಾಲದ ಧರ್ಮ, ನಾವು ಚೇಂಜ್ ಮಾಡಕ್ ಆಗೋದಿಲ್ಲ. ಬಿಸಿಲಲ್ಲಿ ಬೇಸಿಗೆ ಆ ರೀತಿ ಬಿಸಿಲಿದ್ರೇನೆ ಮಳೆಗಾಲಕ್ಕೆ ಮಳೆ ಬರಲು ಸಾಧ್ಯವಾಗೋದು, ಆ ರೀತಿ ಮಳೆ ಬಂದ್ರೆ ಮತ್ತೆ ಮುಂದಿನ ಮಳೆ ಸರಿ ಹೋಗೋದು, ಅವೆಲ್ಲ ಅನಿವಾರ್ಯ ಅದಿರಲೇಬೇಕದು. ಆದ್ರೆ ಏನ್ ಮಾಡ್ತಾರೆ, ಹಾಗಾಗ ಫೇಸ್ ಮಾಡಬೇಕು. ಶ್ವಾಸ ರೋಧ ವಿನಿರ್ಧೂತ ಮನೋಮಲೌ ಶೀರ್ಣ ಪರ್ಣ ನಿಲಾಹಾರ ಹರೌ ಉಪಶಾಂತೇನ ಚೇತಸಾ. ಇನ್ನೇನಾಗಿದ್ದೀರಿ, ಶೀರ್ಣ ಪರ್ಣ ಅನಿಲ ಆಹಾರೌ ಉಪಶಾಂತೇನ ಚೇತಸ ಮತ್ತ ಕಾಮಾನ್ ಅಭಿಸ್ತಂತೌ ಮದಾರಾಧನ ಮೀಹತು. ಶೀರ್ಣ ಪರ್ಣ ಅನಿಲಾಹಾರ, ಎಂಥವ್ರು ನೀವು ಆಹಾರ ಏನ್ ಮಾಡಿದ್ರಿ ಅಂದ್ರೆ, ಶೀರ್ಣ ಪರ್ಣ ಬಿದ್ದಾಗಿರ್ತಕ್ಕಂಥ ಎಲೆಗಳು, ಬಿದ್ದಾಗಿರೋ ಎಲೆಗಳು, ಬರೀ ಅನಿಲ, ಬರೀ ಗಾಳಿ ಕುಡ್ಕೊಂಡು ಧ್ರುವ ಇದ್ನಲ್ಲಿ 2 ತಿಂಗಳು, ಕೊನೆ 2 ತಿಂಗಳು ಬರೀ ಗಾಳಿ ಆಹಾರ, ಕೆಲವು ಸಲ ಯಾಕೆ ಎಲೆ ಆಹಾರ. ಟೀಕಾರ ಹಾಗೆ ತಪಸ್ ಮಾಡಿದ್ರೆ, ಉದರಂಭರಿ ರಾಸ ಪತ್ರ ಪೂಗೈಹಿ ಭುವಿ ಪನ್ನೈರಪಿ ಪಂಚಗವ್ಯ ಯೋಗೈಹಿ ಅಂತ ಹೇಳ್ತಾರೆ ಜಯತೀರ್ಥ ವಿಜಯದೊಳಗೆ. ಅವಾಗಿ ಕಳೆ ಬಿದ್ದ ಎಲೆಗಳನ್ನು ತಿಂತಿದ್ರಂತೆ, ಅದಕ್ಕೇನು ಸಾರು ಹುಡಿ ಅಲ್ಲ, ಪಂಚಗವ್ಯ ಹಚ್ಚಿಕೊಂಡು ತಿಂತಿದ್ರಷ್ಟೇ. ಒಣ ಎಲೆ ಪಂಚಗವ್ಯ, ಹುಲ್ಲು ಪಂಚಗವ್ಯ. ಆ ರೀತಿ ವಿಷ್ಣು ತೀರ್ಥರು ಧ್ರುವ ಎಲ್ಲ ಆ ರೀತಿ ತಪಸ್ ಮಾಡಿದ್ದಕ್ಕೆ ಅಂತ ಅದ್ಭುತ ಸಾಧನೆ ಮಾಡಿದರು. ಅವರು ಎಲೆಗಳು ಯಾವ್ದು ತಿನ್ನೋ ಎಲೆ, ಮತ್ತೆ ಯಾವುದೋ ಮೂಲಂಗಿ ಎಲೆ, ಆ ಎಲೆಗಳಲ್ಲ. ಆ ಎಲೆ ಬೇಕಾದ್ರೆ ತಿಂತಾರೆ ಜನ, ನ್ಯಾಚುರೋಪತಿ ತಿಂದಾಕ್ಬಿಡ್ತಾರೆ. ಆ ಎಲೆಗಳು ತಿನ್ನಬಾರ್ದು, ಗಿಡದ ಎಲೆ ಬಿಡುತ್ತೆ. ಮಾವಿನ ಎಲೆನೇ ಆಗಬಹುದು, ಮಾವಿನ ಎಲೆ, ಬೇವಿನ ಎಲೆನೂ ಒಳ್ಳೇದೇ, ಬೇವಿನ ಎಲೆ ಆಗ್ಬೋದು. ಯಾವ್ದಾದ್ರು ನಿಷಿದ್ಧ ಪದಾರ್ಥ ಆಗಬಾರ್ದಷ್ಟೇ. ಅಂತ ಯಾವುದೋ ಎಲೆ, ಅವ್ರಿಗೆ ಯಾವ್ದು ರುಚಿನೇ ಕಾನ್ಸೆಪ್ಟ್ ಇಲ್ಲ, ಯಾವ ಎಲೆ ಆಯ್ತು ನಿಷಿದ್ಧ ಆಗಬಾರ್ದು ಅಂಬೋದು ಮಾತ್ರ ಯಾವಾಗಲೂ ಕಾಮನ್ ಫ್ಯಾಕ್ಟರ್. ಅದನ್ನ ತಿಂದು ಜೀರ್ಣ ಮಾಡಿ, ಅದು ವಸ್ತು ಶಕ್ತಿ ಇರೋದು ಯಾವಾಗಲೂ ಕೂಡ. ಅದೇ ಹೇಳಿದ್ದು ಸ್ಪಿರಿಚುವಲ್ ಎನರ್ಜಿ ಎಂಬುದು ಇದಕ್ಕಿಂತ ಮೋರ್ ದೇ ಅಂದ ಅಟ್ಟದು. ಅರ್ಥ ಆಯ್ತಾ? ನಮ್ಮಲ್ಲಿ ಏನಾಗುತ್ತೆ, ಕೆಲವು ಚಾರ್ಜಿಂಗ್ ಇರುತ್ತೆ, ಕೆಲವು ಗಂಟೆಗೊಮ್ಮೆ ಚಾರ್ಜ್ ಮಾಡಬೇಕು, ಕೆಲವು ನೋಡಿ 4-5 ಸಾರಿ ಚಾರ್ಜ್ ಆಗ್ತಾ ಇದೆ ಅವ್ರ ಬಾಡಿ ಅಂತ ಹೇಳಿತಾ. ಚಾರ್ಜ್ ಆಗಿ ಕೆಲವು ಫ್ರೀಕ್ವೆಂಟ್ ಚಾರ್ಜು ಬೇಗ ಹೋಗ್ತಾ ಇರುತ್ತೆ. ಬೆಳಿಗ್ಗೆ 2 ಊಟ, 3 ಕಾಫಿ, 2 ತಿಂಡಿ ಮಾಡಿದ್ರು ಕೂಡ ಹೋಗ್ತಾ ಇರುತ್ತೆ. ಅವರು ಒಂದೇ ಊಟ ಮಾಡ್ಕೊಂಡು ಹಾಕಿರೋದಿಲ್ಲ, ಇವತ್ತಿಲ್ವೇನು ಯತಿಗಳು ಪಾಪ ಪೀಠಾಧೀಶರಿಗೆ ಒಂದೇ ಊಟ ಇರೋದು, ಅವ್ರು ಸುಖವಾಗಿಲ್ಲ ಏನಾಗಿದ್ರೆ. ಆದ್ರೆ ಈ ಲೆಕ್ಕ ನಮ್ಮ ಲೆಕ್ಕದಲ್ಲಿ ಏನಾಗುತ್ತೆ, ನಾವೇ ಭಾರಿ ಇನ್ಫ್ಯಾಕ್ಟ್ ಅವರೇ ಸ್ಟ್ರಾಂಗ್ ಇರ್ತಾರೆ, ಇವರಿಗೆ ಇಷ್ಟಿಂದ್ರೆ ಇವರೇ ವೀಕ್ ಇರ್ತಾರೆ. ಆದ್ರಿಂದ ಅದ ಲೆಕ್ಕ ಅಲ್ಲ, ತಿನ್ನೋ ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ಕ್ವಾಲಿಟಿಯ ಫುಡ್ ಒಂದು, ಅನುಸಂಧಾನ ಒಂದು. ಭಗವದ್ ರೂಪಗಳಿರುತ್ತಲ್ಲ, ರೂಪದ ಅನುಸಂಧಾನ ಮಾಡಿಕೊಂಡಾಗ ಶಕ್ತಿ ಬರುತ್ತೆ. ಅನುಸಂಧಾನ ಇಲ್ಲದವರು ಕೆಲಸ ಆಗೋದಿಲ್ಲ. ಆದ್ರಿಂದ ಅವ್ರ ಅನುಸಂಧಾನ ಎಲ್ಲ ವಿಶಿದ್ಧಿಗೂ ಮೂಲ ಅನುಸಂಧಾನ ಹಾಗಾಗ್ತಿತ್ತು. ಹೆಚ್ಚು ಆಹಾರ ಬೇಕಾಗಿಲ್ಲ ಮನುಷ್ಯನಿಗೆ, ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಅಂತ ಕರೆದಿತ್ತು. ಆದರೆ ಒಳ್ಳೆ ಕ್ವಾಲಿಟಿ ಬೇಕು. ಫುಡ್ ವಾಯುವಿನ ಒಂದು ಆಹಾರ ಅಂತ ಕರೆದಿಲ್ಲ ಈಗ, ವಾತಾಹಾರ. ಇವ ಹಾವುಗಳು ಇವತ್ತು ಮನುಷ್ಯನ ಬಿಟ್ಟುಬಿಡಿ, ಈ ಹಾವುಗಳು ಹೇಗಿರುತ್ತೆ, ಕೈಯಿಂದನೇ ಇರುತ್ತೆ. ಅಂದ್ರೆ ಆ ಗಾಡಿ ಆಹಾರ ಅಂತ ಆಯ್ತಾ ಇಲ್ಲ ಈಗ. ಆ ಹಿಮಕರಡಿಗಳವೆಲ್ಲ ಹಿಮಾಲಯದೊಳಗೆ, ಹಿಮಾಲಯ ಹೋಗ್ಬಿಡುತ್ತೆ ಒಂದು 6 ತಿಂಗಳು, ಪೂರ್ತಿ ಕ್ಲೋಸ್ ಮುಚ್ಚಿಬಿಡ್ತಾರೆ. ಆಮೇಲೆ ಮತ್ತೆ ಅದು ಬರುತ್ತೆ ಅಂತ ಕರ್ಕೊಂಡು ಅಲ್ಲಿವರೆಗೆ ಬಂದು ನೋಡಿದ್ರೆ ಎಕ್ಸ್ಪೋಜ್ ಆಗಿಲ್ಲ ಹೊರಗಡೆಗೆ, ಆಹಾರನೂ ಇಲ್ಲ, ಅಂತದ್ ಬದುಕಿರುತ್ತೆ ಅಂದ ಮೇಲೆ ಅದೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಅದು? ಈ ಆಹಾರ ಇಲ್ದನು ಬದುಕಲಿಕ್ ಬರುತ್ತೆ. ವಾತಾಹಾರ ತಗೊಂಡು ಮೀನು ನೀರನ್ನೇ ಹೇಗೆ ಮಾಡ್ಕೊಂಡೆ, ನೀರಲ್ಲಿ ವಾಸ ಮಾಡೋದು ನಮಗಾಗಲ್ಲ, ಮೀನುಗಳು ನೀರಲ್ಲೇ ವಾಸ ಮಾಡುತ್ತೆ ಹೋಗ್ತಾನೆ. ಅದೇ ರೀತಿ ಜ್ಞಾನಿಗಳಿಗೆ ಅದು ಸಾಧ್ಯ, ಪ್ರಾಣಿಗಳಿಗೆ ಹೇಗೆ ಕೆಲವು ಸಾಧ್ಯವಾಗೋದನ್ನ ಜ್ಞಾನಿಗಳು ಸಾಧಿಸ್ತಾರೆ, ಜಲಚರಕ್ಕೆ ಸಾಧ್ಯವಾಗೋದನ್ನ ಸಾಧಿಸ್ತಾರೆ. ಮತ್ತೆ ಹಾರ್ಲಕ್ ಬರುತ್ತಾ, ಮತ್ತೆ ವಿಮಾನ ಯಾಕೆ ಹಾರುತ್ತೆ, ಸೈನ್ಸ್ ಇಂದ ಹಾರತಾ ಇಲ್ಲ ಇವತ್ತು, ಟನ್ ಗಟ್ಟಲೆ ಭಾರ ಇರೋದು ಯಾಕೆ ಹಾರುತ್ತೆ, ಇಷ್ಟು ಕಲ್ಲು ತುಂಡು ಕೆಳಗೆ ಬಿಡುತ್ತೆ, ಆ ಟನ್ ಗಟ್ಟಲೆ ಭಾರದ ಮೇಲೆ ಕಾರತ್ತೆ. ಅದಕ್ಕೆ ನಮ್ಮ ಇದ್ರ ತರ್ಕದ ಪ್ರಕಾರ ಆಗಬಾರ್ದು, ಆಗುತ್ತೆ ಬೇರೆ ಎನರ್ಜಿ ಇದೆ, ಆ ಮಿಷನ್ ಎನರ್ಜಿಯಿಂದ ಮೇಲೆ ಕಾರತ್ತೆ. ಇದು ಸ್ಪಿರಿಚುವಲ್ ಎನರ್ಜಿಯಿಂದ ಸಾಧ್ಯ ಇದೆ ಅಂತ ತಿಳ್ಕೊಂಡ್ರೆ ಇದು ದೊಡ್ಡದಲ್ಲ ನಮ್ಮಲ್ಲಿ, ಅದು ದೊಡ್ಡ ಲ್ಯಾಬ್ಸ್. ಅದು ಕ್ವಾಲಿಟಿ ಫುಡ್ ಕ್ವಾಲಿಟಿನೇ ಹೋಗ್ತಾ ಇದೆ ಬರ್ತಾ ಬರ್ತಾ. ನೀವು ಒಳ್ಳೆ ಫುಡ್ ಆಗಬೇಕು, ಅದು ಲಿಮಿಟೆಡ್ ಆಗಬೇಕು, ಅನುಸಂಧಾನ ಇರಬೇಕು, ಮಂತ್ರ ಆಗಿರಬೇಕು, ನೈವೇದ್ಯ ಆಗಿರಬೇಕು, ಅದನ್ನೆಲ್ಲ ಸೇರ್ತಾ ಹೋಗ. ಶೀರ್ಣ ಪರ್ಣ ಅನಿಲಾಹಾರ ಉಪಶಾಂತೇನ ಚೇತಸ, ಮನಸ್ಸು ಮಾತ್ರ ನಿರ್ಮಲ. ಉಪಶಾಂತ ಅಂದ್ರೇನು, ವಿಷಯಗಳಿಗೆ ಹೋಗದೆ ಹೋದ ಉಪಶಾಂತ, ವಿಷಯಗಳಿಗೆ ಹೋದ ಕಾಲಕ್ಕೆ ಅದು ಡಿಸ್ಟರ್ಬ್ ಆಗುತ್ತೆ. ಮತ್ತಃ ಕಾಮಾನ್ ಅಭೀಪ್ಸಂತೌ ಮದಾರಾಧನ ಮೀಹತು, ಇದೆಲ್ಲ ಉದ್ದೇಶ ಏನು? ಮತ್ತಃ ನನ್ನಿಂದ ಕಾಮಾನ ಭೀಪ್ಸಂತು, ಬೇಡಿದ ವರ ಬೇಕು ಅಂತ ಉಪಾಸನೆ ಮಾಡಕ್ಕೆ ಹೊರಟು, ಮದಾರಾಧನಂ ಮಿಹತು, ಆರಾಧನೆಯನ್ನು ಇಬ್ಬರು ಮಾಡಿದಿರಿ ನೀವು. ಇದಿಷ್ಟು ಅವರ ಸಾಧನೆಯ ಕ್ರಮ. ಅವ್ರ ಹೆಸರೇನಾಗಿತ್ತು, ಸಾಧನೆಯನ್ನು ಮಾಡಿದ್ರು, ಹೇಗೆ ಮಾಡಿದ್ರು, ಆಹಾರ ಏನಾಗಿತ್ತು ಹೇಳಿದರು. ಏವಂ ವಾಂ ತಪ್ಯತೋರ್ಭದ್ರೇ ತಪಃ ಪರಮ ದುಷ್ಕರಂ ದಿವ್ಯ ವರ್ಷ ಸಹಸ್ರಾಣಿ ದ್ವಾದಶೇಯುರ್ಮದಾತ್ಮನೋ. ಎಷ್ಟು ದಿವಸ ಮಾಡಿದ್ರು, ಈ ಕಾಲ ಹೇಳ್ತಾರೆ, ಡ್ಯೂರೇಷನ್ ಹೇಳ್ತಾರೆ, ಒಂದು ಕ್ವಾಲಿಟಿ ಆ ತಪಸ್ಸಿನ ರೀತಿ, ಎಷ್ಟು ದಿವಸ ಮಾಡಿದರು. ಏವಂ ವಾ ತಪ್ಯತೋ ಭದ್ರೇ ತಪಃ ಪರಮ ದುಷ್ಕರಂ, ಹೇ ಭದ್ರೇ ದೇವಕಿ, ಪರಮ ದುಷ್ಕರಂ ತಪ, ಸಮಾಧಿ ಮಾಡೋ ತಪಸ್ ಸಾಧ್ಯವಾಗಿ ತಪಸ್ಸಲ್ಲ ಇದು, ಅದಕ್ಕೆ ಪರಮ ದುಷ್ಕರಂ ಅಂತ ಹೇಳಿದರು. ಎಲ್ಲ ಎಕ್ಸಸೈಜ್ ಮಾಡೋಕ್ಕಾಗೋದಿಲ್ಲ ಇದನ್ನ. ಪರಮ ದುಷ್ಕರಂ ತಪ್ಯತೋಹೋ ವಾಮ್ ದಿವ್ಯವರ್ಷ ಸಹಸ್ರಾಣಿ ದ್ವಾದಶೇಯುಹು ಮದಾತ್ಮನೋ, ದ್ವಾದಶ ದಿವ್ಯವರ್ಷ ಸಹಸ್ರಾಣಿ ಮದಾತ್ಮನೋಹೋ ಈಯು, ಮದಾತ್ಮನೋಹೋ ಮನ್ಮನಾಭವ ಮದ್ಭಕ್ತ, ನನ್ನಲ್ಲೇ ಮನಸ್ಸಾಕಿಬಿಟ್ಟು ನೀವು ಆ ರೀತಿ ಮಾಡಿದ್ರಿ. ಎಷ್ಟು ದಿವಸ ಆಯಿತು ಅಂದ್ರೆ ದಿವ್ಯವರ್ಷ ಸಹಸ್ರಗಳು. ದಿವ್ಯವರ್ಷ ಸಹಸ್ರ ಅಂದ್ರೆ ಎಷ್ಟು? ದಿವ್ಯವರ್ಷ ಸಹಸ್ರ ದೇವತೆಗಳ ಸಾವಿರ ವರ್ಷ, ದೇವತೆಗಳ ಸಾವಿರ ವರ್ಷ. ಮನುಷ್ಯರದ ಎಷ್ಟಾಯ್ತು ಅಲ್ಲಿಗೆ? ಮನುಷ್ಯರದು 3,60,000 ವರ್ಷ ಗೊತ್ತಾ? ಇದೆಲ್ಲ ಇದೆಲ್ಲ 100 ಆಗಿದ್ರೆ 36,000 ಆಗೋದು, 100 ಅಲ್ಲ ಇದೆ, ಎಷ್ಟು? 1,000 ಅದೆಂಟು ಮತ್ತೆ 3 0 ಹಾಕ್ಬೇಕು ಮುಂದೆ. ದ್ವಾದಶೇಯರು ಮದಾತ್ಮರು 12,000 ವರ್ಷ, ದಿವ್ಯವರ್ಷ ಸಹಸ್ರಾಣಿ, ಮುಂದೆ ದ್ವಾದಶ ಇದೆ, ಇದು ಬಸ್ತಿಟ್ಕೋಬೇಕು. 8×12 ಅಂದ್ರೆ ಎಷ್ಟಾಯ್ತಾಗ? 1,000×12 ಎಷ್ಟಾಯ್ತು? 12,000. 12,000 ವರ್ಷ ಅಂದ್ರೆ ಎಷ್ಟು ಗೊತ್ತೇನು? ಒಂದು ಮಹಾಯುಗ, ಒಂದು ಮಹಾಯುಗ. ಮಹಾಯುಗ ಅಂದ್ರೆ ಎಷ್ಟು? 43,20,000 ವರ್ಷ. ಅಂದ್ರೆ ಕಂಪ್ಲೀಟ್ ಕೃತ ತ್ರೇತ ದ್ವಾಪರ ಕಲಿ ನಾಲ್ಕು ಯುಗದ ಒಟ್ಟು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಲ್ಲಿಗೆ? 12,000 ವರ್ಷ ಆಗುತ್ತೆ. ದೇವಮಾನದ 12,000 ವರ್ಷ ಅಂದ್ರೆ ಒಂದೇ, ಮನುಷ್ಯಮಾನದ 43,20,000 ವರ್ಷಗಳ ತಪಸ್ ಮಾಡಿದೆ. ಲೆಕ್ಕ ಇಟ್ಕೊಡಿ, ಒಂದು ಸಾವಿರ ದಿವಸ ಅಲ್ಲ, ಎಷ್ಟಾಗುತ್ತೆ ವರ್ಷ? ವರ್ಷ ಕಷ್ಟ, ವರ್ಷ ಕಷ್ಟ, 100 ವರ್ಷ ಕಷ್ಟ, 1,000 ವರ್ಷ ಕಷ್ಟ, 100,000 ವರ್ಷ ಕಷ್ಟ, 43,20,000 ಎಷ್ಟಾಗೋಯ್ತು? ಅಷ್ಟು ದಿವಸ ತಪಸ್ ಮಾಡಿದೆ. ಯಾಚರಲ್ಲಿ ಒಪ್ಬೇಕು ನೆತಕ್ಕೆ? ಇದು ಕೃಷ್ಣ ಡೈರೆಕ್ಟ್ ಅವತಾರ ಮಾಡ್ಬೇಕಾದ್ರೆ ಎಷ್ಟು ಸಮಯ ಸಾಧನೆ ಮಾಡಿರ್ಬೋದು? ಎಷ್ಟು ಸ್ಟಾರ್ಟಿಂಗ್ ಸ್ಯಾಲರಿ 100,000 ಅಂತ ಕೇಳಿದ್ರೆ ಎಷ್ಟು ಓದಿರ್ಬೇಕಲ್ಲೇ? ಇವ್ರು ಕೂರ್ತಿನಗಳು 50-30 ತಗೊಳ್ಳಿ, ಅರ್ಥನೇ ಆಗೋದಿಲ್ಲ. ಹಬ್ಬ ಇಮ್ಯಾಜಿನ್ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ ಅವು ಎಜುಕೇಶನ್ ತಕ್ಕಂತೆ ಯಾಕೆ ಸಂಬಳ ಬರುತ್ತೋ, ಸಾಧನೆ ತಕ್ಕಂತೆ ಫಲ ಸಿಕ್ಕಿದೆ ಅಷ್ಟೆ. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪನ ಇರು, ಒಳ್ಳೊಳ್ಳೆ ಸಾಧನೆ ಮಾಡ್ತಾ ಹೋದಂತೆ ಒಳ್ಳೊಳ್ಳೆ ಫಲ ಸಿಗುತ್ತೆ. ಯಾರಿಗೆ ಕೊಡು? ಯಾವಾಗ ಕೊಡಬೇಕೋ ಅವಾಗ ಕೊಡ್ತಾನೆ. ಯಾವಾಗ ಕೊಡಬೇಕು ಅಂತಿಲ್ಲ, ಯಾವ ಕಾಲಕ್ಕೆ ಕೊಡಬೇಕೋ ಆ ಕಾಲಕ್ಕೆ ಕೊಡ್ತಾನೆ. ಎಲ್ಲ ಕಾಲಕ್ಕೆ ಕೊಡೋದ್ರೆ ಕೆಲಸ ಅಡ್ವಾಂಟೇಜ್, ಕೆಲಸ ಅಡ್ವಾಂಟೇಜ್ ಇಲ್ಲ. ಅದಕ್ಕೋಸ್ಕರ ಕೊಡ್ತಾರೆ ಅಷ್ಟೇ, ಮರವು ನಮಗೆ ಬೇಕು ಕೆಲವು ಸಲ. ಆಗದ ರುಚಿ ಗೊತ್ತಾಗದು ಸ್ವಾರಸ್ಯ. ಮತ್ತೆ ಹಸಿವೆ, ನಮ್ಗೆ ಯಾವಾಗಲೂ ತಿಂತಾ ಇದ್ರೆ ಹಸಿವೆನೇ ಆಗದೆ ಹೋಗಿಬಿಟ್ಟಿದ್ರೆ ನಮಗೆ ಊಟದ ರುಚಿನೇ ಗೊತ್ತಾಗ್ತಿರಲಿಲ್ಲ, ಗೊತ್ತಾಯ್ತಾ? ಗ್ಯಾಪ್ ಇದ್ದಾಗ ಊಟದ ರುಚಿ ಗೊತ್ತಾಗುತ್ತೆ. ಆ ಟೈಪ್ ಕೆಲವೊಮ್ಮೆ ಸಾಮಾನ್ಯರಿಗೆ ಮರವು ಕೂಡ ಒಳ್ಳೇದೇ, ಇವರಿಗೆ ಮರ ಕೊಡೋದಿಲ್ಲ. ವಾಯುದೇವರಂತವ್ರಿಗೆ ಮರವಿಲ್ಲೇ ಇಲ್ಲ, ಯಾವಾಗಲೂ ಜ್ಞಾಪಕ ಇರುತ್ತೆ. ಇವ್ರ ಲಿಮಿಟೇಷನ್ ಕೂಡ ತೋರಿಸುತ್ತೆ. ಇವ್ರ ಲಿಮಿಟೇಷನ್ ಒಂದು ಕಡೆಗೆ ಆ ದೇವರ ರೀತಿ ಮಾಡೋದು ಅನುಗ್ರಹ ಕೂಡ ಹೌದು ಅವ್ರ ಪಾಲಿಗೆ. ದಿವ್ಯವರ್ಷ ಸಹಸ್ರಾಡಿ ದ್ವಾದಶೇಯುಹು ಮದಾತ್ಮನೋಹು. ಮದಾತ್ಮನೋ ಬೇರೆ ಅರ್ಥ ಮಾಡಕ್ ಬರೋದಿಲ್ಲ, ಗೊತ್ತಾ? ಅಹಮೇವ ಆತ್ಮ ಏಷಾಂತೆ ಮದಾತ್ಮನ ಅಹಮೇವ ಅಂದ್ರೆ ನಾನೇ ಆತ್ಮ ಅಂತ ಹೇಳಿದ್ರೆ ನಾನೇ ಸ್ವಾಮಿ ಅಂತ ಅರ್ಥ. ನನ್ನನ್ನೇ ಸ್ವಾಮಿಯನ್ನಾಗಿ ಮಾಡಿಕೊಂಡು ನನ್ನಲ್ಲೇ ಮನಸ್ಸಿಟ್ಟುಕೊಂಡು 8 ವರ್ಷಗಳ ಕಾಲ ತಪಸ್ ಮಾಡಿದ್ರಿ. ಒಂದು ನೋಡಿದ್ರಿ ಕ್ವಾಲಿಟಿ ಹೇಗಿದೆ, ಕ್ವಾಂಟಿಟಿ ಎಷ್ಟಿದೆ, ಗುರಿ ಹೇಗಿದೆ, ಪ್ರತಿಯೊಂದು ಕೂಡ ಏವನ್ ಅದರ ಫಲ ಈಗ ಅವತಾರ. ತದಾ ವಾಂ ಪರಿತಿಷ್ಟೋಹಂ ಅಮುನಾ ಬಪುಷಾ ನಖೆ ತಪಸಾ ಶ್ರದ್ಧೆಯ ಅನಿತ್ಯಂ ಭಕ್ತ್ಯಾಚ ಹೃದಿಭಾವಿತ. ತದಾ ವಾಂ ಪರಿತುಷ್ಟ ಅಹಂ ಅಮುನಾ ಬಪುಷಾ ಅನಘೆ ತಪಸಾ ಶ್ರದ್ಧೆಯ ನಿತ್ಯಂ ಭಕ್ತ್ಯಾಚ ಹೃದಿಭಾವಿತ. ಅನಘೆ ದೋಷರಹಿತಳಾದಂಥ ದೇವಕಿಯೇ, ಏನ್ ಮಾಡಿದೆ ಗೊತ್ತಾ ನಾನು? ತದಾ ಆಗ ವರದರಾಟ್ಟಹಂ ಯುವಯೋ ಪ್ರಾದುರಾಸಂ. ವರದರಾಟ್ ವರದರಾಜ ಅಂದ್ರೆ ಅರ್ಥ ಏನು? ವರ ಕೊಡತಕ್ಕಂಥವರಿಗೆ ಸ್ವಾಮಿನ. ವರದಾನಾಮ್ರಾಟ್ ವರದರಾಟ್ ಅಂತ ನಾನು ನಿಮಗೆ ಪ್ರಾದುರಾಸಂ, ನಿಮಗೆ ಕಣ್ಣಿಗೆ ಕಂಡೆ. ಹ್ಯಾಕೆ ಕಂಡೆ ಗೊತ್ತೇನು? ಯುವಯೋಹೋ ಕಾಮದಿತ್ಸಯ ಪರಿತೋಷ್ಟು ಅಮುನಾ ಉಪುಷಾ ಅನಗೆ. ಇದೇ ದೇಹ ರೂಪದಲ್ಲಿ ಕಂಡೆ ನಾನು, ವೆರಿ ಇಂಪಾರ್ಟೆಂಟ್ ಇದು. ನಾನು ಕೃಷ್ಣ ರೂಪವನ್ನೇ ತೋರಿಸ್ತೇನೆ. ಇದ್ರದ್ದು ಏನು ಗೊತ್ತಾಯ್ತು? ಕೃಷ್ಣ ರೂಪ ಅಂಬುದು ಏನಾಯ್ತಾಗ? ಅನಾದಿ ನಿತ್ಯ ಆಗೋದು. ಈ ರೂಪನೇ ತೋರಿಸ್ತೇನೆ ನಾನು ನಿಮಗೆ. ಪರಿತುಷ್ಟೋಹಂ ಅಹಂ ಅಮುನಾ ಉಪುಷಾ ಅನಗೆ. ನೀವು ಯಾತಕ್ಕೆ ಸಂತೋಷಪಟ್ಟೆ ಅಂದ್ರೆ ತಪಸಾ ಶ್ರದ್ಧೆಯ ನಿತ್ಯಂ ಭಕ್ತ್ಯಾಚ ಹೃದಿಭಾವಿತ. ಹೃದಿಭಾವಿತ ಹೃದಯದೊಳಗೆ ಧ್ಯಾನ ಮಾಡಿದಿರಿ ನೀವು. ಯಾವ ರೀತಿ ಮಾಡಿದಿರಿ? ತಪಸಾ ತಪಸ್ಸಿನಿಂದ, ಶ್ರದ್ಧೆಯ ಶ್ರದ್ಧೆಯಿಂದ, ಭಕ್ತ್ಯ ಮೂರು ಸೇರ್ಕೊಂಡ್ಬಿಟ್ಟಿದೆ. ಭಕ್ತಿ ಶ್ರದ್ಧೆ ಕೂಡಿದ ತಪಸ್ಸಿನಿಂದ ನೀವು ಮಾಡಿದ್ರಿಂದ ನಿತ್ಯ ಮಾಡಿದ್ರಿಂದ, ಹೃದಯದಲ್ಲಿ ಧ್ಯಾನ ಮಾಡಿದ್ರಿಂದ ನಾನು ನಿಮಗೆ ದರ್ಶನ ಕೊಟ್ಟೆ, ಇದೇ ರೂಪವನ್ನು ತೋರಿಸಿದೆ. ಮುಂದೆ ಇನ್ನೇನಾಗಿದೆ, ಶೀರ್ಣಂ ಪರ್ಣಂ ಅಲ್ಲಿಂದ ಹೇಳಿದ್ರು, ವಾಯುನಾ ಪತಿತ ಪತ್ರಂ ಅಂತ ಹಿಂದೆ, ಅದಕ್ಕೆ ಅರ್ಥ ಗಾಳಿಯಿಂದ ಬಿದ್ದ ಪತ್ರಗಳನ್ನ ಶೀರ್ಣ ಪರ್ಣ ಅಂತ ಕರೀತಾರೆ. ತದಾ ವಾಂ ಪರಿತುಷ್ಟೋಹಂ ಮಮುನಾ ಬುಭುಷಾ ನಹೇ ತಪಸಾ ಶ್ರದ್ಧಯಾ ನಿತ್ಯಂ ಭಕ್ತ್ಯಾ ಚ ಹೃದಿ ಭಾವಿತಃ ಪ್ರಾತುರಾಸಂ ವರದರಾಟ್ ಯುವಯೋಃ ಕಾಮಜಿತ್ಸಯಾ ಪ್ರಿಯತಾಂ ವರ ಇತ್ಯುಕ್ತೇ ಮಾದೃಶೋ ವಾಮೃತಸ್ಸುತಃ. ಪ್ರಾತುರಾಸಂ ವರದರಾಟ್, ವರದ ಕೊಡತಕ್ಕಂತ ನಾನು ನಿಮಗೆ ಕಾಣಿಸಿಕೊಂಡು, ಯುವಯೋಃ ಕಾಮಜಿತ್ಸಯಾ ಪ್ರಾತುರಾಸಂ, ನೀವು ಕೇಳಿದ್ದನ್ನು ಕೊಡಬೇಕು ಅಂತ ನಾನು ಕಣ್ಣಿಗೆ ಕಂಡೆ ಈ ರೂಪದಿಂದ. ನೀವೇನ್ ಮಾಡಿದಿರಾಗ, ಕಂಡು ಹೇಳಿದೆ ಪ್ರಿಯತಾಂ ವರಹ, ವರ ಕೇಳ್ಕೊಳ್ಳಿ ಅಂತ ಹೇಳಿದೆ. ಇತ್ಯುಕ್ತೆ ಈ ಹೇಳಿದ ತಕ್ಷಣ, ಮಾದೃಶಃ ವಾ ಮೃತ ಸ್ತುತಃ, ನೀವೇನ್ ಮಾಡಿದಿರಾಗ ನನ್ನಂತ ಮಗ ಆಗಬೇಕು ಅಂತ ಕೇಳ್ಬಿಟ್ರಿ. ನನ್ನ ಕೇಳಬೇಕಾದ್ರೆ ಏನಂತ ವರ ಕೇಳಿದ್ರಿ, ನನ್ನಂತವರ ಆಗಬೇಕು ಅಂತ ಕೇಳಿದ್ರಿ. ಅದು ಕೇಳಿದ್ರ ನಾಭಿರಾಜ ದೇವರು ಸಮಾನ ಮಗ ಹುಟ್ಟಬೇಕು ಅಂತೇಳಿ. ಆಗೇನ್ ಮಾಡಿದೆ ನಾನು, ಅಜುಷ್ಟ ರಾಮ್ಯ ವಿಷಯವು ಅನಪತ್ಯವು ಚ ದಂಪತಿ ನವೌ ರಾಧೆ ಅಪವರ್ಗಮ್ಮೆ ಮೋಹಿತೌ ಮಮ ಮಾಯಯ. ಅಜುಷ್ಟ ಗ್ರಾಮ್ಯ ವಿಷಯವು ಅನಪತ್ಯವು ಚ ದಂಪತಿ, ಇದು ದಂಪತಿಗಳು ಎಂಥವರು ಅಂದ್ರೆ ಅನಪತ್ಯವು, ನಿಮ್ಮ ಮಕ್ಕಳಿರಲಿಲ್ಲ ಆಗ. ಜೊತೆಗೆ ಅಜುಷ್ಟ ಗ್ರಾಮ್ಯ ವಿಷಯವು, ಗ್ರಾಮ್ಯ ವಿಷಯ ಸೇವನೆ ಮಾಡಿದವರಲ್ಲ ನೀವು. ಗ್ರಾಮ್ಯ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಭೋಗಗಳು, ಗ್ರಾಮ್ಯ ಭೋಗ ಅಂತ ಕರೀತಾರೆ. ಗ್ರಾಮ್ಯ ಭೋಗಗಳ ಬಗ್ಗೆ ಆಸಕ್ತಿರಾಗಲಿಲ್ಲ ನೀವು, ಮಕ್ಕಳು ನಿಮಗಿರಲಿಲ್ಲ. ಏನ್ ಮಾಡಿದಿರಿ, ಏನ್ ಕೇಳಬಹುದಾಗಿತ್ತು ನೀವು ಆ ಕಾಲಕ್ಕೆ? ಮೋಕ್ಷನೇ ಕೇಳಬೇಕಾಗಿತ್ತು, ಮೋಕ್ಷ ಕೇಳಲಿಲ್ಲ ನೀವು. ನಾ ಬವರಾಥೆ ಅಪವರ್ಗಮ್ಮೆ, ನನ್ನಿಂದ ನೀವು ಮೋಕ್ಷ ಕೇಳಲಿಲ್ಲ. ಯಾತಕ್ಕೆ? ಮೋಹಿತೋ ಮಮ ಮಾಯಯ, ನಿಮಗೆ ಆ ರೀತಿ ನಾನು ಮಾಯೆ ಕವಿಸಿಬಿಟ್ಟೆ. ಯಾಕೆ? ನಾನು ಅವತಾರ ಮಾಡೋ ಉದ್ದೇಶ ಇಟ್ಕೊಂಡಿದ್ದೆ ನಿಮ್ಮಲ್ಲಿ, ಆದ್ರಿಂದ ಆ ರೀತಿ ಮಾಯೆ ಮಾಡಿಬಿಟ್ಟೆ. ಮೋಕ್ಷ ಹೇಗೋ ಗ್ಯಾರಂಟಿ ಯಾಕೋಸ್ಕರ ಅಂತೇಳಿ, ಮೋಕ್ಷ ಹೇಗೋ ಗ್ಯಾರಂಟಿ ಆದ್ರಿಂದ ಮಧ್ಯೆ ಒಂದು ಸಾಧನೆ ಮಾಡಿಸ್ಬೇಕು ಅಂತ ಏನ್ ಮಾಡಿದೆ ನಾನು, ಆ ಕೇಳದಂತೆ ಮಾಡಿದೆ. ಇಲ್ಲಿ ಮಾಯಾ ಅಂತ ಹೇಳಿದ್ರೆ ಯಾವುದೋ ವಂಚನೆ ಮೋಸ ಅಂತ ಅರ್ಥ ಅಲ್ಲ, ನನ್ನ ಇಚ್ಛೆಯಿಂದನೇ ಮೋಹ ಬರ ಮಾಡಿಬಿಟ್ಟೆ ನಾನು. ಗತೇ ವಯ್ಯುವ ಅಂಲಬ್ಧ್ವಾ ವರಂ ಮತ್ಸದೃಶಂ ಸುತಂ ಗ್ರಾಮ್ಯಾನ್ ಭೋಗಾನ ಭುಂಜಾಥಾಂ ಯುವಾಂ ಪ್ರಾಪ್ತವರೋ ರಸೌ. ಗತೇವಯ ಯುವಾಂ ಲಬ್ಧ್ವಾ ವರಂ ಮತ್ಸದೃಶಂ ಸುತಂ ಗ್ರಾಮ್ಯಾನ್ ಭೋಗಾನ್ ಅಭುಂಜಾಥಾಂ ಯುವಾಂ ಪ್ರಾಪ್ತವನೋ ರಸೌ. ಆಮೇಲೆ ಮಾಡಿದೆ ವರಂ ಗತೇ ಮಯಿ, ನಾನು ಅಲ್ಲಿ ವರ ಕೊಟ್ಟು ಹೊರಟುಬಿಟ್ಟೆ. ನೀವೇನ್ ಮಾಡಿದರೆ, ಮತ್ಸುತಂ ಮತ್ಸದೃಶಂ ಸುತಂ ವರಂ ಲಬ್ಧ್ವಾ ಯುವಾಂ, ನನಗೆ ಸಮನಾದಂತಹ ನನ್ನಂತಹ ಮಗನನ್ನ ಪಡಿತಕ್ಕಂಥ ವರವನ್ನು ನೀವು ಪಡ್ಕೊಂಡು, ಗ್ರಾಮ್ಯಾನ್ ಭೋಗಾರ ಭುಂಜಾತಾಂ ಸಂಸಾರ ಶುರು ಮಾಡಿಬಿಟ್ರೆ. ಆಮೇಲೆ ಯುವಾಂ ಪ್ರಾಪ್ತ ಮನೋರಥೋ, ಮನಸ್ಸಿಗೆ ಸಿದ್ಧಿ ಆಯ್ತಲ್ಲ, ಮನೋರಥ ಅಂದ್ರೆ ಆಸೆ, ಬಯಕೆ, ಬಯಕೆ ಈಡೇರಿತಲ್ಲ, ನೀವು ಸಂಸಾರ ಶುರು ಮಾಡಿದ್ರೆ. ಅದು ಬೇರೆ ಸಂಸಾರನೇ ಮಾಡಿರಲಿಲ್ಲ ಅವರು, ಆಗ ಸಂಸಾರ ಶುರು ಮಾಡಿದರು. ಪ್ರಾಪ್ತ ಮನೋರಥೌ ಅದೃಷ್ಟ ಅನ್ಯತಮ ಮ್ಲೋಕೆ ಶೀಲೋದಾರ್ಯ ಗುಣೈ ಸಮಂ ಅಹಂ ಸುತೋ ವಾಮಭವಂ ಪೃಷ್ಣಿಗರ್ಭ ಇತಿ ಸ್ಮೃತಃ. ನಾನೇನ್ ಮಾಡಿದೆ, ವರ ಕೊಟ್ಬಿಟ್ಟೆ ನಿಮಗೆ, ಏನಂತ ನನ್ನಂತ ಮಗ ಹುಡ್ತಾನೆ ಅಂತ ಹೇಳಿಬಿಟ್ಟೆ. ಆಮೇಲೆ ಎಲ್ಲಿ ಹುಡುಕಲಿಲ್ಲ, ನನ್ನಂತ ಮಗ ಯಾರೂ ಇಲ್ಲ, ಅದು ನಾನೇ ಬಂದ್ಬಿಟ್ಟೆ ಅಂತ ಹೇಳ್ತಾ. ಅದೃಷ್ಟ ಅನ್ಯತಮಂ ಲೋಕೆ, ಅದೃಷ್ಟ ಅನ್ಯತಮಂ ಲೋಕೆ ಶೀಲೋದಾರ್ಯ ಗುಣೈ ಸಮಂ, ಬಹಳ ಇಂಪಾರ್ಟೆಂಟ್ ಇದು. ಅದಕ್ಕೆ ಲಕ್ಷ್ಮೀಕಾಂತ ಸಮಂತದೋಪಿ ಕಲಯನ್ ನೈವೇಶ್ಯತೆ ಸ್ತೇ ಸಮಂ, ಎಷ್ಟು ವಿಚಾರ ಮಾಡೋ ದೇವರಿಗೆ ಸಮನಾದವನು ಇರಲಿಕ್ಕೆ ಸಾಧ್ಯನೇ ಇಲ್ಲ, ಉತ್ತಮ ಅಂತೂ ಇಮ್ಯಾಜಿನ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳಿದರು. ಆ ಅರ್ಥ ಇದು. ಅದೃಷ್ಟ ಅನ್ಯತಮಂ ಲೋಕೆ, ನಾವೇನೋ ಹುಡುಕಿದ್ರೆ ಸರಿಯಾಗಿ ಹುಡುಕಿಲ್ಲ ಅಂತ ಆಗ್ಬಹುದು, ದೇವರ ಹುಡುಕಿದ್ರೆ ಸಿಗಲಿಲ್ಲ ಅಂದ ಏನರ್ಥ? ಅದಕ್ಕೆ ಗ್ಯಾರಂಟಿ ಇಲ್ಲ ಅಂತ ಅದಕ್ಕೆ ಹಿಂದೆ ಹೇಳಿದ್ದಾರೆ. ಮದ್ಭಾವ ಮಾನಸಾಜ ಅಂತ ಹೇಳಬೇಕಾದ್ರೆ, ನವೇ ವಿರಗಾಹ ಪ್ರಭವ ನಮಹರ್ಷಯ, ಗೀತಾ ವಾಕ್ಯ ಅದು. ನನ್ನ ಸಾಮರ್ಥ್ಯವನ್ನ ಅಥವಾ ನನ್ನ ಹುಟ್ಟನ್ನ ಏನ್ ಮಾಡಿಲ್ಲ, ದೇವತೆಗಳಾಗಲಿ ಭಾಷೆಗಳು ತಿಳ್ಕೊಂಡಿಲ್ಲ ಅಂತ ಭಗವಂತ ಹೇಳ್ಬಿಡ್ತಾರೆ, ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಯಾತಕ್ಕೆ ಮಾತಾಡ್ತಾರೆ ಅಂದ್ರೆ, ಯಾರಿಗೋ ಗೊತ್ತಿಲ್ಲ ಅಂದ್ರೆ ಯೋಚನೆ ಇಲ್ಲ. ಸುರಗಳಾಹ ರವಿದುಹು ಪ್ರಭ ಮಹರ್ಷಯ ರವಿದು ಅಂದ್ರೆ ಇಲ್ಲ ಅಂತ ಅರ್ಥ. ಅಂತವ್ರ ಕಡೆಗೆ ಸಿಕ್ಕಿಲ್ಲ ಅಂದ್ಮೇಲೆ, ಕುರುಡ ಹುಡುಕಿದ್ರೆ ಸಿಗಲಿಲ್ಲ ಕರೆಂಟ್, ಕಣ್ಣು ಹುಡುಕಿದ್ರೆ ಸಿಗಲಿಲ್ಲ ಅಂದ್ರೆ ಅರ್ಥ ಏನೋ, ವಸ್ತು ಇಲ್ಲ ಅಂತ. ಇದು ಒಳ್ಳೆ ಪದ. ಅದಕ್ಕೆ ದೇವರೇ ಹುಡುಕಿದ್ರೆ ಸಿಗಲಿಲ್ಲ ಅಂದ್ಮೇಲೆ ದೇವರ ಸಭ ಯಾರೂ ಇಲ್ಲ. ಅದೃಷ್ಟ ಅದಕ್ಕೆ ಇನ್ನೂ ಇದ್ದಾರೆ ಅಂತ ಹೇಳಿ ಎಂತ ಕಂಡಿರ್ಬೇಕು ಇವರು, ದೇವರಿಗಿಂತ ಮೇಲಿದ್ದರೆ ದ್ವಾದ ಮಾಡ್ತಾರಲ್ಲ, ಇವ್ರು ಎಂತ ಸುಳ್ಳು ಹೇಳೋ ಲೆಕ್ಕ ಹಾಕ್ಬೇಕಾಗಿ. ದೇವರಿಗಿಂತ ಮೇಲೆ, ವಿಷ್ಣುವಿಗಿಂತ ಮೇಲೆ ಇರಲಿಕ್ಕೆ ಯಾರು ಸಾಧ್ಯ ಇಲ್ಲ. ವಿಷ್ಣು ಸರ್ವೋತ್ತಮತ್ವನ ತಾನೇ ಹೇಳ್ತಾನೆ. ಮತ್ತೆ ಗುಣಪೂರ್ಣ ಅಂತ ಮತ್ತೆ ಹೇಳ್ತಾನೆ. ಶೀಲ ಔದಾರ್ಯ ಗುಣೈ ಸಮಂ, ಶೀಲ ಔದಾರ್ಯ ಗುಣೈ ಅನ್ಯತಮಂ ಅದೃಷ್ಟ. ಇನ್ನು ಯಾರನ್ನೂ ಕೂಡ ನಾನು ನೋಡಕ್ಕಾಗಲಿಲ್ಲ. ಅದೇನ್ ಮಾಡಿದೆ, ಅಹಂ ಸುತೋ ವಾಮಭವಂ ಪೃಷ್ಣಿಗರ್ಭ ಇತಿ ಸ್ಮೃತ. ಆಗ ನೇನ್ ಮಾಡಿದೆ ಗೊತ್ತಾ, ನಾನು ನಾನೇ ಮಗನಾಗ್ಬಿಟ್ಟೆ. ನನ್ನ ಹೆಸರು ನನಗಾಗ ಪೃಷ್ಣಿಗರ್ಭ ಅಂತ ಹೆಸರು, ಪೃಷ್ಣಿಗರ್ಭ, ಪೃಷ್ಣಿಗರ್ಭ ಅಂತ ನನ್ನ ಹೆಸರಾಯ್ತಾಗ. ಅಥೋ ಸುತಂ ವಾಮಭವಂ ಪೃಷ್ಣಿಗರ್ಭ ಇತಿ ಸ್ಮೃತ ತಯೋರ್ವಾಂ ಪುನರೇವಾಹಂ ಆದಿತ್ಯ ಮಾಸ ಕಶ್ಯಪ. ನಮ್ಮಲ್ಲಿ ಕೆಲವರು ಇರ್ತಾರೆ, ಸಾಮಾನ್ಯವಾಗಿ ಹೆಂಡತಿ ಹಾರಿ ಪ್ರಾಧಾನ್ಯ ಕೊಡ್ತಾರೆ, ಮಗ ಹೆಸರು ಹೇಳ್ಬೇಕಾದ್ರೆ ಸಾಮಾನ್ಯ ತಂದೆ ಹೆಸರು ಹೇಳ್ಬಿಡ್ತಾನೆ. ಲೋಕದಲ್ಲಿ ಅಂತ ಪ್ರಾಧಾನ್ಯ ಇರುವುದುಂಟು. ನಮ್ಮ ಪುರಾಣಗಳಲ್ಲಿ ಹಾಗಿಲ್ಲ. ಕೌಂತ್ಯ ಅಂತ ಕರೀತಾನೆ. ಯಾರಿಗೆ ಪ್ರಾಧಾನ್ಯ ಬಂತ ಅಲ್ಲಿ? ತಾಯಿಗೋ ತಂದೆಗೋ? ಪಾರ್ಥ, ಯಾರಿಗೆ ಮಹತ್ವ ಬಂತು? ತಾಯಿ ಮಹತ್ವ ಬಂತು. ದೇವಕಿ ನಂದನ, ಯಾರಿಗೆ ಮಹತ್ವ ಬಂತು? ದೇವಕಿ. ಪೃಷ್ಠಿ ಗರ್ಭ ಯಾರಿಗೆ ಬಂತು? ಇವರಿಗೆ. ಅದ್ ರಾಧೇಯ, ಕನ್ನಡ ಹೇಳಬೇಕಾದ್ರೆ ರಾಧೆಗೆ ಬಂತು. ಅದ್ರಿಂದ ರಬ್ಬರ್ ಎರಡು ಪದ್ಧತಿ ಇದೆ. ವಸುದೇವ ಸುತ ವಾಸುದೇವ ಅಂತಾನು ಕರೀತಾರೆ, ದೇವಕಿ ನಂದನ ಅಂತಾನು ಕರೀತಾರೆ. ರಬ್ಬರ್ ಎರಡು ಪದ್ಧತಿ ಇರ್ತಾರೆ. ಲೋಕದಲ್ಲಿ ಬಿಟ್ಟು ಹೋಗಿದ್ರೆ ಕೇಳ್ಬೇಕಷ್ಟೆ, ಯಾಕೆ ಅಂತ ಅರ್ಥ ಹೊರತು ಶಾಸ್ತ್ರ ಪ್ರಕಾರ ಎರಡೂ ಉಂಟು. ಪೃಷ್ಠಿ ಗರ್ಭ ಇತಿ ಸ್ಮೃತಃ ತಯೋರ್ವಾ ಪುನರೇ ವಾಹಂ ಆದಿತ್ಯಾವಾಸ ಕಶ್ಯಪಾತ್. ಆಮೇಲೆ ಏನ್ ಮಾಡಿದ್ರಿ? ಮೊದಲನೇ ರೂಪ ಇದು ಪೃಷ್ಠಿ ಗರ್ಭ. ತಯೋರ್ವಾಂ ಪುನರೇ ವಾಹಂ ಆದಿತ್ಯಾವಾಸ ಕಶ್ಯಪ ಉಪೇಂದ್ರ ಇತಿ ವಿಖ್ಯಾತೋ ವಾಮನತ್ವಾಚ್ಯ ವಾಮನಃ. ಮತ್ತೇನು ಮಗನಾಗಿ ಹುಟ್ಟಿದೆ? ಮತ್ತೇನಾಗಿ ಹುಟ್ಟಿದ್ರೆ ಆಮೇಲೆ ನೀವಿಬ್ಬರು ಕೂಡ ಕಶ್ಯಪ ಇತಿ ಮಾಡಿದ್ರೆ ಸುತಪಸ್ ಮತ್ತು ಕೃಷ್ಣಿ. ಆಮೇಲೆ ಏನಾದ್ರೆ ಅದಿತಿ ಮತ್ತು ಕಶ್ಯಪರು. ಮತ್ತೆ ಅವತಾರ ಮಾಡಿದೆ ಉಪೇಂದ್ರ ಅಂತ ಹೆಸರು. ವಾಮನತ್ವಾಚ್ಯ ವಾಮನಃ, ಚಿಕ್ಕ ರೂಪ ಆದ್ರಿಂದ ಅದಕ್ಕೇನಂತ ಹೆಸರಾಯ್ತು? ವಾಮನ ಅಂತ ಹೆಸರಾಯ್ತು. ಹೀಗೆ ಎರಡನೇ ಅವತಾರ ಆಯ್ತಾಗ. ಹೌದು, ಎರಡು ಒಂದೇ, ವಾಮನ ಅಂದ್ರೆ ಒಂದೇ, ಉಪೇಂದ್ರ ಅಂದ್ರೆ ಒಂದೇ. ಉಪೇಂದ್ರ ಇತಿ ವಿಖ್ಯಾತೋ ವಾಮನತ್ವಾಚ್ಯ ವಾಮನಃ ತೃತೀಯಸ್ಮಿನ್ ಭವೇ ಅಹಂ ವೈ ತೇನೈವ ಪರು ವಪುಷಾ ನಗೇ. ನಾನೇನ್ ಮಾಡಿದ್ದೇನೆ ಈಗ? ಅದೇ ರೂಪದಿಂದನೇ, ರೂಪ ರೂಪ ಅಭೇದ ಹೇಳ್ತಾ ಇದ್ದೇನೆ. ಅದೇ ರೂಪದಿಂದನೇ ಜಾತೋ ಭೂಯಸ್ತಯೋರೇವಂ ವ್ಯಾಹೃತಂ ಸತಿ. ನೋಡು, ಅಂತ ನಾನೇನೆ ಈ ಮೂರನೇ ಅವತಾರವಾಗಿ ನಿಮ್ಮ ಮಗನಾಗಿ ಅವತಾರ ಮಾಡಿ ಬರ್ತಾ ಇದ್ದೇನೆ, ಕೃಷ್ಣನಾಗಿ ಬಂದಿದ್ದೇನೆ ಈಗ. ತೇನೈವ ಉಪುಷ, ಸೊ ಮೂರು ರೂಪಗಳಿಗೂ ಭೇದ ಇಲ್ಲ. ಈಗ ವಾಮನನು ತಾನೆ, ಹಿಂದೆ ತೋರಿಸಿ ಪುಷ್ಟಿ ಗರ್ಭನು ತಾನೆ, ಮೂಲ ರೂಪನು ತಾನೆ, ಈ ಕೃಷ್ಣನು ತಾನೆ. ದೇವರ ರೂಪ ರೂಪಗಳಿಗೆ ಭೇದ ಇಲ್ಲ ಎಂಬುದು ತೇನೈವ ಉಪುಷ ಅನ್ನೋ ಪದ ಬಹಳ ಮುಖ್ಯ ಇದೆ. ತೇನೈವ ಉಪುಷ ಅನಗೆ, ಹಿಂದೆ ಕೂಡ ಅಮುನಾ ಉಪುಷ ಅಂತ ಹೇಳಿದ್ದ. ಅಮುನಾ ಉಪುಷ, ತೇನೈವ ಉಪುಷ, ಈ ಮಾತೇನೆ ದೇವರ ರೂಪಗಳಿಗೆಲ್ಲ ಸ್ಪಷ್ಟ ಅಭೇದವನ್ನು ಹೇಳ್ತಾ ಇದ್ದಾರೆ. ಜಾತೋ ಭೂಯ, ಮತ್ತೆ ಅವತಾರ ಮಾಡದೆ ತಯೋರೇವಂ ಸತ್ಯಮೇ ವ್ಯಾಹೃತಂ ಸತಿ. ಇದೆಲ್ಲ ಸತಿ, ಸತ್ಯ ಹೇಳ್ತಾ ಇದ್ದರೆ ನಿಮ್ಮ ಹಿಂದಿನ ಜನ್ಮಗಳ ಮೂರು ಜನ್ಮಗಳ ಕಥೆ ಅಂತ ಹೇಳಿ. ಈ ಮೂರು ಮೂರು ಭಾರಿ ಇಂಪಾರ್ಟ್ ಇದೆ ನಮ್ಮಲ್ಲಿ. ಅದಕ್ಕೆ ಆಚಾರದ ಮೂರು ಅವತಾರ, ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮೂರಕ್ಕೆ ಬಹಳ ಮಹತ್ವ ಇದೆ. ಶ್ರವಣ ಭರಣ ಧ್ಯಾನ ಕೂಡ ಮತ್ತೆ ಮೂರೇ ಸಾಧನೆಯಲ್ಲಿ ಮೂರು ಮಹತ್ವ. ಈ ವಸುದೇವ ದೇವಕಿಯರ ಮಗನ ಪುತ್ರನಾಗಿ ಅವತಾರ ಮಾಡಿದ್ದು ಕೂಡ ಒಟ್ಟು ಮೂರು ಸಲ. ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಕೇಳೋರು ಬಸಕ ಬಂದಿರೋದಿಲ್ಲ. ಅದಿಷ್ಟು ಇಲ್ಲಿ ಹೇಳಿದ್ರಿಂದ ಸುಬ್ಬೆ ಅವತಾರ ಮಾಡಿ ಬಂದಿಲ್ಲ. ಇದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದೀರಿ, ಅದಕ್ಕೆ ಅವತಾರ ಮಾಡಿದ್ದೀರಿ ಅಂತ ಹೇಳಿದ್ರು. ಇದರಿಂದ ಮತ್ತೇನು ಗೊತ್ತಾಯಿತು? ಅವರ ಅವತಾರ ಕಾಲಕ್ಕೆ ಏನು ಮಾಡಿದ್ಲಾಕೆ? ವಯೋರಥವರು ಮಾಡಿದ್ರು ಗೊತ್ತಾರೆ. ಅದು ಪ್ಲಸ್ ಅಷ್ಟೇ, ಬೇಸಿಕಲಿ ಈ ತಪಸ್ಸಿದೆ ಆಕೆ. ಈ ತಪಸ್ಸಿನ ಜೊತೆಗೆ ಅದು ಮಾಡಿದ್ದಾಳೆ. ಬರೀ ವಯೋರಥಕ್ಕಷ್ಟೇ ಅವತಾರ ಮಾಡಿದ್ದಲ್ಲ, ಬಿಗ್ ಬ್ಯಾಕ್ ಗ್ರೌಂಡ್ ಇದೆ ಹಿಂದ್ಗಡೆ. ಅದೆಲ್ಲ ಬೆಳಕಡೆ ಬರ್ತದೆ, ಬೆಳಕಡೆ ಬರ್ತದೆ ಹೇಳಿದ್ದಾರೆ ಅಷ್ಟೇ. ಯಾವುದೇ ಪುರಾಣಗಳಿರೋದೇ ಅದಕ್ಕೋಸ್ಕರ. ಒಂದ್ ಕಡೆ ಚಿಕ್ಕದ ಹೇಳಿದ್ರೆ ಏನ್ ಮಾಡ್ತಾರೆ? ಬೇರೆ ಕಡೆಗೆ ವಿಸ್ತಾರ ಹೇಳ್ತಾರೆ. ಇವತ್ತು ಆಗಿರೋದೇನೋ ಪುರಾಣಗಳು ಪೂರ್ತಿ ಸಿಕ್ಕಿಲ್ಲ. ಎಷ್ಟೋ ಪುರಾಣಗಳು ಇದ್ರಲ್ಲಿ ಭಾಗವತ ಪುರಾಣನೇ ವಾಸಿ ಎಲ್ಲದಕ್ಕಿಂತನು. ಆಚಾರ ತಾತ್ಪರ್ಯ ಬರೆದಿದ್ರಿಂದಾಗಿನೆ ಒಂದ್ ರೀತಿ ಉಳ್ಕೊಂಡಿತ್ತು ಅದಕ್ಕೆ. ಆಚಾರ ತಾತ್ಪರ್ಯ ಬೇರೆ, ಇದು ಕೂಡ ಎರಡಾಗಿ ಹೋಗ್ಬಿಟ್ಟು ಇದು ಆಗ್ತಾ ಇತ್ತು. ಇದು ಉಳ್ಕೊಂಡು ಮತ್ತೆ ವಿಜಯಧ್ವಜ ಸ್ವಾಮಿಗಳಂತವರೆಲ್ಲ ವ್ಯಾಖ್ಯಾನ ಬರೆದಿದ್ರಿಂದ ಒಂದು ರೀತಿ ಉಳ್ಕೊಂಡು ಬಂತಷ್ಟೆ. ಎಷ್ಟೋ ಪುರಾಣದ ಎಷ್ಟೋ ಭಾಗ ಸಿಕ್ಕಿಲ್ಲ. ವಿಷ್ಣು ಪುರಾಣ ಸಮಗ್ರ ಸಿಕ್ಕಿಲ್ಲ, ಬ್ರಹ್ಮಾಂಡ ಪುರಾಣ ಸಮಗ್ರ ಸಿಕ್ಕಿಲ್ಲ. ಸಿಕ್ಕ ಪುರಾಣಗಳು ಒಳ್ಳೆ ರೂಪದಲ್ಲಿ ಉಳ್ಕೊಂಡಿಲ್ಲ, ಮತ್ತೆ ಸಿಕ್ಕಷ್ಟು ಭಾಗರು ಸರಿ ಇಲ್ಲ. ಅರ್ಥ ಆಯ್ತಾ? ಅದು ಎಲ್ಲಾ ಪುರಾಣಗಳಲ್ಲೂ ಒಂದು ಸಂಕ್ಷೇಪ ಇನ್ನೊಂದು ಕಡೆ ಏನ್ ಮಾಡಿರ್ತಾರೆ? ವಿಸ್ತಾರ ಮಾಡಿರ್ತಾರೆ. ಅಲ್ಲಿ ಯಾರು ರೆಲೆವೆಂಟ್ ಅದನ್ನು ವಿಸ್ತಾರ ಮಾಡಿಬಿಟ್ಟು ಉಳಿದನ್ನ ಹಿಂಟ್ ಮಾಡಿಬಿಡ್ತಾರೆ ಅಷ್ಟೇ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಜನ್ಮ ಸ್ಮರಣಾಯಮೇ ನಾನ್ಯಥಾ ಬದ್ಭವ ಜ್ಞಾನಂ ವರ್ತ್ಯಲಿಂಗೇ ಜನ್ಯತೆ. ಈಗ ಇದೆಲ್ಲ ಹೇಳ್ತಾರೆ ಮತ್ತೆ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಜನ್ಮ ಸ್ಮರಣಾಯಮೇ. ಈ ರೂಪ ಯಾತಕ್ಕೆ ತೋರಿಸ್ತೇವೆ ಗೊತ್ತಾ? ಹಿಂದೆಯಲ್ಲಿ ನೆನಪಾಗಲಿ ಅಂತ ಹೇಳ್ಬಿಟ್ಟು ನೋಡಿದವ್ರು ಅವರೇ ಅವರು ಅಂತ ಗೊತ್ತಾಗುತ್ತಲ್ಲ, ಅದಕ್ಕೆ ತೋರಿಸಿದೆ. ಚಕ್ರಸಂಖ್ಯ ಗದಾಪದ್ಮಧಾರಿಯ ಯಾತಕ್ಕೆ ಕಂಡೆ ಅಂತ ಕೇಳಿದ್ರೆ ಐಡೆಂಟಿಫೈ ಮಾಡಲಿ, ನೀವು ರೆಕಗ್ನೈಸ್ ಮಾಡಿಕೊಳ್ಳಿ ಅಂತ ತೋರಿಸಿದೆ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಜನ್ಮ ಸ್ಮರಣಾಯಮೇ ನಾನ್ಯಥಾ ಬದ್ಭವ ಜ್ಞಾನಂ ಮರ್ತ್ಯಲಿಂಗೇನ ಜನ್ಯತೆ. ಇಲ್ಲದೆ ಹೋಗಿದ್ರೆ ನನ್ನ ನೋಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ತೋರಿಸಿದ್ದೆ ಹೊರತು ನೀವು ನೋಡಿದ್ದಲ್ಲ ಇದನ್ನ. ಮತ ಬದ್ಭವ ಜ್ಞಾನಂ, ಬಜ್ಜನ್ಮ ವಿಷಯ ಜ್ಞಾನಂ, ನನ್ನ ವಿಷಯ, ನನ್ನ ಭವ ಜನ್ಮ, ನನ್ನ ಜನ್ಮ ವಿಷಯಕ ಜ್ಞಾನ, ನಾರಾಯಣ ಇತ್ಯಾದಿ ಸ್ತೋತ್ರ ಮಾಡಿದ್ರಲ್ಲ, ನಾನು ತೋರಿಸಿದ ತಾರೆ ಮಾಡಿದ್ದೀನಿ. ಅದೆಲ್ಲ ಕೂಡ ಸಾಮಾನ್ಯವಾಗಿ ಹುಟ್ಟತಕ್ಕಂಥದ್ದಲ್ಲ, ಅದು ನಾನು ಕೊಡಬೇಕು, ನಾನು ತೋರಿಸ್ಬೇಕಷ್ಟೇ. ಆದ್ರೆ ಮಾಡಿದ್ದೇನೆ. ಯುವಾಂ ಮಾಂ ಪುತ್ರ ಭಾವೇನ ಬ್ರಹ್ಮ ಭಾವೇನ ಚಾಸಕೃತ ಚಿಂತೆಯಂತೌ ಕೃತ ಸ್ನೇಹೌ ಯಾಶ್ಚೇಥೇ ಪದ್ಗತಿಂ ಪರಾಂ. ಯುವಾಂ ಮಾಂ ಪುತ್ರ ಭಾವೇನ ಬ್ರಹ್ಮ ಭಾವೇನ ಚಾಸಕೃತ್. ಏನ್ ಮಾಡ್ಬೇಕೀಗ? ನನ್ನ ಪುತ್ರ ಭಾವದಿಂದನೂ ಉಪಾಸನೆ ಮಾಡಿ, ಬ್ರಹ್ಮವಾದನ ಉಪಾಸನೆ ಮಾಡಿ, ಅಸಕೃತ್ ಮತ್ತೆ ಮತ್ತೆ ಮಾಡಿ, ಮೂರು ಸತ್ ಮಾಡಿದ್ರಲ್ಲಿ ಈಗ ಮೂರು ಸತ್ ಪುತ್ರ ಪುತ್ರ ಅಂತ ಕರೆದ್ರಲ್ಲ, ಅದಕ್ಕೆ ಆ ರೀತಿ ಅವತಾರ ಹೇಗೆ ಇವರೆಲ್ಲ ಕೂಡ ದ್ವೇಷದಿಂದ ಕೂಡಿದ, ದ್ವೇಷ ನಿಮಿತ್ತವಾದ ಭಕ್ತಿ ಮಾಡಿ ಉದ್ಧಾರವಾಗತಕ್ಕಂತ ಒಂದು ಗುಂಪಿದೆಯೋ ಅದೇ ರೀತಿ ಇನ್ನೊಂದು ಗುಂಪಿದೆ. ದೇವರನ್ನ ಪುತ್ರ ಅಂತ ಉಪಾಸನೆ ಮಾಡಿ ಸದ್ಗತಿ ಹೋಗೋ ಗುಂಪು ಹೊಂದಿದೆ, ಆ ಗುಂಪಿಗೆ ಸೇರಿದವರು. ಅದಕ್ಕೆ ಹಾಗೆ ಉಪಾಸನೆ ಮಾಡಿ, ಚಿಂತೆಯಂತೋ ಕೃತಸ್ನೇಹವು ಯಾಶ್ಚೇಥೇ ಬದ್ಗತಿಂ ಪರಂ, ಚಿಂತನೆ ಮಾಡ್ತಾ ಮಾಡ್ತಾ ಕೃತಸ್ನೇಹ, ಇಲ್ಲಿ ಅಲ್ಲಿ ದ್ವೇಷಕ್ಕೆ ಏನು ಕಾರಣ ಆಗಿತ್ತು, ಒಂದಿತ್ತು, ಆಮೇಲೆ ಭಕ್ತಿ ಬಂತು. ಇಲ್ಲಿ ಸ್ನೇಹ ಯಾವ ರೀತಿ ಬಂದಿದೆ, ಬಗ ಬಗ ಅಂತ ಸ್ನೇಹ ಮಾಡಿ ಹೇಗೆ ಸದ್ಗತಿ ಹೋಗಿಬಿಡುತ್ತೆ, ಇದು ವಿಶೇಷ. ಚಿಂತೆಯಂತೋ ಕೃತಸ್ನೇಹವು ಯಾಶ್ಚೇಥೇ ಬದ್ಗತಿಂ ಪರಂ, ಚಿಂತನೆ ಮಾಡ್ತಾನೆ ಪುತ್ರ ಸ್ನೇಹವನ್ನು ವಿಶೇಷವಾದ ಭಕ್ತಿ, ಸ್ನೇಹ ಅಂದ್ರೆ ಭಕ್ತಿ. ಸ್ನೇಹ ಮಹತ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ, ಸ್ನೇಹವು ಭಕ್ತಿ ರೀತಿ ಪ್ರೋಕ್ತ, ನೀವು ಭಕ್ತಿಯನ್ನು ಮಾಡಿದವರಾಗಿ ಸದ್ಗತಿಗೆ ಹೋಗ್ತೀರಿ ಅಂತ ತಿಳಿಸಿ. ಶ್ರೀ ಶುಕ ಉವಾಚ, ಇವರ ಅಧಿಕಾರಿಕ ಜೀವರು ಅಂತಿರುತ್ತಾರೆ, ಎಲ್ಲರಿಗೂ ಪರಮಾತ್ಮ ಆಗಲ್ಲ, ಅವತಾರ ಮಾಡೋದಿಲ್ಲ. ಈ ಸ್ವಯಂಭೂವರು ಮೊದಲಾದವರು, ಈ ಕಶ್ಯಪಾದಿಗಳು, ಇವರೆಲ್ಲ ಗುಬ್ಬಿ ಸೇರಿದವರು. ಆಚಾರ್ಯರು ಹಾಗೆ ಎಲ್ಲರಿಗೂ ಯಾರ್ಯಾರಿಗೂ ಮಕ್ಕಳಾಗಿ ಅವತಾರ ಮಾಡೋದಿಲ್ಲ, ಇರ್ತಕ್ಕಂಥ ಜನಗಳಾಗಬೇಕು. ಅದು ಕೂಡ ಅದು ಬೂರ್ಜ ಅವ್ರಿಗೂ ಒಂದು ಲಿಂಕ್ ಇದೆ ಅಂದ್ರೆ ಆಗ ಅವತಾರ ಮಾಡ್ತಿರಲಿಲ್ಲ ಆಚಾರ್ಯರು. ಸರ್ವೋತ್ತಮರ ಅವತಾರಕ್ಕೂ ಕೂಡ ವಿಶೇಷ ಸಾಧನೆ, ಜೀವೋತ್ತಮರಾದಕ್ಕೂ ಕೂಡ ವಿಶೇಷ ಸಾಧನೆ. ಸಾಮಾನ್ಯ ಸತ್ಪುತ್ರ ಜನ್ಮಕ್ಕೆ ಏನ್ ಮಾಡಿರ್ಬೇಕು, ಸಾಧನೆ ಮಾಡಿರ್ಬೇಕು, ಸಾಧನೆ ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ಶ್ರೇಷ್ಠ ವ್ಯಕ್ತಿಗಳನ್ನು ಪಡೆಯಲಿಕ್ಕೆ ಸಾಧ್ಯ. ಸ್ವಾಯಂಭವ ಅಂತ ಹೇಳಿದ್ರು ದಶರಥ ರಾಜ ಯಾರತ್ತ ಹಿಡ್ದು ಹೇಳಿದ್ರೆ ಅದರೆಲ್ಲ ಕೂಡ ಸಾಮಾನ್ಯರು ಯಾರು ಇಲ್ಲೇ ಇಲ್ಲ ಅದರೊಳಗೆಲ್ಲ. ಶ್ರೀ ಶುಕ ಉವಾಚ ಇತ್ಯುಕ್ತ ಆಸೀತ್ ಹರಿಸ್ತೂಷ್ಣೀಂ ಭಗವಾನಾತ್ಮವಾಯಯ ಪಿತ್ರೋಸೌ ಸದ್ಯೋ ಬಹೂವ ಪ್ರಾಕೃತ ಶಿಶು. ಇತ್ಯುಕ್ತ ಆಸೀತ್ ಹರಿಹಿ ತೂಷ್ಣೀಂ ಭಗವಾನ್ ಆತ್ಮವಾಯಯ, ಇಷ್ಟು ಹೇಳಿ ಪರಮಾತ್ಮ ಸುಮನಾದನಂತ. ಆತ್ಮ ಆತ್ಮೇಚ್ಛೆ ಇದ್ದಾನೆ, ಮತ್ತೆ ತಾನು ಸುಮನಾದ, ಮಾತು ಹೇಳಿದ, ಅವರು ನೆನಪಾಡು ಕೊಟ್ಟ, ಸುಮನಾದ. ಅಷ್ಟೇ ಅಲ್ಲ, ಪಿತ್ರೋಹೋ ಸಂಪಶ್ಯತೋಹೋ ಸದ್ಯ, ಅವರಿಬ್ರು ನೋಡ್ತಿರ್ಬೇಕಾದ್ರೇನೆ ಪಿತ್ರೋಹೋ ಬದೇನು ಏಕಶೇಷ, ಅಂದ್ರೆ ಮಾತಾ ಪಿತ್ರೋಹೋ ಅಂತ ಅರ್ಥ. ತಂದೆ ತಾಯಿ ನೋಡ್ತಿರ್ಬೇಕಾದ್ರೇನೆ ಸದ್ಯ ಕೂಡದೇನೆ ಇನ್ಸ್ಟೆಂಟ್ ಆಗಿ ಪ್ರಾಕೃತ ಶಿಶುವು ಬಹು ಪ್ರಾಕೃತ ಶಿಶುವ ತಗೊಂಡ್ಬಿಟ್ಟು ಶಿಶು ರೂಪದಲ್ಲಿ ಬಲಿಬಿಟ್ಟ ಕೃಷ್ಣ. ಇಷ್ಟೊತ್ತು ಆ ರೂಪ ತೋರಿಸ್ತಾ ಚಿಕ್ಕ ರೂಪ ತಗೊಂಡು ವಾದಿರಾಜ ಸ್ವಾಗಬಿಟ್ಟು ಮತ್ತೊಂದು ಪ್ರಶ್ನೆ ಹಾಕ್ತಾರೆ. ಒಳ್ಳೆಯ ಅಲ್ಲೂ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಕೃಷ್ಣ ಹುಟ್ಟುತ್ತ ಕೃಷ್ಣ ಹುಡ್ತಾ ಅಂತ ಹೇಳ್ತಿರಲ್ಲ ಅಲ್ಲ ಅಂತ ಹೇಳಿದ್ದೆ ವಿಷ್ಣುತ್ತು ಕೂಡ. ಈಗ ಪ್ರಾಕೃತ ರೂಪ ತಗೊಂಡ, ಇದನ್ನ ಯಾರು ಯಾವ ಸ್ದೇವ ಎಲ್ಲಿದ್ದ, ಯಾವ ದೇವಿಕೆ ಎಲ್ಲಿದ್ಲು, ರೂಪ ಎಲ್ಲಿಂದ ಬಂತೀಗ, ಅದು ತಾನೇ ತಗೊಂಡಿದ್ದು ಹೌದಲ್ಲ. ಸೊ ದೇವರಿಗೆ ಏನಿದೆ, ಸ್ವಾತುರ್ಭಾವನೆ ಹೊರತು ಸೃಷ್ಟಿ ಅಲ್ಲ. ಅರ್ಥ ಆಯ್ತಾ, ಈ ಯುಕ್ತಿ ತೋರಿಸ್ತಾರೆ. ಈ ಭಾಗವತದಲ್ಲೇ ಬಂತು, ಪ್ರಾದುರ್ಭಾವ ಮಾಡದೆ ಹೇಳಿಬಿಟ್ರು, ರೊಕ್ಕೋಬಿಟ್ರು, ಅಲ್ಲ ಅಂತ ಹೇಳಿಬಿಟ್ರು, ಏನಲ್ಲ ಭಗ ಅಲ್ಲ ಅಂತ ಹೇಳಿಬಿಟ್ರು. ನೋಡ್ತಿರ್ಲಿಕ್ಕೆ ಮತ್ತೇನಾದ, ಶಿಶು ರೂಪದಲ್ಲಿ ಬಂದ. ಆಗ ತದಾತು ಕಾ ಸ್ತ್ರೀ ಶಿಶುವೆ, ಯಾರ ಕೃಷ್ಣನ ಹೆತ್ತಿದ್ದೆ ರೂಪ, ಶಿಶು ಹೆತ್ತಿದ್ದ ಯಾರು, ಅವರೇ ತಗೊಂಡ ಹೌದಲ್ಲ, ಈ ರೂಪ ಅವರೇ ತಗೊಂಡ, ಆ ರೂಪ ಅವರೇ ತಗೊಂಡು ಬಂದಿದ್ದ ಅಷ್ಟೇ ಹೊರತು, ಇವರು ನಿಮಿತ್ತರೆ ಹೊರತು ಏನಲ್ಲ, ನಿಜವಾದ ತಾಯಿಗಳಲ್ಲ ಅಂಬೋದಕ್ಕೆ ಒಳ್ಳೆ ಕಾರಣ ಕೊಡ್ತಾರೆ. ಇದನ್ನು ಯೋಚನೆ ಮಾಡಿದ್ದೆ. ತತಶ್ಚ ಏನು ಎಲ್ಲ ಕಡೆ ಅಲ್ಲ, ಪ್ರಸಂಗ ನೋಡಿ ಅರ್ಥ ಹೇಳಬೇಕು. ಇಲ್ಲೆಲ್ಲ ದೇವರಿಗೆ ಸಂಬಂಧಪಟ್ಟಂತೆ ಯಾರು ಮಾಯ ಅಂತ ಉಪಯೋಗಿಸಿದರೆ ಏನಂತ ಅರ್ಥ, ಇದು ಇಚ್ಛೆ ಅಂತ ಅರ್ಥ. ಬೇರೆ ಕಡೆ ಅನಾದಿ ಮಾಯ ಸುಪ್ತ ಅಂತ ಕರೆದಾಗ ಅನಾಧಿಕಾರದ ಅಜ್ಞಾನ ಅಂತ ಅರ್ಥ. ಅದು ಜೀವನಿಗೆ ಅನಾದಿ ಮಾಯ ಬಂತು ಅಂದ್ರೆ ಅಜ್ಞಾನ, ಅದು ದೇವರಿಚ್ಛೆ ಆಮೇಲೆ, ಮತ್ತೆ ಅಜ್ಞಾನ ಅಂತ ಕರೀಬೇಕು. ಅಯೋಗ್ಯರು ಮಾಯ ಮಾಡ್ತಾರೆ ಅಂತ ಏನರ್ಥ, ಕಪಟ ಅಂತ ಅರ್ಥ, ಅದಕ್ಕೆ ಕಪಟ ಅಂತ ಕರೀತಾರೆ. ಇದೊಂದು ಮಾಯ ಪ್ರಾಪರ್ ನೌನ್ ಮಾಡ್ಕೊಂಡ್ಬಿಟ್ರೆ ಮಹಾಲಕ್ಷ್ಮಿ ಅಂತ ಅರ್ಥ, ಮಾಯಾ ಜಯ ಕೃತಿ ಶಾಂತಿ ಅಂತ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಬೇರೆ, ಕಾಮನ್ ನೌನ್ ಬೇರೆ. ಆ ಪ್ರಸಂಗದೊಳಗೆ ಅರ್ಥ ಮಾಡುದು, ಅದಕ್ಕೆ ಏನಂತ ಕರೀತಾರೆ, ಆ ಪ್ರಕರಣ ಅಂತ ಕರೀತಾರೆ. ಕಾಂಟೆಕ್ಸ್ಟ್ ಒಳಗೆ ಅರ್ಥ ಮಾಡಬೇಕೆ ಹೊರತು ಸುಮ್ಮನೆ ಅರ್ಥ ಮಾಡಿದ್ರೆ ಅಪಾರ್ಥ ಇಲ್ಲ. ಅವ್ರೇನ್ ಮಾಡಿದ್ರು ಬೇರೆಯವರೆಲ್ಲ ಕೂಡ ಯಾವ ಬಂದ್ರೂ ಅದೊಂದೇ ಅರ್ಥ, ತಪ್ಪಾಗ್ಬಿಡ್ತದೆ. ಈ ಹರಿ ಶಬ್ದಕ್ಕೆ ಹತ್ತು ಅರ್ಥಗಳಿವೆ. ಹರಿ ಕುದುರೆ, ಸಿಂಹ, ಈ ಬಂದು ಕುದುರೆ, ದೇವರು, ಕಪಿ, ಎಷ್ಟು ಅನೇಕ ಅರ್ಥಗಳಿದೆ. ಹರಿದೇವ ಪರ ಹರಿದೇವ ಅಂತ ಹೇಳಬೇಕಾದ್ರೆ ಏನಂತ ಅರ್ಥ ಮಾಡ್ತೀರಾಗ, ಕುದುರೆಗಿದ್ರೆ ಅರ್ಥ ಮಾಡಕ್ಕಾಗತ್ತಾ, ಹರಿ ಅಂದ್ರೆ ನಾರಾಯಣ ಅಂತಾನೆ ಅರ್ಥ. ಹೇಳಿತಾ, ಆ ರೀತಿ ಪ್ರಸಂಗಗಳನ್ನು ಅರ್ಥ ಮಾಡಬೇಕಾದ್ರಿಂದ ಮಾಯಾ ಶಬ್ದಕ್ಕಿಂತ ಪ್ರಸಂಗದಲ್ಲಿ ಮಾತ್ರ ಇಚ್ಛೆ ಅಂತಾನೆ ಅರ್ಥ ಮಾಡಬೇಕು. ಅದನ್ನೇ ಅಲ್ಲಿ ಹೇಳಿಕೊಂಡ, ಬ್ರಹ್ಮಭಾವಿ ಆತ್ಮಮಾಯಯ ಅಂತ ಹೇಳಿದ್ರಲ್ಲ ಭಗವಾನ್ ಆತ್ಮಮಾಯಯ, ಇಲ್ಲೂ ಅದೇ ಪದ ಇದೆ, ಆತ್ಮೇಚ್ಛಯ. ಪಿತ್ರೋ ಸಂಪಶ್ಯತೋ ಸದ್ಯೋ, ಸಂಪಶ್ಯೋದ್ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ನೋಡಿ ನೋಡ್ತಿರ್ಲಿಕ್ಕೆ ಮತ್ತೆ ಎಲ್ಲ ಸ್ವಲ್ಪ ತೂಯಿ ಬರ್ತೀರಿ ಹಾಗೆ ಅಂತ ಹೇಳಿಲ್ಲ, ನೋಡ್ತಿರ್ಲಿಕ್ಕೆ ಚೇಂಜ್ ಆಗಿಬಿಟ್ಟ ಅಂತ ಹೇಳಿದ್ರೆ ಸಂಪೂರ್ಣ ಸ್ವೇಚ್ಛೆಯಿಂದ ಮಾಡ್ತಾ ಇದ್ದಾನೆ. ಪಿತ್ರೋ ಸಂಪಶ್ಯತೋ ಸದ್ಯೋ ಬಹೂವ ಪ್ರಾಕೃತ ಶಿಶು ತತಶ್ಚಶೌ ನಿರ್ಭಗವತ್ ಪ್ರಚೋದಿತ ಸುತಂ ಸಮಾದಾಯ ಸಸೂತಿಕಾ ಗೃಹಾತ್ ಯಥಾ ಬಹಿರ್ಗಂತು ಬಿಯೇಷ ತರಿಹಜ ಯಾಯೋಗ ಬಾಯ ಅಜರಿ ನಂದ ಹ್ಯಾಯಯ. ತತಶ್ಚ ಶೌರಿಹಿ ಭಗವತ್ ಪ್ರಚೋದಿತ ಸುತಂ ಸಮಾದಾಯ ಸಸೂತಿಕಾ ಗೃಹಾತ್ ಯದಾ ಬಹಿರ್ಗಂತುಂ ಯೇಷ ತರಿಹಿ ಅಜಾ ಯಾ ಯೋಗ ಮಾಯಾ ಅಜನಿ ನಂದಜಾಯಯ. ಆಗೇನಾಯ್ತು ವಸುದೇವ, ಭಗವತ್ ಪ್ರಚೋದಿತ ಶೌರಿಹಿ, ಭಗವಂತರಿಂದ ಪ್ರಚೋದಿತನಾದಂತಹ ಶೌರಿಹಿ, ಇದನ್ನು ಸೇರಿಸ್ಕೋಬೇಕಾಗ. ಕೃಷ್ಣ ಹೇಳಿದ ಅಂತ ಸೇರಿಸ್ಕೋಬೇಕು, ಹೇಳಿದ ಅಂತ ಹೇಳಿದ್ರಿಂದ ಗಂಡ ಹೋಯ್ತು. ಏನ್ ಮಾಡ್ಬೇಕು ನೀವೀಗ? ದದ್ದರ್ ಬರೀ ಬಿಟ್ಟು ಬರಬೇಕು, ಅಲ್ಲಿಂದ ಇದೇನ್ ತರಬೇಕು ಎಲ್ಲ ಹೇಳಿದ್ದ. ಅದರಂತೆ ಏನ್ ಮಾಡಿದ ಆಯ್ತ, ಸುತಂ ಸಮಾದಾಯ ಸ ಸೂತಿಕಾಗ್ರಹ. ಸೂತಿಕಾಗ್ರಹ ಅಂದ್ರೇನು? ಪ್ರಸವದ ಮನೆ, ಪ್ರಸವದ ಕೋಣೆಯಿಂದ ಸುತ ಕಂಸ ಏನ್ ಮಾಡಿದ್ದ, ಜೈಲಲ್ಲಿ ಇಟ್ಟಿದ್ರು ಕೂಡ ಇಂತ ವ್ಯವಸ್ಥೆ ಮಾಡಿದ್ದ. ಗೊತ್ತಾಯ್ತು, ಜೈಲು ಇವತ್ತು ಕೂಡ ಸರ್ಕಾರ ಮಾಡುತ್ತೆ ಕೆಲವು ಇಂಥ ಪ್ರಸಂಗ ಬಂದ ಏನ್ ಮಾಡ್ಬೇಕು ಅದು ಕೂಡ ವ್ಯವಸ್ಥೆ ಮಾಡಬೇಕು. ಆ ಕಂಸ ಅಂತ ವ್ಯವಸ್ಥೆ ಮಾಡಿದ್ದ, ಸೂತಿಕಾಗ್ರಹ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದ, ಆ ಮನೆಯಿಂದ ಕರ್ಕೊಂಡು ಬಂದ ಹೊರಗೆ. ಯದಾ ಬಹಿರ್ಗಂತು ಬಿಯೇಷ, ಯಾವಾಗ ಅಲ್ಲಿಂದ ಹೊರಗೋಗಲಿಕ್ಕೆ ಅಂತ ಹೊರಟ ಯಾರು ವಸುದೇವ, ಅಕ್ಕತ್ತಿಗೇನಾಯ್ತು? ತರಿಹಿ ಅದಾ ಕಾಲ, ಅದೇ ಕಾಲದಲ್ಲಿ ಅಜಾಯ ಯೋಗಮಾಯ, ಯೋಗಮಾಯ ಅಂದ್ರೆ ಯಾರು? ಮಮಮಾಯ ದುರತ್ಯಯ ದುರ್ಗಾದೇವಿ, ದುರ್ಗಾದೇವಿ ಅಜರಿ ನಂದಜಾಯಯ, ಯೋಗಮಾಯ ನಂದಜಾಯಯ ಅಜರಿ. ನಂದಜಾಯ ಅಂದ್ರೆ ಯಾರು? ನ ಜಾಯ ಅಂದ್ರೆ ಹೆಂಡತಿ, ಜಾಯಾಪತಿ ದಂಪತಿ ಎಲ್ಲ ಪರ್ಯಾಯ ಪದಗಳು. ನಂದಜಾಯಯ ಯಶೋದೆಯಿಂದ ಅವತರಿಸಿದಳು, ಯಶೋದೆಯಿಂದ ಅವತರಿಸಿದಳು. ಇಲ್ಲಿ ಕೃಷ್ಣಾವತಾರವಾಯಿತು, ಆಮೇಲೆ ಏನಾಯ್ತು? ಎರಡು ಅಷ್ಟಮಿನೆ, ಅದು ಕೃಷ್ಣಾಷ್ಟಮಿ ದುರ್ಗಾಷ್ಟಮಿ. ದುರ್ಗಾದೇವಿ ಅಷ್ಟಮಿ ಅವತಾರ ಮಾಡಿದ್ರಿಂದ ದುರ್ಗಾಷ್ಟಮಿ ಅಂತಾನೆ ಅಷ್ಟಮಿಗೆ ಹೆಸರು. ಭಾರಿ ವಿಶೇಷ ನೆನಪಿರಬೇಕು. ನಂದಜಾಯಯ ತಯಾ ಹೃತ ಪ್ರತ್ಯಯ ಸರ್ವವೃತ್ತಿಷು ದ್ವಾಸ್ಥೇಷು ಪೌರೇಷು ಚ ಯಾಪಿತೇಶ್ವಥ ದ್ವಾರಸ್ತು ಸರ್ವಾಹ ವಿಹಿತಾ ದುರತ್ಯಯ ಬೃಹತ್ಪಾಡಾಯ ಸ ಕೀಲ ಶೃಂಗಲೈಹಿ ತಯಾ ಹೃತ ಪ್ರತ್ಯಯ ಸರ್ವವೃತ್ತಿಷು ದ್ವಾಸ್ಥೇಷು ಪೌರೇಷು ಚ ಯಾಪಿತೇಷು ಅಥ ದ್ವಾರಸ್ತು ಸರ್ವಾಹ ಪಿಹಿತಾಹ ದುರತ್ಯಯಾಹ ಬೃಹತ್ ಕಪಾಟಾಯ ಸ ಕೀಲ ಶೃಂಗಲೈಹಿ ತಯಾ ಹೃತ ಪ್ರತ್ಯಯ ಸರ್ವವೃತ್ತಿಷು. ತಯ ಅಂದ್ರೆ ಯೋಗಮಾಯಯ ಅಂತರ್ಥ. ಯೋಗಮಾಯೆಯಿಂದಾಗಿ ಹೃತ ಪ್ರತ್ಯಯ ಸರ್ವವೃತ್ತಿಷು, ಜ್ಞಾನ ಬದಲಾದ ಎಲ್ಲವೂ ಕೂಡ ಏನಾಯ್ತಂತೆ? ದ್ವಾಸ್ಥೇಷು ಪೌರೇಷು ಚ, ಬಾಗಿಲು ಕಾಯ್ತಾ ಇದ್ರಲ್ಲ ಅವರಿಗೆ ಪಲ್ಲ ಎಲ್ಲ ಎಚ್ಚರ ತಪ್ಪಿಬಿಡುತ್ತೆ. ಎಲ್ಲ ಸರ್ವವೃತ್ತಿಷು ಮೇಲೆ ಪ್ರಜ್ಞೆ ಇಲ್ದಾಗೋಗ್ಬಿಡುತ್ತೆ. ಯಾಪಿತೇಶ್ವಥ ಎಲ್ಲ ದೂರ ಹೊರಟೋದು. ದ್ವಾರಸ್ತು ಸರ್ವಾಹ ಪಿಹಿತಾ ದುರತ್ಯಯಾಹ ಬೃಹತ್ ಕಪಾಟಾಯ ಸ ಕೀಲ ಶೃಂಖಲೈಹಿ ದ್ವಾರಸ್ತು ಸರ್ವಾಹ ಪಿಹಿತಾಹ ದುರತ್ಯಯ ಎಲ್ಲಾ ಕಡೆ ಬಾಲ ಹಾಕ್ಬಿಟ್ಟಿದ್ದ. ಸರ್ವೇರಿಂದ ಒಂದೇ ಬಾಗಿಲು ಇದ್ದಿಲ್ಲ ಕಂಸರಿಗೆ, ನಾವೇನು ತಿಳ್ಕೊಂಡು ಬಾಲ್ ತಗೊಂಡು ಬೇರ್ಗೇಟ್ ಬರ್ತಿರಲಿಲ್ಲ. ಈ ಜೈಲುಗಳಿಗೆ ಬೇರ್ಗೇಟ್ ರಕ್ಷ ಸಿಗಲ್ಲ, ಎಲ್ಲಿ ಬರಬೇಕು ಅವರು? ಎಷ್ಟೋ ದಾಟ್ಕೊಂಡು ಬರಬೇಕಾಗುತ್ತೆ. ಎಲ್ಲಾ ದ್ವಾರಗಳು ಓಪನ್ ಆದಂತ, ಎಲ್ಲಾ ಕಡೆ ಲಾಕ್ ಮಾಡಿದ್ದ ಅವರು. ಪಿಹಿತಾಹ ದುರತ್ಯಯ ಯಾರು ಬ್ರೇಕ್ ಮಾಡಕ್ ಸಾಧ್ಯ ಇಲ್ಲ, ಓವರ್ಕಮ್ ಮಾಡಕ್ ಸಾಧ್ಯ ಇಲ್ಲ, ಡೂಪ್ಲಿಕೇಟ್ ಸೆಕೆ ಇರಲಿಲ್ಲ, ಅಂತ ಬಾಗಿಲು ಹಾಕಿದ್ದವರು. ಬೃಹತ್ ಕಪಾಟಾಯ ಸ ಕೀಲ ಶೃಂಖಲೈಹಿ ದುರತ್ಯಯ ಎತಕ್ಕಾಗಿದ್ದು ಅಂದ್ರೆ ಬೃಹತ್ ಕಪಾಟ ದೊಡ್ಡ ದೊಡ್ಡ ಬಾಗಿಲುಗಳು, ಆಯಸ ಕೀಲ ಉಕ್ಕಿಲ ಕೀಲುಗಳು, ಶೃಂಖಲ ಮತ್ತು ಸರ್ಪಣೆಗಳು ಮತ್ತೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಕಂಸ. ಆ ರೀತಿ ವ್ಯವಸ್ಥೆ ಮಾಡಿದ್ದ, ಅದೆಲ್ಲ ದಾಟಿಕೊಂಡು ಹೋಗ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಪ್ರಿಕಾಷನ್ ತಗೊಂಡಿದ್ದ ಕಂಸ ಅಂದ್ರೆ, ಕೃಷ್ಣ ಹುಟ್ಟದ ಅಂದ್ರೆ ತಾನು ಹೋದಾಗ ಲೆಕ್ಕ, ಅದಾಗಬಾರದು ಅಂತೇಳಿ ಸಾಕಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ದ. ತಾ ಕೃಷ್ಣ ದ್ವಾರಸ್ತು ಸರ್ವ ಪೀತಾ ದುರತ್ಯಯಾಹ ಬೃಹತ್ ಕಪಾಟಾಯಸ ಕೀಲ ಶೃಂಖಲೈಹಿ ಪಿಹಿತಾಹ ಬೃಹದ್ಭಿ ಕಪಾಟೈಹಿ ಅರೈಹಿ ಅಯೋಮಯೈಹಿ ಕೀಲೈಹಿ. ಕೀಲ ಅಂತ ಹೇಳಿದ್ರೆ ಅಗಡಿಗಳು ಅಂತ, ಅಗಡಿಗಳು ಹಿಂದೆ ಹಾಕಿಬಿಟ್ರೆ ಅಗಡಿಗಳು ಅಂತ ಹಿಂದೆ, ಈ ಕಡಿಮೆ ಆಗಿದೆ ಈ ಬೋಲ್ಟ್ ಅಂತೀವಲ್ಲ ಆ ತರ. ಶೃಂಖಲೈಶ್ಚ ಬೇರೆ ಸ್ವಲ್ಪ ಬೇರೆ ಬಿಗಿದಿದ್ದಾರೆ, ಇಷ್ಟೆಲ್ಲ ಮಾಡಿದ್ದ. ಪ್ರಾಪಿತೇಶು ನಿದ್ರಾಂ ಪ್ರಾಪಿತೇಶು ಸತ್ಸು ದುರತ್ಯ ಅತ್ಯೇತು ಅಶಕ್ಯಾ ಸರ್ವಾಹ ದ್ವಾರಾಹ ಬೃಹತ್ ಕಪಾಟಾಯ ಕೀಲ ಶೃಂಖಲೈಹಿ ವಿಹಿತಾಹ ತಾ ಕೃಷ್ಣ. ಅದೇ ಅಂತಾನೆ ಸಾಬಾರೆ ಕರೆದು ನಂಬಬಹುದು, ತೊಂದರೆ ಏನಿಲ್ಲ. ಖಚಿತವಾಗಿ ಶಾಸ್ತ್ರ ಪ್ರಕಾರ ಹೇಳೋದು ಸಾಧ್ಯ ಇಲ್ಲದೆ ಹೋದ್ರು ಕೂಡ ಯಾವುದೇ ಕೆಲವು ಗುರುತುಗಳಿಗೆ ಪ್ರತೀತಿನೇ ಕಾರಣ. ಅರ್ಥದಲ್ಲಿ ಇರಬೇಕು, ಇಷ್ಟು ದಿವಸಗಳ ಕಾಲ ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿರೋದ್ರಿಂದ ಅದಿದ್ರೆ ಇದು ಆಶ್ಚರ್ಯ ಇಲ್ಲ. ಹೌದು ದುರ್ಗಾ ಏರ ಆ ದುರ್ಗಾಷ್ಟಮಿ ಬೇರೆ ಇದು. ಆ ದುರ್ಗಾ ಆಗ ನವರಾತ್ರಿ ಅಂತೇಳಿ ಉತ್ಸವ, ಶಿವಾಸ್ಕರ ಎರಡು ಸರ್ತಿ ಮಾಡ್ತಾರೆ, ವೈಶಾಖ ಮಾಸದಲ್ಲೊಮ್ಮೆ ದಸರಾದಲ್ಲೊಮ್ಮೆ. ಆಕ್ಚುಲಿ ಮದುವೆಯಾಗಿದ್ದು ವೈಶಾಖ ಮಾಸದಲ್ಲಿ, ಅದರ ಸ್ಮರಣೆಗಾಗಿ ಎರಡು ಮಾಡ್ತಾರೆ ಅಷ್ಟೇ. ಅದೇ ಅಂತ ದುರ್ಗಾವತಾರವಾಗಿದ್ದು ಶ್ರಾವಣ ಮಾಸದಲ್ಲಿ ಕೃಷ್ಣ ಅಷ್ಟಮಿ ದಿವಸ, ಮತ್ತೆ ಅದರ ಉತ್ಸವ ನವರಾತ್ರಿಗೆ ಅಭಿಮಾನ ದೇವತೆ ದುರ್ಗಾದೇವಿ, ಅದಕ್ಕೆ ದುರ್ಗಾಷ್ಟಮಿ ಮಾಡೋದಾಗ. ನವರಾತ್ರಿಯೇ ದುರ್ಗಾ ಪೂಜೆ ಮುಖ್ಯವಾಗಿ, ಗೊತ್ತಾಯ್ತಾ? ಅದ್ರ ಜೊತೆಗೆ ಅಷ್ಟಮಿ ಇನ್ನೂ ವಿಶೇಷ. ಅಷ್ಟಮಿ ವಿಶೇಷ ಎರಡು ತಿಥಿ ಮತ್ತು ಪರ್ವಕಾಲ ಎರಡು ಸೇರ್ಕೊಂಡಿದ್ರಿಂದ ನವರಾತ್ರಿ ದುರ್ಗಾಷ್ಟಮಿ ಭಾರಿ ಮಹತ್ವ. ಪ್ರತಿ ತಿಂಗಳು ದುರ್ಗಾಷ್ಟಮಿ ಬರುತ್ತೆ, ಪ್ರತಿ ತಿಂಗಳು ದುರ್ಗಾಷ್ಟಮಿ ದುರ್ಗಾರಾಧಕರೆಲ್ಲ ಪ್ರತಿ ಅಷ್ಟಮಿ ಆರಾಧನೆ ಮಾಡ್ತಾರ, ಗೊತ್ತಾಯ್ತಾ? ಅದು ಮತ್ತೆ ನಮ್ಗೆ ಪ್ರತಿ ಕೃಷ್ಣಾಷ್ಟಮಿ ಮಾಡಕ್ ಪದಿತ ಆಗ್ಬಿಡ, 12 ತಿಂಗಳು ಕೃಷ್ಣಾಷ್ಟಮಿ ಮಾಡಿದ್ರೆ ಪದಿತ ಆಗ್ತದೆ, ಮಾಡಿಲ್ಲ. ಹಾಗೆ ದೇವರು ಭಾರಿ ಕರುಣಾಳು, ಮಿನಿಮಮ್ ಮಾಡ್ತಾರ ಅಷ್ಟೇ. ಬೇರೆ ದೇವತೆಗಳು ಭಾರಿ ಕಷ್ಟ. ಜಾಸ್ತಿ ಶಿವರಾತ್ರಿ ಪ್ರತಿ ತಿಂಗಳು ಮಾಡೋರಿರ್ತಾರೆ, ಗೊತ್ತೇನು? ಪ್ರತಿ ಮಾಸದೇವರಾತ್ರಿ ಅಂತ ಮಹಾಶಿವರಾತ್ರಿ, ಅದಕ್ಕೆ ಒಂದೇ ಶಿವರಾತ್ರಿ ಗೊತ್ತೆ ಮಹಾಯಾತ್ರಕ್ಕೆ ಹಾಕ್ತಾರೆ, ಗೊತ್ತಾಗೋದಿಲ್ಲ. ಪ್ರತಿ ಮಾಸದಲ್ಲಿ ಮಾಡೋರಿಗೆ ಮಹಾಶಿವರಾತ್ರಿ. ಆ ರೀತಿ ದುರ್ಗಾಷ್ಟಮಿಗೆ ಮಹಾ ದುರ್ಗಾಷ್ಟಮಿ. ದ್ವಾರಸ್ತು ತಾಕೃಷ್ಣ ವಾಹೇ ವಸುದೇವ ಆಗತೆ ಸ್ವಯಂ ವಿಶೀರ್ಯಂತ ಯಥಾ ತವೋರವೇಹೆ ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತ ಶೇಷೋದ್ವಗಾತ್ವಾರಿ ನಿವಾರಯನ್ ಫಡೈಹಿ. ಏನಾಯ್ತು ಅಂತ ಹೇಳುತ್ತಾರೆ, ದಾಹ ಕೃಷ್ಣವಾಹೇ ವಸುದೇವೇ ಆಗತೆ. ಕೃಷ್ಣವಾಹ ಒಳ್ಳೆ ಪದ ಅದು, ಕೃಷ್ಣವಾಹ ಕೃಷ್ಣರನ್ನ ಹೊತ್ಕೊಂಡು ವಸುದೇವೇ ಆಗತೆ, ವಸುದೇವ ಹೊರ ಬರ್ತಿರ್ಲಿಕ್ಕೇನೆ. ಸ್ವಯಂ ವ್ಯಸೀರ್ಯಂತ ಯಥಾ ತವೋರವೇಹೆ, ಎಲ್ಲ ತಾವೇ ತಕ್ಕೊಂಡ್ಬಿಟ್ಟು ಬಾಗಿಲಲ್ಲಿ ಏನಾದ್ರು ಉಗಡಾಗ ಬೀಗ ಕೀಲು ಬಾಗ ಎಲ್ಲ ತಕ್ಕೊಂಡ್ಬಿಟ್ಟು ಹಾಗೇನೆ. ಇದೇನ್ರಿ ಸುಲಭ ಅಂತ ಹೇಳ್ತಿರಲ್ಲ ಅಂದ್ರೆ, ಯಥಾ ತವೋರವೇಹೆ, ಸೂರ್ಯ ಹಾಕ್ತಿರ್ಲಿಕ್ಕೆ ಏನಾಗುತ್ತೆ? ಕತ್ತಲೆ ಹೋಗ್ಬಿಡುತ್ತೆ, ಬಹಳ ಸುಲಭ ಅದು. ಅದ್ರ ದೊಡ್ಡದು ಕಷ್ಟ ಅನಿಸುತ್ತೆ. ಬೆಳಕು ಬಂದ ತಕ್ಷಣ ಕತ್ತಲೆ ಹೋಗ್ಬಿಡ್ಬೇಕು, ಕೃಷ್ಣ ಬಂದ ತಕ್ಷಣ ಎಲ್ಲ ಹೊರಟೋಯ್ತು. ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತ, ಪರ್ಜನ್ಯ ಅಂದ್ರೆ ಬೇಗ ಏನ್ ಮಾಡ್ತದೆ, ಮಳೆ ಶುರುವಾಯ್ತಂತೆ. ಬೆಲ್ಲಗೆ ಗುಡುಕ್ತಾ ಇದ್ದಂತೆ, ಬೆಲ್ಲ ದೊಡ್ಡದ ಗುಡು ಇಲ್ಲ, ಬೆಲ್ಲ ಗುಡುಕ್ತಾ ಇತ್ತಂತೆ. ಶೇಷೋ ಅನ್ವಗಾತ್ ವಾರಿ ನಿವಾರಯನ್ ಫಣೈಹಿ, ಶೇಷ ದೇವರು ಬಂದು ನೀರು ಬಿಡದಂತೆ ಹೆಡೆ ಅಡ್ಡ ಹಿಡಿದ್ರಂತೆ. ಅವಿಷ್ಣು ಕೂಡ ಕೃಷ್ಣದೇವರ ಹೊರ ನಿರ್ಗಮದ ಕಾಲಕ್ಕೆ ನಡೆದ ವಿಶೇಷಾಂಶಗಳು. ಕೃಷ್ಣವಾಹೆ ಕೃಷ್ಣಂ ಬಿಭ್ರಾಡೆ ತಾ ಕಪಾಡದ್ವಾರ ವಿಶೀರ್ಯಂತ ವಿರುತಾ ಯಥಾತವಹ ರವೇ ಹೃದಯ ಉಪಾಂಶು ರಹಸಿ. ಬೆಲ್ಲ ಗರ್ಜನೆ ಮಾಡ್ತಾರೆ, ದೂರ ಗರ್ಜೆ ಮಾಡೋಕ್ಕೂ ಆಗಲಿಲ್ಲ ಅದಕ್ಕೆ. ಅನ್ವಗಾತ್ ಪೃಷ್ಠತಃ ಯಾಸಿ ಫಣಾಶಬ್ದ ಉಭಯಲಿಂಗ ಫಣಾ ದ್ವಯೋರಿತ್ಯವರಹ. ಅದು ಹೇಳ್ತಾರೆ, ವಾರಿ ದಿಪಾರಯನ್ ಫಣೈಹಿ ಅಂತ ಹೇಳಿದರು. ಆಗ ಫಣಾಭಿ ಆಗಬೇಕಾಯ್ತು, ಫಣೈಹಿ ಆಗತ್ತಂತ ಕೇಳಿ ಹೇಗಾಯ್ತು ಅಂತ ಕೇಳಿದರೆ, ಅದು ಸ್ತ್ರೀಲಿಂಗನೂ ಇದೆ ಪುಲ್ಲಿಂಗನೂ ಇದೆ, ಆದ್ರಿಂದಾಗಿನೇ ಫಣೈಹಿ ಅಂತಾಯ್ತು ಅಂತ ಹೇಳಿದರು. ಉಭಯಲಿಂಗ ಪದ ಅಂತ ಅರ್ಥ. ಫಣಾ ದ್ವಯೋರಿತ್ಯವರಹ ಬಹೋರಿ ವರ್ಷತ್ಯಸಕೃತ್ಯ ಮಾನುಜಾಹ ಗಂಭೀರತೋ ಯೌಹ ಜವೋರ್ಬಿಫೇದಿಲ ಭಯಾನಕಾವರ್ತ ಶತಾಕುಲಾರದಿ ಮಾರ್ಗಂ ದದೌ ಸಿಂಧುರಿವ ಶ್ರಿಯಃ ಪತೇಹೆ. ಮಘೋರಿ ವರ್ಷತಿ ಅಸಕೃತ್ ಯವಾನುಜ ಗಂಭೀರತೋ ಯೌಘ ಜವೋರ್ಬಿಫೇದಿಲ ಭಯಾನಕ ಆವರ್ತ ಶತಾಕುಲ ನದಿ ಮಾರ್ಗಂ ದದೌ ಸಿಂಧು ಹೂಯುವ ಶ್ರಿಯಃ ಪತೇಹೆ. ಆಗ ಏನಾಯ್ತಂತೆ, ಮಘೋರಿ ವರ್ಷತಿ, ಮಗೋ ಸಪ್ತಮಿ ಏಕವಚನ, ಮಘೋರಿ ವರ್ಷತಿ ಇಂದ್ರ ಮಳೆ ಸುರಿಸ್ತಿರ್ಬೇಕಾದ್ರೆ ಎಂಥ ಮಳೆ, ಅಸಕೃತ್ ಜೋರ ಮಳೆ ಹೊಡಿತಾ ಇದೆ, ಅನ್ಸ್ಟಾಪ್ ಅಂದ್ರೆ ನಿಲ್ತಾ ಇಲ್ಲ, ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಯಮಾನುಜ ಯಮುನಾದೇವಿ ಹೇಗಿದ್ದಾಳಂತೆ, ಗಂಭೀರ ತೋಯೋಗ ಜವೋರ್ಬಿ ಫೇರಿಲ, ಗಂಭೀರವಾದ ಆಳವಾದ ತೋಯೋಗ ಅಂದ್ರೆ ಪ್ರವಾಹದ ವೇಗದಿಂದಾಗಿ, ಜವ ವೇಗದಿಂದಾಗಿ, ಉರ್ಬಿ ಫೇರಿಲ ಒಂದ್ ಕಡೆ ಅಲೆಗಳು, ಒಂದ್ ಕಡೆ ನೊರೆ, ಫೇರಿಲ ಅಂದ್ರೆ ನೊರೆ ತುಂಬಿದವಳು ಅಂತ ಅರ್ಥ. ಉರ್ಬಿ ಅಂತ ಹೇಳಿದ್ರೆ ಅಲೆಗಳು, ಒಂದ್ ಕಡೆ ಅಲೆಗಳು ನೊರೆಗಳು ತುಂಬಿ ಹೋಗಿಬಿಟ್ಟಿದೆ, ವೇಗ ಹರಿತಾ ಇದೆ. ಅದು ಮಳೆಗಾಲ, ಒಳ್ಳೆ ಮಳೆ ಆಗ್ತಿದ್ದ ಕಾಲ ಕೂಡ ಹೌದು ಅದು, ಆದ್ರೆ ಒಳ್ಳೆ ತುಂಬಿ ಹರಿತಾ ಇದೆ. ನಾವು ಉತ್ತರ ಭಾರತ ನದಿಗಳೆಲ್ಲ ಭಾರಿ ಜೋರು ತುಂಬಿ ಹರಿಯೋದು, ಇಲ್ಲಿವೇ ಹಾಗಾಗುತ್ತೆ. ಒಳ್ಳೆ ಮಳೆ ಬಂದ್ರೆ ಅಲ್ಲಿ ಭಾರಿ ಜಾಸ್ತಿ ಆಗುತ್ತೆ. ಆ ರೀತಿಯಾಗಿದ್ದಾಳೆ. ಭಯಾನಕಾವರ್ತ ಶತಾಕುಲ ನದಿ, ಆವರ್ತಾದ ಸುಳಿಗಳು, ಭಯಾನಕವಾದ ನೂರಾರು ಸುಳಿಗಳಂತೆ ಮಧ್ಯೆ ಪ್ರವಾಹದ ಕಾಲಕ್ಕೆ, ಆ ರೀತಿ ಆಗೋದು ಸಹಜ. ನದಿ ಯಮುನಾ ನದಿಯು, ಯವಾನುಜಾ ನದಿ, ಮಾರ್ಗಂ ತದೌ ಸಿಂಧುರಿವ ಶ್ರೀಯಪ್ಪತೇಹೆ, ದಾರಿ ಕೊಟ್ಬಿಡ್ತಂತ. ಅಂತ ಭಯಾನಕವಾದ ನದಿ ಹೊಸದೇವರಿಗೆ ಏನ್ ಮಾಡುತ್ತ, ಬೇಸಿಗೆಯಲ್ಲಿ ನಡೆದಿದ್ರೆ ನಡ್ಕೊಂಡು ಹೋದ ಅಂತ ಹೇಳ್ಬೋದಾಗಿ. ನದಿ ಕೆಲವೇ ನೀರೇ ಇರೋದಿಲ್ಲ ಹೊತ್ತಿನಲ್ಲಿ, ಕೆಲವು ಕಾಲೊಳಿ ಆಗುತ್ತೆ. ಆದ್ರೆ ಇದಾಗಲ್ಲ, ಅಂತ ಮಳೆಗಾಲ ತುಂಬ ಹರಿತಾ ಇದೆ, ಬರೀ ಸುಳಿಗಳು ಬೇರೆ ಇದೆ. ಆದ್ರೆ ಏನ್ ಮಾಡಿಲ್ಲಂತೆ, ಸಿಂಧುರಿವ, ಸಿಂಧು ಅಂದ್ರೆ ಸಮುದ್ರ, ಮುಂದೆ ಸೇರಿಸ್ಕೋಬೇಕು. ಸಿಂಧು ರಾಮಶ್ಯ ಇವ, ಸಮುದ್ರ ರಾಮರಿಗೆ ಹಾಗೆ ದಾರಿ ಕೊಡ್ತಲ್ಲ, ಹಾಗೆ ರಾಮನೇ ಆದ ಕೃಷ್ಣನಿಗೆ ದಾರಿ ಕೊಟ್ಬಿಡ್ತು. ಸಿಂಧುರಿವ ಅನ್ನೋ ಪದದಲ್ಲಿ ಇದು ರಾಮಾಯಣದ ಕಥೆ ಸೇರಿಸ್ತಾರ. ಸಿಂಧುರಿವ ಶ್ರೀಯಪ್ಪತೇಹೆ, ರಾಮಾಯಣ ಮೊದಲಾಗಿ ಇದು ಆಮೇಲಾದ್ರಿಂದ ಆ ದುಷ್ಟಾಂತ ಸರಿ ಹೋಗುತ್ತೆ. ಶ್ರೀಯಪ್ಪತೇಹೆ ದಾಶರಥಿ ರಾಮಸ್ಯ, ಶ್ರೀಯಪ್ಪತಿ ಅಂತ ಹೇಳಿದ್ರಿಂದ ಶ್ರೀಯ ಮಹಾಲಕ್ಷ್ಮಿನೇ ಸೀತೆ ಅಂತ ಆಯ್ತಾ. ಶ್ರೀಯಪ್ಪತೇಹೆ ನಂದೌ ರಜಂ ಶೌರಿ ರೂಪೇತ್ಯ ತತ್ರ ತಾನ್ ಗೋಪಾನ್ ಸುಷುಪ್ತಾನುಪಲಭ್ಯ ನಿದ್ರಯ ಶಿಶುಂ ಯಶೋದಾ ಶಯರೆ ನಿಧಾಯ ತತ್ಸುತಾರುಪಾದಾಯ ಸುತಾಪುಪಾದಾಯ ಪುನರ್ಗೃಹಾನಗಾತ್. ನಂದೌರಜಂ ಶೌರಿಹಿ ಉಪೇತ್ಯ ತತ್ರ ತಾನ್ ಗೋಪಾನ್ ಸುಷುಪ್ತಾನುಪಲಭ್ಯ ನಿದ್ರಯ ಶಿಶುಂ ಯಶೋದಾ ಶಯರೆ ನಿಧಾಯ ತತ್ಸುತಾಂ ಉಪಾದಾಯ ಪುನರ್ಗೃಹಾನಗಾತ್. ಒಂದೇ ಶ್ಲೋಕ ಹೇಳ್ಬಿಡ್ತಾರೆ. ನಂದೌರಜಂ ಶೌರಿಹಿ ಉಪೇತ್ಯ, ಶೌರಿಹಿ ವಸುದೇವ ನಂದೌರಜಂ ಉಪೇತ್ಯ ನಂದಗೋಕುಲಕ್ಕೆ ಹೋದ. ತತ್ರ ತಾನ್ ಗೋಪಾನ್, ಅಲ್ಲಿಯ ಗೋಪರನ್ನ, ಸುಷುಪ್ತಾನುಪಲಭ್ಯ ನಿದ್ರೆಯ ಸುಷುಪ್ತಾನುಪಲಭ್ಯ ಎಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ ಅವರು ಕೂಡ. ಯಾಕೆ ನಿದ್ರೆಯ, ನಿದ್ರೆಯ ಶಬ್ದ ನಿದ್ರೆಯಿಂದ ಅಂತ ಒಂದರ್ಥ, ಯೋಗ ಮಾಯೆಯ ಅಂತ ಇನ್ನೊಂದರ್ಥ. ಯೋಗಮಾಯೆ ದುರ್ಗಾದೇವಿಯ ಮಾಯೆಯಿಂದಾಗಿ ಎಲ್ಲರೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಿಶುಂ ಯಶೋದ ಶಯನೇ ನಿಧಾಯ, ಆ ಶಿಶುವನ್ನ ಯಶೋದೆ ಹಾಸಿಗೆಯಲ್ಲಿ ಇಟ್ಟುಬಿಟ್ಟು ತತ್ಸುತಾಂ ಅವತಾರ ಮಾಡಿದಂತಹ ದುರ್ಗಾದೇವಿಯನ್ನ ಉಪಾದಾಯ ಎತ್ತಿಕೊಂಡು ಪುನರ್ಗೃಹಾನಗ ಪುನಃ ತನ್ನ ಮನೆಗೆ ವಾಪಸ್ ಬಂದ್ಬಿಟ್ಟ. ಯಾರು? ವಸುದೇವ. ಇದು ಕೃಷ್ಣನನ್ನ ಬಿಟ್ಟು ದುರ್ಗೆಯನ್ನು ತಂದ ಪ್ರಸಂಗ ಆಯ್ತು. ಸಾಮಾನ್ಯವಾಗಿ ಕದಿಯವರು ಏನ್ ಮಾಡ್ತಾರೆ, ಹೆಣ್ಮಗನ್ ಬಿಟ್ಟು ಗಂಡ್ಮಗನ್ ಹೊತ್ಕೊಂಡು ಹೋಗ್ತಾರೆ ಸಾಮಾನ್ಯ. ಇದು ಉಲ್ಟಾ ಪಲ್ಟ ಮಾಡ್ದ, ಗಂಡ್ಮಗನ್ ಹೆಣ್ಮಗನ್ ಹೊತ್ಕೊಂಡು ಹೋಗ್ಬಿಟ್ಟ. ದೇವಕ್ಯಾಶ್ಚಯರೇ ನ್ಯಸ್ಯ ವಸುದೇವೋಥ ತಾರಿಕಾಂ ಪ್ರತಿಭುಚ್ಚಯದೋ ಪದೋರ್ಲೋಹಂ ಆಸ್ತೆ ಪೂರ್ವದಾವೃತ. ದೇವಕ್ಯಾಹ ಶಯರೇ ನ್ಯಸ್ಯ ವಸುದೇವೋ ಅಥ ದಾರಿಕಾಂ ಪ್ರತಿಭುಚ್ಚ ಪದೋಹೋ ಲೋಹಂ ಆಸ್ತೆ ಪೂರ್ವದಾವೃತ. ದೇವಕ್ಯಾಹ ಶಯರೇ ನ್ಯಸ್ಯ ವಸುದೇವೋಥ ದಾರಿಕಾಂ, ದಾರಕ ಮಗು, ದಾರಿ ಗಂಡು ಮಗು, ದಾರಿಕಾ ಹೆಣ್ಮಗು, ದಾರಿಕಾಂ ಆ ಹೆಣ್ಮಗಳಾದಂತಹ ಯಾರನ್ನ? ದುರ್ಗಾದೇವಿಯನ್ನ. ವಸುದೇವ ವಸುದೇವನು ದೇವಕ್ಯಾಹ ಶಯನೇ ನೆಶ್ಯ ದೇವಕಿ ಹಾಸಿಗೆಯಲ್ಲಿ ಮಲಗಿಸಿಬಿಟ್ಟು ಪ್ರತಿಭುಚ್ಚ ಪದೋರ್ಲೇಹ ಲೋಹಂ ಆಸ್ತಿ ಪೂರ್ವದಾವೃತ. ಮತ್ತೆ ಕಟ್ಕೊಂಡಂತ ಸಂಕೋಲೆ ಬಿಚ್ಚೋಗಿತ್ತಲ್ಲ, ಮತ್ತೆ ಕಟ್ಕೊಂಡು ಇಂಟ್ಯಾಕ್ಟ್ ಕೂತ್ಕೊಂಡ್ಬಿಡ್ತಾನೆ. ನೋಡಿದ್ರೆ ಇದು ಅಲ್ಲಾಡಿಲ್ಲ ಅಂತ ಅನ್ಕೋಬೇಕು, ಆ ರೀತಿ ಮಾಡ್ಕೊಂಡ್ಬಿಡ್ತಾನೆ. ಕಟ್ಕೊಂಡು ಕೂತ್ಕೊಂಡ ಪುನಃ ತದುಕ್ತಂ ಲಿಂಗಂ ತತ್ರ ನಿಮಿತ್ತ ಪರಿಶ್ರಾಂತಿ ಇತಿ ಕನ್ಯಕಾಂ ನಿದ್ರಯ ತಿರೋಹಿತ ದುರ್ಗಯ ನಿದ್ರಯ ತದಭಿಮಾನಿನ್ಯ ದುರ್ಗಯ ಅದೇ ಅರ್ಥ ಮಾಡಿರೋದು. ಅಪಗತ ಸ್ಮೃತಿ ತಿರೋಹಿತ ಸ್ತ್ರೀ ಪುರುಷ ವಿವೇಕ ಹೇತು ಸ್ಮೃತಿ. ಮುಂದೆ ಪ್ರತಿಭುಚ್ಚ ಪದೋರ್ ಲೋಹಂ ಮಾಸ್ತೆ ಪೂರ್ವವತ್ ಆವೃತ ಮೊದಲಿನಂತೆ ಆವೃತನಾಗಿ ವಸುದೇವ ಅಲ್ಲಿ ತನ್ನ ಬಂಧನದಲ್ಲಿ ಉಳ್ಕೊಂಡ್ಬಿಟ್ಟ. ಯಶೋದಾ ನಂದಪತ್ನಿ ಚ ಜಾತಂ ಪರಬುದ್ಧ್ಯತ ನತಲ್ಲಿಂಗಂ ಪರಿಶ್ರಾಂತ ನಿದ್ರಯ ಅಪಗತ ಸ್ಮೃತಿ. ಇಲ್ಲಿ ದೇವಕಿ ವಸುದೇವರಿಗೆ ಎಲ್ಲ ಗೊತ್ತಿದೆ, ಆದ್ರೆ ಅಲ್ಲಿ ಮಾತ್ರ ಯಶೋದೆ ಇವರಿಗೆ ಯಾರು ಗೊತ್ತಾಗಲೇ ಇಲ್ಲ. ಯಶೋದಾ ನಂದಪತ್ನಿ ಚ ಜಾತಂ ಪರಂ ಅಬುಧ್ಯತ ನ ತಾಕ್ಷ ಪರಮಾತ್ಮ ಇಲ್ಲಿ ಬಂದಿರೋದು ಗೊತ್ತಿಲ್ಲ, ದುರ್ಗಾ ಅವತಾರ ಮಾಡಿದ್ದು ಗೊತ್ತಿಲ್ಲ. ದಲ್ಲಿಂಗಂ ಪರಿಶ್ರಾಂತ ನಿದ್ರೆಯ ಅಪಗತ ಸ್ಮೃತಿ, ಯಾಕೆಂದ್ರೆ ಪರಿಶ್ರಾಂತಳಾಗಿದ್ಲು, ಆಗಷ್ಟೇ ಹೆರಿಗೆ ಆಗಿದೆ, ನೋವಿನಿಂದ ಪರಿಶ್ರಾಂತಳು ಲೋಕದೃಷ್ಟಿಯೊಳಗೆ. ಇನ್ನು ಒಳಗಿಂದ ಅಪಗತ ನಿದ್ರೆಯ ಅಪಗತ ಸ್ಮೃತಿ, ನಿದ್ರಾ ಯೋಗಬಾಯಯ ದುರ್ಗಾದೇವಿ ಎತ್ತರ ತಪ್ಪಿಸಿಬಿಟ್ಟಿದ್ದಾಳಾದ್ರಿಂದ ಆಕೆಗೆ ಏನು ಗೊತ್ತಾಗಲೇ ಇಲ್ಲ. ಯಾವಾಗ ಹುಟ್ಟಿದ್ರೆ ಯಾರಿಗೂ ಗೊತ್ತಾಗಲಿಲ್ಲ. ದಿರಿ ಗೋಕುಲದವರಿಗೆ ಕೃಷ್ಣ ಮುಂದೆ ಗೊತ್ತಾಗೋವರಿಗೂ ಕೂಡ ಇವರು ಏನ್ ತಿಳ್ಕೊಂಡ್ರಿ, ಇವರು ತಮ್ಮದೇ ಮಗು ಅಂತ ತಿಳ್ಕೊಂಡ್ರು, ಬೇರೆ ಅರ್ಥ ಆಗಲಿಲ್ಲ ಅವರಿಗೆ. ಇದು ಶ್ರೀಮದ್ ಭಾಗವತೆ ದಶಮಸ್ಕಂದೆ ಚತುರ್ಥೋ ಅಧ್ಯಾಯ. ಇದು ಒಂದೊಂದೇ ನಾಳೆ ಶುರುವಾಗುತ್ತೆ. ಕೃಷ್ಣದ ಅನೇಕ ಮಹಿಮೆಗಳು ಒಂದಾದ್ಮೇಲೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಕಥೆಗಳಲ್ಲಿ ಕೇಳಿರೋದಕ್ಕೂ ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಓಂ ನಾರಾಯಣಂ ಹಿರಪೂರ್ಣ ಗುಣಾರ್ಣ ಬುಚ್ಚ ಸೂರ್ಯಾವಿತದ್ಯುಜಿವಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಭಜೇಶ ಋತಂ ಪ್ರಣಮ್ಯ ವಕ್ಷ್ಯಾಭಿರುಗರ್ಥಪತಿ ತುಷ್ಟಿಕರಂ ತದಸ್ಯ. ನೂರ ಎಷ್ಟು ವಿಶ್ರಯಂತ ಅಮೃತವೃಧೋ ದ್ವಾರೋ ದೇವೀರಸಶ್ಚತಃ ಅದ್ಯಾ ನೂನಂಚ ಯಷ್ಟವೇ. ವಿಶ್ರಯಂತಾಂ ಅಮೃತಾಬುಧಃ ದ್ವಾರಃ ದೇವೀಹಿ ಅಸಶ್ಚತಃ ಅದ್ಯಾ ನೂನಂಚ ಯಷ್ಟವೇ. ಋತರೂಪೇಣ ಹರಿಣ ಸಮೃದ್ಧಾಯಾವೃತಾವೃಧಃ. ವೃತಾವೃಧ ಅಂದ್ರೇನು? ಋತರೂಪನಾದ ಹರಿಯಿಂದ ಸಮೃದ್ಧವಾಗಿರತಕ್ಕಂಥ ವೃತಾವೃಧ ಅಂತ ಕರೀತಾರೆ. ದ್ವಾರಃ ದೇವ್ಯಃ ಶ್ರೇಯೋ ದಾಸ್ಯಃ ಶ್ರಯಂತಾಭಿಹ ರೋಮಖೇ. ದೇವ್ಯಃ ದ್ವಾರಃ ದೇವ್ಯಃ ಅಲ್ಲಿ ಇದೆ, ದೇವೀಹಿ ದ್ವಾರಃ ಅಂತಿದೆ. ದ್ವಾರಃ ದೇವ್ಯಃ ಸ್ತ್ರೀಯಃ ದಾಸ್ಯಃ ಶ್ರೇಯಂತಾಭಿಹ ರೋಮಖೆ. ನಮ್ಮ ಯಜ್ಞದಲ್ಲಿ ವೃತಾವೃತರಾದ ಶ್ರೀಹರಿಯ ದ್ವಾರವಾಗಿರತಕ್ಕಂತಹ ಎಲ್ಲ ಸಂಪತ್ತುಗಳು ಕೂಡ ಒಂದು ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಾನಸೇ ಬಾಹ್ಯ ಯಜ್ಞೇವ ಹಿ ಅಸಂಗತ್ವಾತ ಸಶ್ಚತಃ. ಅಸಶ್ಚತಃ ದೇವೀಹಿ ಅಸಶ್ಚತಃ ಅಂತಿದೆ. ಅಸಶ್ಚತಃ ಅಂದ್ರೇನು? ಅಸಂಗ ಹೊಂದಿರೋದು ಅಂತ ಅರ್ಥ. ಅಸಂಗ ಅಂದ್ರೇನು? ಮಾನಸೇ ಬಾಹ್ಯ ಯಜ್ಞೇವ, ಮಾನಸ ಯಜ್ಞವಾಗಲಿ ಬಾಹ್ಯ ಯಜ್ಞವಾಗಲಿ, ಮಾನಸ ಪೂಜೆ ಬಾಹ್ಯ ಪೂಜೆ ಹೇಗೋ ಮಾನಸ ಯಜ್ಞ ಬಾಹ್ಯ ಯಜ್ಞ ಅಂತ ಕರೀತಾರೆ. ಮನಸ್ಸಲ್ಲೇ ಮಾಡ್ಕೊಳ್ಳೋ ಯಜ್ಞ ಮಾನಸ ಯಜ್ಞ, ಆಕ್ಚುಲಿ ಬರತಕ್ಕಂಥ ಹೊರಗೆ ಯಜ್ಞ ಬಾಹ್ಯ ಯಜ್ಞ. ಅದೇ ರೀತಿ ಮಾನಸ ಪೂಜೆ, ಮನಸ್ಸಲ್ಲೇ ಎಲ್ಲ ಚಿಂತನೆ ಮಾಡಿದ್ದಾರೆ, ಕಣ್ಣು ತೆಗೆದೇ ಇಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ದೇವ್ರ ಪೂಜೆ ಮನಸ್ಸಲ್ಲೇ ಮಾಡ್ಕೊತಾರೆ. ಅದೇನದು? ಪಾರಸ ಪೂಜಾ ಅದು. ಯಕ್ಷರು ಯಾರಿಗೆ ಹೊರೆಯೆಲ್ಲ ಪದಾರ್ಥಗಳನ್ನು ಮಾಡ್ತಾರೆ, ಅದೇನದು ಬಾಹ್ಯ ಪೂಜಾ ಅದು. ಎರಡನ್ನೂ ಮಾಡ್ಬೇಕು ಯಾವಾಗಲೂ. ಬಾರಸೇ ಬಾಹ್ಯ ಯಜ್ಞೇ ವಾಹಿ ಅಸಂಗತ್ವ ದಸಶ್ಚತಃ ಅದ್ಯಾಹರಿ ತಥಾ ನೂನಂ ಅದ್ಯೈವ ಇದರಾರ್ಥತಃ. ಇವತ್ತಿನ ಅದ್ಯ ಅಂತಿದೆ, ಅದ್ಯ ಅಂದ್ರೆ ಅದ್ಯಾಹನಿ ತಥಾ ನೂನಂ ಅದ್ಯೈವ ಇದರಾರ್ಥತ. ಇವತ್ತಿನ ಎಷ್ಟವೇ ಅಂದ್ರೇನೋ ಎಷ್ಟುಂ ಅಂತ ಅರ್ಥ. ವೇದಗಳಲ್ಲಿ ಏ ಚತುರ್ಥಿ ಅರ್ಥವನ್ನು ಯಾತಕ್ಕೆ ಉಪಯೋಗಿಸ್ತಾರೆ, ತುಮ್ಮನ್ನರ್ಥದೊಳಗೆ ಗೊತ್ತಾಯ್ತಾ. ಎಷ್ಟವೇ ಎಷ್ಟು ಅಂದ್ರೆ ಯಜ್ಞಕಾರ್ಯ ಯಜನಾರ್ಥತಃ ಯಜ್ಞಕಾರ್ಯಕ್ಕೋಸ್ಕರವಾಗಿ ದ್ವಾರಭೂತಸ್ಥ ಭಗವಾನ್ ಅಪಿ ಸಾಕ್ಷಾತ್ ಭೂಕ್ಷತಃ ತ್ರೀರೂಪಶ್ಚ ಸಹ. ದ್ವಾರಭೂತನಾದಂತಹ ಪರಮಾತ್ಮರು ಸಹ ಅತ್ಯಂತ ಮುಖ್ಯವಾಗಿ ಬಂದು ಇಲ್ಲಿರಲಿ. ಸಾಕ್ಷಾತ್ ಭೂಕ್ಷತ, ನಾನು ಯಾರು ಭೂಕ್ಷವನ್ನು ಬಯಸಿ ಆರಾಧನೆ ಮಾಡ್ತಾ ಇದ್ದೇನೆ ಅಂತ ನನ್ನ ಬಳಿಗೆ ಪರಮಾತ್ಮ ಈ ರೀತಿಯಾಗಿ ಬರಲಿ ಅಂತ ಪ್ರಾರ್ಥನೆ. ಯಾಯೇತಂ ಪರಮಾನಂದಂ ಯನ್ಮಾತಾಪತಿ ಭಯತ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾಜ್ಯಾಜ್ಯಾಶ್ರಮೈಹಿ ಸದೈವ ಪರಮಾನಂದಂ. ಈಗ ನಹಿ ಔಷೋ ಅಲಂ ನಹಿತುಂ ಧರ್ಮೋ ದ್ರೋಣಿಹಿ ತಥಾ ಇತರೆ ಅಲಂ ನಹಿತುಂ ನೋರಾಟ್ ಕರಣವು ರಾಚ್ಯಕರಣಶ್ಚ ಕರಣವು ದ್ವಂದ್ವ ಬ್ರಹ್ಮವರಿ ಏರ ಧ್ವಸ್ತಃ ಅಸ್ತ್ರಪಗ್ರಹಿ ಸುಬ್ರಹ್ಮವರೀ. ಇವರು ಯಾರು ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ಅಶ್ವತ್ಥಾಪರತ್ವ ಸಾಕ್ಷಾತ್ ರುದ್ರದೇವರೇನೆ, ಅವರು ಸೋತೇ ಹೋಗಿಬಿಟ್ರು, ಬರೀ ಸೋತಿದ್ದಲ್ಲ ಬೇರೆ ಯಾವ ಪರಿಹಾರನೂ ಕಾಣದೇನೆ ಅದು ಹೇಳ್ತಾರೆ. ವಿಜಿತೋ ಏನ್ ಮಾಡಿದ್ರಂತೆ, ಅಸ್ತ್ರಂ ಬ್ರಹ್ಮಶಿರ ಆದದೇ ಅಂತ ಭಾಗವತಲ್ಲಿ ಹಿಂದೆ ಬಂದಿದೆ ಆಗಲೇ, ಬೇರೆ ದಾರಿ ಕಾಣಲಿಲ್ಲ ಅಂತ ಹೇಳಿ ಸುಬ್ರಹ್ಮ ಅಸ್ತ್ರ ಬ್ರಹ್ಮಾಸ್ತ್ರವನ್ನ ಬ್ರಹ್ಮಶಿರಾಸ್ತ್ರವನ್ನು ತಗೊಂಡ್ಬಿಟ್ರು. ಕ್ಷಾತ್ರಂ ಧರ್ಮಂ ಸ್ವಪತ ಗುರುವೃತ್ತೈ ಕೇಶವಾಗ್ಯಯಾಚ ಮಂ ಸ್ವವತ ಸರ್ವಂ ಸೇಹೇ ಮನಸಾ ಭೀಬೇನ ಈಶೈಕವಾಡಿನ ಹೇ ಮನಸಾ. ಇದಿಷ್ಟು ಕೂಡ ಯಾತಕ್ಕೆ ಭೀಮಸೇನ ಸಹಿಸಿಕೊಂಡಿತ್ತು ಅಂತ ಕಾರಣ ಕೊಡ್ತಾರೆ. ಈಗ ಅದೆಲ್ಲ ಸರಿದೆ, ದೋಷ ಬಂದು ಕಟ್ಟಿದ, ಯಕ್ಷಪ್ರಶ್ನೆಯಲ್ಲಿ ಎಚ್ಚರದ ಬಿದ್ದಾಗಾಯಿತು, ಇವೆಲ್ಲ ಯಾತಕ್ಕೆ ಅಂದ್ರೆ ಕ್ಷಾತ್ರಂ ಧರ್ಮಂ ಸ್ವಭತ ಕ್ಷತ್ರಿಯ ಧರ್ಮವನ್ನು ಪಾಲಿಸಬೇಕು. ಏನು ಕ್ಷತ್ರಿಯ ಧರ್ಮ ಅಂದ್ರೆ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ ಆಚಾರ ನಿರ್ಣಯದಲ್ಲಿ ಹೇಳ್ತಾರೆ. ಎದ್ದು ಕೂಡ ವಿದ್ಯೆಯನ್ನು ಬಾರಿಕೊಂಡು ಬದುಕೋದು ಯಾರಿಗೂ ಧರ್ಮ ಅಲ್ಲ, ಬ್ರಾಹ್ಮಣನಿಗೂ ಧರ್ಮ ಅಲ್ಲ, ಕ್ಷತ್ರಿಯರಿಗೂ ಧರ್ಮ ಅಲ್ವೇ ಅಲ್ಲ. ಅದಕ್ಕೆ ಆ ಧರ್ಮವನ್ನು ಕಾಪಾಡಬೇಕಾಗಿದೆ. ಕ್ಷಾತ್ರಂ ಧರ್ಮಂ ಸ್ವಭತ ಗುರುವೃತ್ತಿ ಕೇಶವಾಗ್ಯಯಾಚ ಮಂ ಸ್ವಭತ ಜೊತೆಗೆ ಗುರುವೃತ್ತಿ ವಿಶೇಷವಾಗಿ ಅಡ್ಡ ಧರ್ಮರಾಜಾದಿಗಳೇನಿದ್ದಾರೆ ಈಗ ಅಣ್ಣಾತ ಅನುಸರಿಸಿ ನಡೀಬೇಕು. ಇನ್ನೊಂದು ಕಾರಣ ಅದು ಅನುಸರಿಸಿ ನಡೀಬೇಕು ಅಂತ ಲೋಕದೃಷ್ಟಿ, ಶಾಸ್ತ್ರ ಧರ್ಮ ಕಾಪಾಡೋದು ಶಾಸ್ತ್ರ ದೃಷ್ಟಿ. ಇದೆಲ್ಲ ಯಾರು ಹೇಳಿದ್ರು ಅಂದ್ರೆ ಕೇಶವಾಜ್ಞೆಯ ಪರಮಾತ್ಮರ ಅಪ್ಪಣೆ, ಈ ನಡ್ಕೋಬೇಕು ಅಂತ ಭಗವಂತ ಅಪ್ಪಣೆ ಮಾಡಿರೋದ್ರಿಂದಾನೆ ಆ ರೀತಿ ನಡ್ಕೊಂಡ್ರೆ ಹೊರತು ಬೇರೆ ರೀತಿಯಲ್ಲಿ ಅಲ್ಲ. ಅದು ಭೀಮಸೇನ ದೇವರಿಗೆ ಅದು ಯಾವುದೇ ರೀತಿಯಲ್ಲೂ ಕೂಡ ಏನಿಲ್ಲ, ಭಯಾದಿಗಳು ಇಲ್ಲ, ಕೇವಲ ಧರ್ಮ ರಕ್ಷಣೆಗೋಸ್ಕರ ಸುಬ್ರಹ್ಮಣ್ಯ ಹೊರತು ಬೇರೆ ಅಲ್ಲ. ಇದು ಭೀಮಸೇನ ಹಿರಿಮೆ. ಸರ್ವಂ ಸೇಹೇ ಮನಸ ಎಲ್ಲವನ್ನೂ ಕೂಡ ಮನಸ್ಸಿನಿಂದ ಏನ್ ಮಾಡಿದ್ರು ಅದೆಲ್ಲ ಸಹಿಸಿಕೊಂಡ್ರು, ಅವ್ರು ಮಾಡ್ತಕ್ಕಂಥ ಅಪಚಾರಗಳನ್ನೆಲ್ಲ ಸಹಿಸಿಕೊಂಡ್ರು. ಭೀಮಸೇನ ಮನಸ್ಸು ಮಾಡಿದ್ರೆ ದುರ್ಯೋಧನ ಚಿಕ್ಕಂದಿನಲ್ಲಿ ವಿಷ ಗಿಷ ಕೊಡಕ್ಕೆ ಬಂದಿದ್ದಲ್ಲ ಆಗಲೇ ಕೊಂದಾಕಿ ಬಿಡುವುದಾಗಿತ್ತು. ಅದೇ ರೀತಿ ಜೂತದ ಪ್ರಸಂಗದಲ್ಲಿ ಆಗಲೇ ಕೊಲ್ಬಹುದಾಗಿತ್ತು, ಎಷ್ಟೋ ಸತ್ ಕೊಲ್ಬಹುದಾಗಿತ್ತು. ಯಾಕೆ ಕೊಂದಿಲ್ಲ ಅಂದ್ರೆ ಕೇಶವಾಗ್ನೇಯ ದೇವರು ಅಪ್ಪಣೆ ಮಾಡಿದ್ದಾನೆ ಇಂಥ ಸಮಯದಲ್ಲೇ ಕೊಲ್ಲಬೇಕು ಅಂತೇಳಿ, ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಹೊರತು ಇವರು ಬಿಡ್ತಿರಲಿಲ್ಲ. ಭೀಮೇರ ಈಶೈಕ ಬಾರಿದ ಹೇಮನಸ, ಇದು ಭೀಮಸೇನೆ ಯಾರು ಅಂದ್ರೆ ಹೇಮನಸ ಬಂಗಾರದ ಬೂಗಂತೆ. ಬಂಗಾರದ ಬೂಗ ಅಂದ್ರೆ ಏನು, ಬಂಗಾರದ ವರ್ಷ ಅಂದ್ರೆ ಅಂತ ಅರ್ಥ, ಒಳ್ಳೆ ವರ್ಷ ಅಂತ ಅರ್ಥ. ಬಂಗಾರದ ಬೂಗು ಅಂದ್ರೆ ಏನರ್ಥ, ಒಂದು ವರ್ಣ ಚಿನ್ನದಂತೆ ಹೊಳೆಯೋ ಬೂಗು ಅಂತ ಒಂದರ್ಥ, ಇನ್ನೊಂದರ್ಥ ಅತ್ಯಂತ ಲಕ್ಷಣ ಭರಿತವಾದ ಬೂಗು ಅಂತ ಅರ್ಥ. ಉಪಲಕ್ಷಣೆಯ ದ್ವಾತ್ರಿಂಶ ಲಕ್ಷಣೋಪೇತನಾದಂತಹ ಹೇಮರಸ ಭೀಮೇನ ದ್ವಾತ್ರಿಂಶ ಲಕ್ಷಣೋಪೇತೇನ ಭೀಮೇನ. ಮತ್ತಿನ್ಯಾರವರು ಕೇಶವಾಗ್ನೇಯ ಸಹಿಸಿಕೊಂಡ್ರು. ಈಶೈಕ ಬಾಡಿನ ಅವರು ಯಾರಿಗೆ ಅಧೀನರಾಗಿರ್ತಾರೆ ಅಂತ ಕೇಳಿದ್ರೆ, ಇಡೀ ಜಗತ್ತೆಲ್ಲ ಯಾರಿಗೆ ಅಧೀನ, ದೇವರಿಗೆ ಅಧೀನ. ಸೊ ದೇವರಿಗೆ ಮಾತ್ರ ಅಧೀನರಾಗಿರೋರೇ ಹೊರತು ಕಣ್ಕಂಡ್ರೆ ಅಧೀನರಾಗತಕ್ಕಂಥವರಲ್ಲ ಅವರು. ಅಂಥವರು ಹ್ಯಾ ನಡ್ಕೊಂಡ್ರು ಸ್ವಮತ 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 ಅಂದ್ರೇನು, ಸ್ವತ್ತು ತನ್ನದು. ಒಬ್ಬ ಭಾರಿ ಶ್ರೀಮಂತ ಏನ್ ಮಾಡ್ತಾನೆ, ತನ್ನ ಧನವನ್ನು ಹೊರಗೆ ಹಾಕೋದಿಲ್ಲ. ಭಾರಿ ಶ್ರೀಮಂತ ಯಾರು ಕೇಳಕ್ ಹೋದ್ರೆ ನನ್ನ ಹತ್ರ ಇಲ್ಲ ರೀ ನಿಮ್ಗೆ ಕೇಳ್ಬೇಕು, ನಾನೇ ಕೇಳ್ಬೇಕು ಅನ್ಕೊಂಡಿದ್ದೆ ಅಂದ್ಬಿಡ್ತಾರೆ. ದುಡ್ಡಿರೋ ಯಾರು ಅನೌನ್ಸ್ ಮಾಡ್ಕೊಂಬೋದಿಲ್ಲ, ಅನೌನ್ಸ್ ಮಾಡಿದ್ರೆ ಸಾಲ ಕೇಳೋರು ಬಂದಿರ್ತಾರೆ, ಅನೌನ್ಸ್ ಮಾಡಿಬಿಟ್ರೆ ಬಿಡ್ತಾರ ಏನ್ ಮಾಡ್ತಾರೆ, ಸಾಲ ಇದ್ದು ಬಿಡ್ತಾರೆ. ಅದಕ್ಕೆ ಭಾರಿ ಬಡವ ಅಂತ ಹೇಳೋದೇ ಪದ್ಧತಿ. ಹೇಗೆ ಧನ ಇದ್ದವನು ತಾನು ಧನಿ ಅಂತ ಹೇಳ್ಕೊಳ್ಳೋದಿಲ್ಲೋ, ಜಾರ ಇದ್ದವರು ಜಾನಿ ಅಂತ ಹೇಳ್ಕೊಳ್ಳೋದಿಲ್ಲ, ಬಹಳ ಇಂಪಾರ್ಟೆಂಟ್. ಜಾರ ಹೊರಗೆ ಬಿಡಬಾರ್ದು, ಗೊತ್ತ ಮಾಡ್ಕೊಡ್ಬಾರ್ದಂತೆ. ಗೊತ್ತಿಲ್ಲದಾಗಿದ್ದಿರಬೇಕು ಹೊರತು ಏನ್ ಮಾಡಬಾರದು, ಹೊರಗೆ ಹಾಕಬಾರ್ದು. ಧನವನ್ನ ಹೇಗೆ ಜೋಡಿಸ್ತಂತೆ ಇಟ್ಕೋಬೇಕು, ಅಲ್ಲಿಗೂ ಕಳ್ಳರು ಕಚ್ಚಿದಾರೆ ಬಿಡೋದಿಲ್ಲ. ಅಷ್ಟು ಇಟ್ಕೊಂಡ್ರೆ ಏನ್ ಮಾಡ್ಬಿಡ್ತಾರೆ, ಕಳ್ಳ ಹರಿಸ್ಬಿಡ್ತಾರೆ. ಅದಕ್ಕೇ ಧನಕ್ಕೆ ಹೇಗೆ ಕಳ್ಳರಿದ್ದಾರೋ ಇದಕ್ಕೂ ಕಳ್ಳರಿದ್ದಾರೆ, ಜ್ಞಾನಕ್ಕೂ ಕೂಡ. ಅದು ಕಾಬಾದಿ ಶತ್ರುಗಳು ಏನ್ ಮಾಡ್ಬಿಡುತ್ತೆ, ಹಾಳು ಮಾಡ್ಬಿಡುತ್ತೆ. ಅದ್ರಿಂದ ಎಂದೂ ಕೂಡ ಜ್ಞಾನವನ್ನು ಪ್ರಕಟ ಮಾಡಬಾರದು, ಪ್ರಸಂಗ ಬಂದ ಕಾಲಕ್ಕೆ ಮಾತ್ರ ತೋರಿಸಬೇಕೆ ಹೊರತು ಉಳಿದಂತೆ ಅದನ್ನ ಗುಪ್ತವಾಗಿಟ್ಕೋಬೇಕು. ಆಚಾರ್ಯ ಹೇಳ್ತಾರೆ ಅದನ್ನು, ಧರ್ಮೋಹಿ ಸರ್ವ ವಿದುಷಾಪಿ ದೈವತಾನಾಂ ಪ್ರಾಪ್ತೈರರೇಷು ಜನಡೆ ಧರವತ್ ಪ್ರವೃತ್ತಿ ಜ್ಞಾನಾದಿ ಗೂಹನಂ ಭೂತಾಧ್ಯಯನಾದಿ ರತ್ನ. ಜ್ಞಾನಾದಿಗಳನ್ನ ಮುಚ್ಕೋಬೇಕೆ ಹೊರತು ಬೇರೆ ಅಲ್ಲ. ಮತ್ತೆ ಯಾರು ಕೈಯಲ್ಲಿ ನೋಟ್ ಇಟ್ಕೊಂಡು ನೋಡಿದ್ದೀರಿ ಎಲ್ಲರೂ ಕೂಡ, ಅದು ಹೀಗೆ ಇಟ್ಕೊಂಡು ನೋಟ್ ಇಟ್ಕೊಂಡು ಹೋಗ್ತಾರೆ ಯಾರು ಕೂಡ, ಅದು ಇಲ್ಲೇ ಇಲ್ಲ. ಯಾರು ಕೂಡ ಹೀಗೆ ತೋರಿಸ್ಕೊಂಡು ಹೋಗೋದಿಲ್ಲ. ಅದಕ್ಕೆ ಎಷ್ಟು ಮುಚ್ಚಿಟ್ಕೊಂಡ್ರು ಹಾರಿಸೋ ಕಳ್ಳರಿರ್ತಾರೆ, ಇದು ತೋರಿಸಿದ್ರೆ ಬಿಡ್ತಾರೆ, ಏನು ಸಾಧ್ಯನೇ ಇಲ್ಲ. ಸೊ ಜ್ಞಾನ ಬದಲು ಗುಪ್ತವಾಗಿ ಇಟ್ಕೋಬೇಕು, ಅದು ಮುಖ್ಯ. ಅಂತಾರೆ ಜ್ಞಾನಿ ಅಂತ ಅನೌ ಸೇವನ ಮಾಡ್ಕೋತಾರಲ್ಲ, ಅವ್ರಿಗೆ ಜ್ಞಾನದ ಬೆಲೆ ಗೊತ್ತಿಲ್ಲ ಅಂತ ಅರ್ಥ. ಚಿಕ್ಕ ಮಕ್ಕಳು ಮಾತ್ರ ತೋರಿಸ್ತಾ ಹೋಗ್ತಾರಲ್ಲ, ಅವ್ರಿಗೆ ಸಿಕ್ಕಾಕೊಂಡ್ಬಿಡ್ತಾರೆ, ಅಲ್ಲಿ ತಿರುಬಾರ್ದು. ಅದ ಅರ್ಥ. ಇನ್ನೂ ಅರ್ಥ ಇದೆ, ನಾಡೋಣ. ನಾಳೆ ಚಬು ಹೋದ್ರೆ ಸೈದ್ಯ ಎಲ್ಲಿದೆ, ಅದು ಬಿಡಿಸ್ಬೇಕಲ್ಲ, ಎಲ್ಲಿದೆ ಎಲ್ಲಿದೆ ಕೇಶವಾಜ್ಞೇಯ, ಕೇಶವಾಜ್ಞೇಯ ಆಚ ಮಮ್ಮಸ್ವತ, ಅಲ್ಲಿ ಪಾಠಾಂತರ ಇದೆ, ನಾಡೋಣ. ಪಾಠಾಂತರ ಇದೆ, ಇದೊಂದು ಬೇರೆ ಇದೆ, ನಾ ಹೇಳ್ತೀನಿ. ಮಮ್ಮಸ್ವತ ಹೌದು ಚಿರಂಜೀವಿ. ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯಃ.